So, we've been considering what it means to understand the ways of God.
ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳುವುದರ ಅರ್ಥ ಏನೆಂಬುದನ್ನ ನಾವು ಪರಿಗಣಿಸುತ್ತಿದ್ದೆವು.
We saw yesterday that the ways of God are as different from man's ways as heaven is above the earth.
ನಾವು ನಿನ್ನೆ ನೋಡಿಕೊಳ್ಳುತ್ತಿದ್ದೆವು, ದೇವರ ಮಾರ್ಗಗಳು ಮನುಷ್ಯನ ಮಾರ್ಗಗಳಿಗಿಂತ ವ್ಯತ್ಯಾಸದಿಂದ ಕೂಡಿದೆ, ಅದು ಆಕಾಶವು ಭೂಮಿಗಿಂತ ಉನ್ನತವು ಹೇಗಲ್ಲ ಹಾಗೆ ಎಂಬುದನ್ನು.
And we also saw that under the old covenant, God could not reveal his ways to Israel.
ಹಳೆ ಒಡಂಬಡಿಕೆಯಲ್ಲಿ ದೇವರು ತನ್ನ ಮಾರ್ಗವನ್ನ ಇಸ್ರಾಯೇಲರಿಗೆ ಪ್ರಕಟಿಸಲಿಲ್ಲ ಎಂಬುದನ್ನು ಕೂಡ ನೋಡಿಕೊಂಡ್ವಿ.
They could only see his actions.
ಅವರು ಆತನ ಕಾರ್ಯಗಳನ್ನು ಮಾತ್ರ ನೋಡುವವರಾದರು.
But he did reveal them to a few people like Moses.
ಆದರೆ ಆತನ ಮಾರ್ಗಗಳನ್ನು ಕೆಲವು ಜನರಿಗೆ ಮಾತ್ರ ಪ್ರಕಟಿಸಿದನು, ಅಂದರೆ ಮೋಶೆಗೆ.
And it's the same today.
ಇವತ್ತು ಕೂಡ ಅದೇ ರೀತಿಯಾಗಿದೆ.
We find there are Christians who are more taken up with God's actions.
ಅನೇಕ ಕ್ರೈಸ್ತರು ಯಾವುದರ ಕಡೆ ಹೆಚ್ಚು ಗಮನ ಹರಿಸ್ತಾರಪ್ಪ ಅಂದ್ರೆ ದೇವರ ಕಾರ್ಯಗಳ ಕಡೆಗೆ ಗಮನ ಹರಿಸ್ತಾರೆ.
They are taken up with external things and miracles and things like that which in the Old Testament even backsliders experienced.
ಹೊರಗಿನ ತೋರಿಕೆಗಳನ್ನ ಈಗಿನ ಕ್ರೈಸ್ತರು ಹೆಚ್ಚಿಗೆ ಗಮನ ಹರಿಸ್ತಾರೆ, ಅಂದ್ರೆ ಮಹತ್ ಕಾರ್ಯಗಳು ಎಂಬುದನ್ನ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಹಿಂಜಾರಿ ಬಿದ್ದಂತವರು ಸಹ ಈ ರೀತಿಯ ಮಹತ್ ಕಾರ್ಯಗಳನ್ನ ಅನುಭವಿಸಿದ್ರು.
Most of the people whom Jesus healed went to hell.
ಯೇಸು ಸ್ವಾಮಿ ವಾಸಿ ಮಾಡಿದಂತ ಅನೇಕರು ನರಕಕ್ಕೆ ಹೋದ್ರು.
He healed thousands, but only 120 waited for the Holy Spirit on the day of Pentecost.
ಆತನು ಸಾವಿರಾರು ಜನರಿಗೆ ಸ್ವಸ್ಥಪಡಿಸಿದನು, ಆದರೆ ಪಂಚಶತಮ ದಿನದಂದು ಪವಿತ್ರಾತ್ಮನಿಗಾಗಿ ಕೇವಲ 120 ಜನ ಮಾತ್ರ ಕಾಯ್ದುಕೊಂಡರು.
So we can say even when Jesus was on earth, many saw God's actions.
ನಾವು ಈ ರೀತಿಯಾಗಿ ಹೇಳಬಹುದು, ಯೇಸು ಸ್ವಾಮಿ ಇಹಲೋಕದಲ್ಲಿ ಇದ್ದಾಗಲೂ ಕೂಡ ಆತನ ಕಾರ್ಯಗಳನ್ನ, ಅಂದ್ರೆ ಮಹತ್ ಕಾರ್ಯಗಳನ್ನ ನೋಡುವವರಾಗಿದ್ರು ಅಷ್ಟೇ.
But very few understood his ways.
ಆದರೆ ಕೆಲವರು ಮಾತ್ರ ಆತನ ಮಾರ್ಗಗಳನ್ನ ಅರ್ಥ ಮಾಡಿಕೊಂಡರು.
And that has continued through all these 2000 years.
ಈ 2000 ವರ್ಷಗಳ ಕಾಲ ಅದು ಮುಂದುವರಿಯುತ್ತಲೇ ಇದೆ.
There are Christians who want to see God's actions.
ಕ್ರೈಸ್ತರು ಈಗ ಕೇವಲ ದೇವರ ಕಾರ್ಯಗಳನ್ನ ನೋಡಲು ಬಯಸುತ್ತಾರಷ್ಟೇ.
That's what excites them.
ಅದು ಅವರಿಗೆ ಬಹಳ ಉತ್ಸಾಹ ತರುವಂತ ಸಂಗತಿಯಾಗಿರುತ್ತದೆ.
But they don't read the scriptures. And find out that a lot of people saw God's actions are in hell today.
ಅವರು ಸತ್ಯವೇದದ ವಚನಗಳನ್ನು ನೋಡಿ ಕಂಡುಕೊಳ್ಳುವುದಿಲ್ಲ. ಯಾರು ಮಹತ್ ಕಾರ್ಯಗಳನ್ನ, ಅಂದ್ರೆ ದೇವರ ಕಾರ್ಯಗಳನ್ನ ನೋಡಿದರಲ್ಲ, ಅಂತವರು ಇಂದು ನರಕದಲ್ಲಿದ್ದಾರೆ ಎಂಬುದನ್ನು.
It's an external excitement they are taken up with.
ಅವರು ಯಾವುದರ ಕಡೆ ತುಂಬಾ ಗಮನ ಹರಿಸ್ತಾರಪ್ಪ ಅಂದ್ರೆ ಹೊರಗಿನ ಒಂದು ತೋರಿಕೆಯ ಉತ್ಸಾಹ ಭರಿತವನ್ನ ಮಾತ್ರ.
But if you understand God's ways, there'll be a lasting work in your heart that will last for all eternity.
ಆದರೆ ನೀವು ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳುವವರಾದರೆ ನಿಮ್ಮ ಹೃದಯದಲ್ಲಿ ಬಹುಕಾಲ ಉಳಿಯುವಂತ ಕಾರ್ಯವಾಗುತ್ತದೆ, ಅದು ನಿತ್ಯತ್ವಕ್ಕಾಗಿ ಉಳಿಯುವಂತದ್ದು.
And what God could not reveal to the children of Israel, he is now revealed to us as his children through the Holy Spirit.
ಇಸ್ರಾಯೇಲ್ ಮಕ್ಕಳಿಗೆ ದೇವರು ಏನು ಪ್ರಕಟಿಸಲಾಗಲಿಲ್ಲವೋ ಅದನ್ನ ದೇವರು ತನ್ನ ಮಕ್ಕಳಾದ ನಮಗೆ ಪವಿತ್ರಾತ್ಮನ ಮುಖಾಂತರ ಪ್ರಕಟಪಡಿಸುತ್ತಾರೆ.
Showing us his ways, heavenly ways, different from earthly ways.
ಆತನು ನಮಗೆ ಮಾರ್ಗಗಳನ್ನು ತೋರಿಸುವನಾಗ್ತಾನೆ. ಪರಲೋಕದ ಮಾರ್ಗಗಳು ಇಹಲೋಕದ ಮಾರ್ಗಗಳಿಗಿಂತ ವ್ಯತ್ಯಾಸವುಳ್ಳಂತ ಮಾರ್ಗಗಳು.
One of the reasons why Jesus died.
ಯೇಸು ಸ್ವಾಮಿ ಮರಣ ಹೊಂದಿದ್ದರ ಒಂದು ಕಾರಣ ಏನಪ್ಪ ಅಂದ್ರೆ,
you know, most Christians know Jesus died only to forgive our sins.
ಅನೇಕ ಕ್ರೈಸ್ತರಿಗೆ ಇಷ್ಟು ಮಾತ್ರ ಗೊತ್ತಿದೆ, ಯೇಸು ಕೇವಲ ನಮ್ಮ ಪಾಪಕ್ಕಾಗಿ ಮಾತ್ರ ಸತ್ತಿದ್ದಾರೆ ಎಂಬುದಾಗಿ.
That's fundamental. It's like the foundation. Very important.
ಅದು ಮೂಲಭೂತ, ಅಂದ್ರೆ ಅಸ್ಥಿವಾರ, ಅದು ಬಹಳ ಮುಖ್ಯ ಕೂಡ.
But we also read that he died so that our old man may be crucified with him.
ಆತನು ಯಾವುದಕ್ಕಾಗಿ ಸತ್ತನು ಅಂದ್ರೆ ನಮ್ಮ ಹಳೆ ಮನುಷ್ಯನು ಶಿಲುಬೆಗೆ ಏರಿಸಲ್ಪಡಬೇಕು, ಅಂದ್ರೆ ಸಾಯಬೇಕು ಎಂಬುದಕ್ಕಾಗಿ ಕೂಡ.
And in his death he defeated Satan.
ಯೇಸು ಸ್ವಾಮಿಯು ತಮ್ಮ ಮರಣದ ಮುಖಾಂತರ ಸೈತಾನನನ್ನು ಕೂಡ ಸೋಲಿಸಿದರು.
One more thing. In Galatians chapter 1.
ಮತ್ತೊಂದು ಸಂಗತಿ, ಗಲಾತ್ಯ 1ನೇ ಅಧ್ಯಾಯ.
He died.
ಆತನು ಸತ್ತಿದ್ದು.
Galatians 1 verse 4.
ಗಲಾತ್ಯ 1ನೇ ಅಧ್ಯಾಯ 4ನೇ ವಚನ.
He died to deliver us or rescue us from this present evil world.
ಆತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ಪ್ರಪಂಚದೊಳಗಿನಿಂದ ಬಿಡಿಸಬೇಕೆಂದು ತನ್ನನ್ನು ತಾನೇ ಒಪ್ಪಿಸಿದನು.
That is this world system of this current age where the devil is the ruler of this world.
ಈ ಲೋಕದ ಪದ್ಧತಿಯು ಅಂದರೆ ಪ್ರಸ್ತುತ ಕಾಲವು ಈ ಲೋಕದ ಅಧಿಪತಿಯು ಈಗ ಸೈತಾನನಾಗಿದ್ದಾನೆ.
There's a whole system in this world with its values.
ಇಡೀ ಈ ಲೋಕದ ಪದ್ಧತಿಯು ಮತ್ತು ಅದರ ಮೌಲ್ಯಗಳು.
Jesus died to save us from that system.
ಈ ಒಂದು ಲೋಕದ ಪದ್ಧತಿ ಅಥವಾ ವ್ಯವಸ್ಥೆಯಿಂದ ನಮ್ಮನ್ನು ರಕ್ಷಿಸಲು ಯೇಸು ಸ್ವಾಮಿಯು ಸತ್ತಿದ್ದಾರೆ.
To save us from those values of the world.
ಈ ಲೋಕದ ಮೌಲ್ಯಗಳಿಂದ ನಮ್ಮನ್ನು ರಕ್ಷಿಸಲು ಯೇಸು ಸ್ವಾಮಿಯು ಸತ್ತಿದ್ದಾರೆ.
And I want to ask you who believe that Jesus died for your sins.
ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಪಾಪಗಳಿಗಾಗಿ ಸತ್ತಂತ ಯೇಸು ಸ್ವಾಮಿಯು
ಹ್ಯಾಸ್ ಜೀಸಸ್ ಡೆಲಿವರ್ಡ್ ಯು ಫ್ರಮ್ ದ ವ್ಯಾಲ್ಯೂಸ್ ದಟ್ ದಿಸ್ ವರ್ಲ್ಡ್ ಹ್ಯಾಸ್.
ಈ ಲೋಕವು ಹೊಂದಿರುವಂತಹ ಪದ್ಧತಿ ಅಂದರೆ ವ್ಯವಸ್ಥೆಯಿಂದ ನಿಮ್ಮನ್ನು ಯೇಸು ಸ್ವಾಮಿಯು ಬಿಡುಗಡೆಯನ್ನ ಗೊಳಿಸಿದ್ದಾರಾ?
ದಟ್ಸ್ ವನ್ ಆಫ್ ದ ರೀಸನ್ಸ್ ವೈ ಹಿ ಡೈಡ್.
ಆ ಒಂದು ಕಾರಣಕ್ಕಾಗಿ ಯೇಸು ಸ್ವಾಮಿಯು ಸತ್ತಿದ್ದಾರೆ ಅಂದರೆ ಮರಣವನ್ನು ಹೊಂದಿದ್ದಾರೆ.
ಬಿಕಾಸ್ ದೇರ್ ಆರ್ ಟೂ ಕಿಂಗ್ಡಮ್ಸ್ on earth today.
ಇಂದು ಇಹಲೋಕದಲ್ಲಿ ಎರಡು ರಾಜ್ಯಗಳು ಇವೆ.
You read about one of them in Matthew chapter 4.
ಅದರಲ್ಲಿ ಒಂದನ್ನು ನೀವು ಮತ್ತಾಯ ನಾಲ್ಕನೇ ಅಧ್ಯಾಯದಲ್ಲಿ ಓದಿಕೊಳ್ಳುತ್ತೀರಿ.
We saw in Matthew chapter 3 how John the Baptist came and said the kingdom of heaven is near.
ನಾವು ಮತ್ತಾಯ ಮೂರನೇ ಅಧ್ಯಾಯದಲ್ಲಿ ನೋಡಿಕೊಂಡೆವು, ಸ್ನಾನಿಕನಾದ ಯೋಹಾನನು ಬಂದು ಪರಲೋಕ ರಾಜ್ಯವು ಅಂದರೆ ಸ್ವರ್ಗ ರಾಜ್ಯವು ಸಮೀಪವಾಗಿದೆ ಎಂಬುದಾಗಿ ಹೇಳುವಂತದ್ದನ್ನ.
But then we read of another kingdom in Matthew chapter 4.
ಮತ್ತಾಯ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಮತ್ತೊಂದು ರಾಜ್ಯದ ಕುರಿತಾಗಿ ಓದಿಕೊಳ್ಳುತ್ತೇವೆ.
A kingdom that is going to come into conflict with the kingdom of heaven.
ಆ ರಾಜ್ಯವು ದೇವರ ರಾಜ್ಯದೊಟ್ಟಿಗೆ ಒಂದು ಘರ್ಷಣೆಯನ್ನ ಏರ್ಪಡಿಸಿಕೊಳ್ಳುವಂತದ್ದಾಗಿದೆ.
We saw about the kingdom of heaven yesterday.
ನಾವು ನಿನ್ನೆ ಪರಲೋಕ ರಾಜ್ಯದ ಕುರಿತಾಗಿ ನೋಡಿಕೊಂಡೆವು.
Notice here what it says in verse Matthew 4 and verse 8.
ಮತ್ತಾಯ ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೇಳಿರುವಂತದ್ದನ್ನ ಗುರುತು ಮಾಡಿಟ್ಟುಕೊಳ್ಳ್ರಿ.
The devil took Jesus to a very high mountain.
ಸೈತಾನನು ಯೇಸುವನ್ನು ಅತ್ಯುನ್ನತವಾದ ಬೆಟ್ಟದ ಮೇಲೆ ಕರೆದುಕೊಂಡು ಹೋದನು ಎಂಬುದಾಗಿ.
And that is in his mind. It's not that Jesus walked up to a high mountain. In his mind.
ಅಂದ್ರೆ ಯೇಸು ಸ್ವಾಮಿ ಅತಿ ಎತ್ತರದ ಬೆಟ್ಟಕ್ಕೆ ನಡೆದುಕೊಂಡು ಹೋದ್ರು ಅಂತಲ್ಲ, ಅಂದ್ರೆ ಸೈತಾನನು ತನ್ನ ಮನಸ್ಸಿನಲ್ಲಿ ಆ ರೀತಿ ಅಂದುಕೊಳ್ಳುತ್ತಾನೆ.
Temptation always comes in the mind.
ಶೋಧನೆಯು ಯಾವಾಗಲೂ ಮನಸ್ಸಿನಲ್ಲಿ ಬರುವಂತದ್ದಾಗಿದೆ.
In the mind the devil put a thought, turn the stones into bread.
ಸೈತಾನನು ಮನಸ್ಸಿನಲ್ಲಿ ಒಂದು ಶೋಧನೆ ಹಾಕ್ತಾನೆ, ಕಲ್ಲನ್ನ ರೊಟ್ಟಿಯನ್ನಾಗಿ ಮಾರ್ಪಡಿಸು ಎಂಬುದಾಗಿ ಯೇಸುವಿಗೆ.
In the mind he put a thought, come to the top of the temple and jump down.
ಸೈತಾನನು ಯೇಸುವಿನ ಮನಸ್ಸಿನಲ್ಲಿ ಈ ರೀತಿ ಯೋಚನೆ ಆಗ್ತಾನೆ, ಶಿಖರ ಅಂದ್ರೆ ದೇವಾಲಯದ ಶಿಖರದ ಮೇಲೆ ನಿಂತ್ಕೊಂಡು ಅಲ್ಲಿಂದ ಹಾರು ಎಂಬುದಾಗಿ.
And Jesus overcame those temptations.
ಯೇಸು ಸ್ವಾಮಿ ಆ ಎಲ್ಲಾ ಶೋಧನೆಗಳನ್ನ ಜಯಗಳಿಸಿದ್ರು.
And this is the last one. In his mind he took Jesus to a high mountain and showed him in the spirit the kingdoms of this world.
ಕಡೆಯದಾಗಿ ಯೇಸುವಿನ ಮನಸ್ಸಿನಲ್ಲಿ ಸೈತಾನನು ಈ ರೀತಿ ಯೋಚನೆಯನ್ನು ಹಾಕ್ತಾನೆ, ಬೆಟ್ಟದ ಮೇಲೆ ಯೇಸುವನ್ನ ಕರೆದುಕೊಂಡು ಹೋಗುವಂತದ್ದು ಲೋಕದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಅವನಿಗೆ ತೋರಿಸುವಂತದ್ದು.
That's the other kingdom.
ಅದು ಮತ್ತೊಂದು ರಾಜ್ಯ.
And if Jesus could be tempted with the kingdom of this world and its glory, don't think that you won't be tempted.
Yesu swamiyu ee lokada ella ondu rajyagalannu mattu adara vaibhavavannu anubhavisuvanta shodhaneyanna edurisidde adalli yochisbedri nanu shodhanege olagaguvudilla embudagi.
You got to be pretty conceited and proud to think that the devil won't tempt you with something with which he even tempted Jesus.
ಸೈತಾನನು ಯೇಸುವಿಗೆ ಏನ್ ಶೋಧಿಸಿದ್ನಲ್ಲ ಆ ಶೋಧನೆಯನ್ನ ನನಗೆ ಸೈತಾನನು ಬರಗೂಡಿಸುವುದಿಲ್ಲ ಎಂಬುದಾಗಿ ನೀವು ಕಲ್ಪಿಸಿಕೊಳ್ಳುವಂತದ್ದು ಒಂದು ನಿಮ್ಮಲ್ಲಿರುವಂತ ಅಹಂಕಾರ ಮತ್ತು ಅದು ಗರ್ವವಾಗಿದೆ ಅಷ್ಟೇ.
If I were to ask you, will you be tempted by this world and its glory?
ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೇನೆ, ನೀವು ಶೋಧನೆಗೆ ಒಳಗಾಗಿದ್ದೀರಾ ಈ ಲೋಕದ ಕುರಿತಾಗಿ ಮತ್ತು ಅದರ ವೈಭವದ ಕುರಿತಾಗಿ?
I say yes.
ನಾನು ಹೇಳ್ತೇನೆ ಹೌದು ಎಂಬುದಾಗಿ.
My savior was tempted I'm not greater than him.
ನನ್ನ ರಕ್ಷಕನು ಶೋಧನೆಗೆ ಒಳಗಾಗಿದ್ದಲ್ಲಿ ನಾನು ಆತನಿಗಿಂತ ದೊಡ್ಡವನೇನು ಅಲ್ಲ.
And if I think I cannot be tempted by this world and its glory.
ನಾನು ಈ ಲೋಕದ ಮತ್ತು ಅದರ ವೈಭವದ ಕುರಿತಾಗಿ ಶೋಧನೆಗೆ ಒಳಗಾಗುವುದಿಲ್ಲ ಅಂತ ನೀವು ಯೋಚಿಸುವಾಗ,
then let him who thinks he stands take heed lest he fall.
ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಯಾರು ನಿಂತಿದ್ದೇನೆ ಎಂಬುದಾಗಿ ನೆನೆಸುತ್ತಾನೋ ಆತನು ಬೀಳದಂತೆ ಎಚ್ಚರ ವಹಿಸಲಿ ಅಂತ.
It's good to be humble and acknowledge, my brother, sister, however spiritual you may think you are,
ಇದು ಒಳ್ಳೆದು. ನಿಮ್ಮನ್ನ ನೀವು ತಗ್ಗಿಸಿಕೊಂಡು ಅರಿಕೆ ಮಾಡುವಂತದ್ದು, ಪ್ರಿಯ ಸಹೋದರ ಮತ್ತು ಸಹೋದರಿ, ನೀವು ಎಷ್ಟೇ ಆತ್ಮಿಕರು ಎಂಬುದಾಗಿ ನೆನೆಸಿದ್ರೂ ಕೂಡ,
however much you may think you have advanced in the Christian life, we still have not come to the place that Jesus was when he was 30 years old.
ನೀವು ಕ್ರೈಸ್ತ ಜೀವಿತದಲ್ಲಿ ನಾನು ಬಹಳ ಮುಂದೆ ಹೋಗಿದ್ದೇನೆ ಎಂಬುದಾಗಿ ಯೋಚನೆ ಮಾಡಿದರೂ ಕೂಡ, ಯೇಸು ಸ್ವಾಮಿಯು 30ನೇ ವಯಸ್ಸಿನಲ್ಲಿ ಇರುವಂತ ಆ ಒಂದು ಸ್ಥಳಕ್ಕೆ ನೀವಿನ್ನೂ ತಲುಪಿಲ್ಲ.
We haven't overcome all the temptations Jesus overcame by the time he was 30.
ನಾವಿನ್ನೂ ತಲುಪಿಲ್ಲ. ನಾವು ಇನ್ನು ಯೇಸು ಸ್ವಾಮಿಯು 30ನೇ ವಯಸ್ಸಿನಲ್ಲಿರುವಾಗ ಏನೇನೆಲ್ಲ ಶೋಧನೆಯನ್ನ ಜಯಿಸಿದ್ರಲ್ಲ ಅವನ್ನಿನ್ನೂ ನಾವು ಜಯಿಸಿಲ್ಲ.
ಅಂಡ್ ಈವನ್ ದೆನ್ ಹಿ ವಾಸ್ ಟೆಂಪ್ಟೆಡ್ ವಿತ್ ದ ವರ್ಲ್ಡ್ ಅಂಡ್ ಇಟ್ಸ್ ಗ್ಲೋರಿ.
ಆಗಲೂ ಕೂಡ ಯೇಸು ಸ್ವಾಮಿಯು ಲೋಕ ಮತ್ತು ಅದರ ವೈಭವದ ಕುರಿತಾಗಿ ಶೋಧನೆಗೆ ಒಳಗಾದರು.
ಅಂಡ್ ಐ ಹ್ಯಾವ್ ಸೀನ್ ಲಾಟ್ಸ್ ಆಫ್ ಬಿಲೀವರ್ಸ್ ಹೂ ಥಿಂಕ್ they are not going to be tempted by the world and its glory.
ಅನೇಕ ವಿಶ್ವಾಸಿಗಳು ನಾನು ಲೋಕವನ್ನ ಮತ್ತು ಅದರ ವೈಭವವನ್ನ ಅನುಭವಿಸುವುದರ ಕುರಿತಾಗಿ ನಾನು ಶೋಧನೆಗೆ ಒಳಗಾಗುವುದಿಲ್ಲ ಎಂದು ಯೋಚಿಸುವಂತ ಅನೇಕ ಕ್ರೈಸ್ತರನ್ನ ನಾನು ನೋಡಿದ್ದೇನೆ.
And I can see them gripped by the world and its glory in their life and they don't even know it.
ನಾನು ನೋಡಿದ್ದೇನೆ ಅವರು ಲೋಕದ ಮತ್ತು ಅದರ ವೈಭವದ ಹಿಡಿತದಲ್ಲಿದ್ದರೂ ಕೂಡ ಅವರು ಅದನ್ನ ನೋಡಲು ಶಕ್ತರಾಗಿಲ್ಲ ಇನ್ನು.
That's a sad thing.
ಅದು ಬಹಳ ದುಃಖಕರ ವಿಷಯ.
If the devil can fool you into thinking that you will not be tempted in some area, that's the area you're going to fall.
ಸೈತಾನನು ನಿಮ್ಮನ್ನು ಮೂರ್ಖರನ್ನಾಗಿಸಬಹುದು. ಯಾವಾಗ ನೀವು ಕೆಲವು ಕ್ಷೇತ್ರಗಳಲ್ಲಿ ನಾನು ಶೋಧನೆಗೆ ಒಳಗಾಗುವುದಿಲ್ಲ ಎಂದು ಯೋಚಿಸುತ್ತೀರೋ ಅವಾಗ ಆ ಕ್ಷೇತ್ರವೇ ನೀವು ಬೀಳುವಂತ ಕ್ಷೇತ್ರವಾಗಿರುತ್ತದೆ.
He tempted him with showing him the kingdoms of the world and their glory.
ಸೈತಾನನು ಲೋಕದ ಎಲ್ಲ ರಾಜ್ಯಗಳನ್ನು ಮತ್ತು ಅವುಗಳ ವೈಭವವನ್ನು ಯೇಸುವಿಗೆ ತೋರಿಸಿ ಶೋಧನೆಗೆ ಒಳಪಡಿಸಿದನು.
And what is the glory of the kingdom of the world? What are the things which the world glories in?
ಲೋಕದ ಎಲ್ಲ ರಾಜ್ಯಗಳು ಮತ್ತು ಅದರ ವೈಭವ ಅಂದರೆ ಏನು? ಅಂದರೆ ಲೋಕವು ಯಾವ ಸಂಗತಿಗಳಲ್ಲಿ ತನ್ನನ್ನು ತಾನು ವೈಭವೀಕರಿಸಿಕೊಳ್ಳುತ್ತದೆ?
You know, you and I have got a lot of worldly friends.
ನಿಮಗೆ ಗೊತ್ತಿದೆ, ನನಗೆ ಮತ್ತು ನಿಮಗೆ ಅನೇಕ ಲೌಕಿಕ ಸ್ನೇಹಿತರಿದ್ದಾರೆ.
What do you think of all the things they glory in?
ಅವರು ಯಾವೆಲ್ಲ ಸಂಗತಿಗಳಲ್ಲಿ ವೈಭವೀಕರಿಸಿಕೊಳ್ಳುವ ಸಲುವಾಗಿ ಯೋಚಿಸುತ್ತಾರೆ?
They glory in money.
ಅವರು ಹಣದ ವಿಚಾರದಲ್ಲಿ ವೈಭವೀಕರಿಸಿಕೊಳ್ಳುತ್ತಾರೆ.
Position and power and
ಸ್ಥಾನಮಾನ, ಬಲ ಅಥವಾ ಅಧಿಕಾರ,
ಪ್ಲೆಷರ್ ಅಂಡ್ ಹೌಸಸ್ ಅಂಡ್ ಲ್ಯಾಂಡ್ಸ್ ಅಂಡ್
ಈ ಲೋಕದ ಸುಖ ಭೋಗಗಳು, ಆ ಒಂದು ಆಸ್ತಿ ಪಾಸ್ತಿಗಳು ಮತ್ತು ಮನೆಗಳು,
ಪ್ರಾಪರ್ಟಿ ಅಂಡ್ ದೇರ್ ಗುಡ್ ಲುಕ್ಸ್ ಅಂಡ್
ಆಸ್ತಿ ಪಾಸ್ತಿಗಳು ಮತ್ತು ತಾವು ಸುಂದರವಾಗಿ ಕಾಣಬೇಕು ಅನ್ನುವಂಥದ್ದು,
ಆಲ್ ದ ಥಿಂಗ್ಸ್ ದ ವರ್ಲ್ಡ್ ಗ್ಲೋರೀಸ್ ಇನ್ ಇಂಟೆಲಿಜೆನ್ಸ್ ಎವ್ರಿಥಿಂಗ್ ಎಲ್ಸ್.
ಈ ಲೋಕವು ಎಲ್ಲಾ ಸಂಗತಿಗಳಲ್ಲಿ ವೈಭವೀಕರಿಸಿಕೊಳ್ಳುವಂಥದ್ದು ತನ್ನ ಬುದ್ಧಿವಂತಿಕೆಯಲ್ಲಿ ಮತ್ತು ಎಲ್ಲ ವಿಷಯಗಳಲ್ಲಿ.
ವಿ ಕ್ಯಾನ್ ಬಿ ಟೆಂಪ್ಟೆಡ್ ವಿತ್ ದೀಸ್ ಥಿಂಗ್ಸ್.
ನಾವು ಈ ಎಲ್ಲಾ ವಿಷಯಗಳಲ್ಲಿ ಶೋಧನೆಗೆ ಒಳಗಾಗುತ್ತೇವೆ.
And the devil said to Jesus,
ಸೈತಾನನು ಯೇಸು ಸ್ವಾಮಿಗೆ ಈ ರೀತಿಯಾಗಿ ಹೇಳುತ್ತಾನೆ,
I will give you all of this.
ನಾನು ಇವೆಲ್ಲವುಗಳನ್ನ ನಿನಗೆ ಕೊಡುತ್ತೇನೆ ಎಂಬುದಾಗಿ.
Not just one bit of it, all of it.
ಅದರಲ್ಲಿ ಯಾವುದೋ ಒಂದನ್ನು ಮಾತ್ರ ಅಲ್ಲ, ಎಲ್ಲವನ್ನು ಕೊಡುತ್ತೇನೆ ಎಂಬುದಾಗಿ.
But you have to bow down to me.
ಆದರೆ ನೀನು ನನಗೆ ಅಡ್ಡ ಬೀಳಬೇಕು ಎಂದು ಸೈತಾನನು ಹೇಳುತ್ತಾನೆ ಯೇಸುವಿಗೆ.
So I learned something there.
ನಾನು ಅಲ್ಲಿ ಒಂದನ್ನ ಕಲಿತುಕೊಂಡೆ.
The kingdom of heaven is in conflict.
ಪರಲೋಕ ರಾಜ್ಯವು ಆ ಒಂದು ಘರ್ಷಣೆಯಲ್ಲಿ ಇದೆ.
Not with hell and the demons only, but with the world system.
Naraka mattu saitananottige garshane alla, ee ondu lokada paddathi mattu adara vyavasthe kadegu kuda aa ondu garshane athava horatadalli ide.
A lot of which looks so innocent which doesn't look sinful.
ಕೆಲವೊಂದು ಪಾಪಮಯ ಎಂಬುದಾಗಿ ಕಾಣಿಸುವುದಿಲ್ಲ, ಕೆಲವೊಂದು ಬಹಳ ಮುಗ್ಧತೆಯಲ್ಲಿ ಕಾಣಸಿಗುತ್ತವೆ.
ಐ ಮೀನ್ anger, sexual lust and telling lies and murder and adultery, that's all sinful.
ಅದರರ್ಥ ಕೋಪ, ಸುಳ್ಳು ಹೇಳುವಂತದ್ದು, ಲೈಂಗಿಕ ಪಾಪ, ವ್ಯಭಿಚಾರ, ಕೊಲೆ, ಇವೆಲ್ಲ ಪಾಪಮಯ ಎಂಬುದಾಗಿ ಕಾಣಿಸಿಕೊಳ್ಳುತ್ತವೆ.
But there is another realm which doesn't look sinful.
ಆದರೆ ಮತ್ತೊಂದು ಕ್ಷೇತ್ರ ಇದೆ, ಅದು ಪಾಪಮಯ ಎಂಬುದಾಗಿ ಅಷ್ಟು ಕಾಣಸಿಗುವುದಿಲ್ಲ.
Which is part of the world and its glory.
ಅದು ಲೋಕದ ಭಾಗವಾಗಿದೆ ಮತ್ತು ಲೋಕದ ವೈಭವವಾಗಿದೆ ಕೂಡ.
I've seen in some of our churches.
ನಾನು ಇವುಗಳನ್ನ ನಮ್ಮ ಸಭೆಗಳಲ್ಲಿ ನೋಡಿದ್ದೇನೆ ಕೂಡ.
Some of you sitting here who want to become elders.
ಇಲ್ಲಿ ಕೂತಿರುವಂತ ನಿಮ್ಮಲ್ಲಿ ಕೆಲವರು ಸಭಾ ಹಿರಿಯನು ಆಗಬೇಕು ಎಂಬ ಬಯಕೆಯನ್ನು ಹೊಂದಿದ್ದೀರಿ.
What is that?
ಅದು ಏನು ಹಾಗಾದ್ರೆ?
It's seeking the glory of this world. That's all.
ಅದು ಲೋಕದ ವೈಭವವನ್ನ ಹುಡುಕುವಂತದ್ದಾಗಿದೆ ಅಷ್ಟೇ.
Do you know the number one qualification to be an elder? You have zero desire to be an elder.
ನೀವು ಸಭಾ ಹಿರಿಯನಾಗಲು ಮೊದಲ ಅರ್ಹತೆ ಯಾವುದು ಗೊತ್ತಾ? ನೀವು ಸಭಾ ಹಿರಿಯನಾಗಬೇಕೆಂಬ ಶೂನ್ಯ ಆಸಕ್ತಿ ಅಥವಾ ಬಯಕೆಯನ್ನು ಹೊಂದಿರುವುದೇ ಆಗಿದೆ.
ಅಂಡ್ ದಟ್ಸ್ ವೈ ಮೆನಿ ಪೀಪಲ್ ಆರ್ ಡಿಸ್ಕ್ವಾಲಿಫೈಡ್.
ಅದಕ್ಕಾಗಿ ಅನೇಕರು ಅನರ್ಹತೆ ಪಡೆದುಕೊಳ್ಳುತ್ತಾರೆ.
ದ ಮೊಮೆಂಟ್ ಐ ಹಿಯರ್ ದಟ್ ಸಮ್ ಬ್ರದರ್ ವಾಂಟ್ಸ್ ಟು ಬಿ ಆನ್ ಎಲ್ಡರ್, ಐ ವಿಲ್ ನೆವರ್ ಮೇಕ್ ಹಿಮ್ ಆನ್ ಎಲ್ಡರ್ ಇನ್ ಹಿಸ್ ಹೋಲ್ ಲೈಫ್.
ಯಾರೋ ಒಬ್ಬ ಸಹೋದರನು ತಾನು ಸಭಾ ಹಿರಿಯನಾಗಲು ಇಚ್ಛೆ ಉಳ್ಳವನಾಗಿದ್ದಾನೆ ಎಂದು ನಾನು ಕೇಳಿಸಿಕೊಳ್ಳುವಾಗ ನನ್ನ ಜೀವಮಾನ ಪೂರ್ತಿ ಆತನನ್ನು ಸಭಾ ಹಿರಿಯನನ್ನಾಗಿ ಮಾಡಲು ನಾನು ಮುಂದೆ ಹೋಗೋದಿಲ್ಲ.
ಐ ನೋ ಇಸ್ ಡಿಸ್ಕ್ವಾಲಿಫೈಡ್. He's completely unfit.
ಯಾಕಂದ್ರೆ ಆತನು ಅನರ್ಹನು ಮತ್ತು ಯುಕ್ತವಲ್ಲದವನು.
Because he's seeking the world and its glory.
ಯಾಕಂದ್ರೆ ಆತನು ಲೋಕವನ್ನು ಮತ್ತು ಅದರ ವೈಭವವನ್ನ ಹುಡುಕುತ್ತಿದ್ದಾನೆ.
Position, power. You can seek it in the church.
ಸ್ಥಾನಮಾನ, ಅಧಿಕಾರ, ಇವೆರಡನ್ನೂ ಕೂಡ ನೀವು ಸಭೆಯಲ್ಲೂ ಕೂಡ ಹುಡುಕುವ ಸಾಧ್ಯತೆ ಇರುತ್ತದೆ.
Because there is an honor in being an elder.
ಯಾಕಂದ್ರೆ ಸಭಾ ಹಿರಿಯನಾದ್ರೆ ಒಂದು ಗೌರವ ಸಿಗುತ್ತದೆ ಎಂಬುದಕ್ಕಾಗಿ.
And those who are elders,
ಯಾರು ಸಭಾ ಹಿರಿಯರಾಗಿದ್ದಾರೋ,
if they glory in the fact that they are elders and they have power over others, they are completely unfit to be elders.
ಅವರು ಏನಾದರೂ ಈ ರೀತಿ ಯೋಚಿಸುವಾಗ, ತಾವು ಸಭಾ ಹಿರಿಯರು, ಇತರರ ಮೇಲೆ ಅಧಿಕಾರ ಇದೆ ಎಂಬುದನ್ನು ಯೋಚಿಸುವಾಗ ಅವರು ಸಭಾ ಹಿರಿಯನಾಗಲು ಸಂಪೂರ್ಣ ಅನರ್ಹತೆಯನ್ನ ಪಡೆದುಕೊಂಡವರಾಗಿರುತ್ತಾರೆ.
If they preach in such a way that they have power over others, they're totally unfit.
ಅವರು ಇತರರ ಮೇಲೆ ಅಧಿಕಾರ ಸಾಧಿಸುವಂತ ಒಂದು ಬೋಧನೆಯನ್ನ ಮಾಡುವಾಗ ಅವರು ಸಂಪೂರ್ಣವಾಗಿ ಅನರ್ಹತೆಯನ್ನ ಪಡೆದುಕೊಳ್ಳುತ್ತಾರೆ.
But like King Saul, they may continue to sit on their throne for some time.
ಆದರೆ ಅವರು ಅರಸನಾದ ಸೌಲನಂತೆ ಸಿಂಹಾಸನದ ಮೇಲೆ ಕೆಲವು ಸಮಯ ಕುಳಿತುಕೊಳ್ಳಬಹುದು ಅಧಿಕಾರವನ್ನು ನಡೆಸುತ್ತಾ.
Till one day God himself removes them, and I've seen that happen.
ಆದರೆ ಒಂದು ದಿನ ದೇವರೇ ಅವರನ್ನು ತೆಗೆದು ಹಾಕುತ್ತಾನೆ, ನಾನು ಅದನ್ನು ನೋಡಿದ್ದೇನೆ ಕೂಡ.
So it's not only out there in politics and the business world that the world and its glory are there.
ಅದು ಕೇವಲ ರಾಜಕೀಯ ಮತ್ತು ವ್ಯಾಪಾರದಲ್ಲಿ ಮಾತ್ರ ಲೋಕ ಮತ್ತು ಅದರ ವೈಭವ ಅನ್ನುವಂಥದ್ದು ಇಲ್ಲ.
Right in the middle of the church.
ಅದು ಸಭೆಯ ಮಧ್ಯಭಾಗದಲ್ಲೂ ಕೂಡ ನೆಲೆಯೂರಿದೆ.
The world and its glory, and remember this, the devil says,
ನೆನಪಿಡ್ರಿ, ಲೋಕ ಮತ್ತು ಅದರ ವೈಭವವು, ಸೈತಾನನು ಈ ರೀತಿ ಹೇಳುತ್ತಾನೆ.
He offered it to Jesus and said, I'll give it to you if you bow down to me.
ಯೇಸು ಸ್ವಾಮಿಗೆ ಆ ಒಂದು ಅವಕಾಶವನ್ನು ಮಾಡಿಕೊಡ್ತಾನೆ, ನಾನು ನಿನಗೆ ಇದನ್ನು ಕೊಡ್ತೀನಿ, ನೀ ನನಗೆ ಅಡ್ಡ ಬೀಳೋದಾದ್ರೆ ಅಥವಾ ಆರಾಧನೆ ಮಾಡೋದಾದ್ರೆ ಎಂಬುದಾಗಿ.
So what we learn from there is,
ಅಲ್ಲಿಂದ ನಾವು ಏನನ್ನ ಕಲಿತುಕೊಳ್ಳಬಹುದಪ್ಪ ಅಂದ್ರೆ,
the only way to get the power and glory of the world is by bowing the knee to Satan to some extent.
ಸೈತಾನನು ಕೊಡುವಂತ ಆ ಒಂದು ಲೋಕದ ವ್ಯವಸ್ಥೆ, ಅಧಿಕಾರ ಮತ್ತು ಆ ವೈಭವವನ್ನ ಪಡೆದುಕೊಳ್ಳುವುದಕ್ಕೆ ಒಂದೇ ಒಂದು ಮಾರ್ಗ ಯಾವುದಪ್ಪ ಅಂದ್ರೆ, ಯಾವುದೋ ಒಂದು ಹಂತಕ್ಕೆ ಸೈತಾನನಿಗೆ ಅಡ್ಡ ಬೀಳುವಂತದ್ದರಿಂದ ಮಾತ್ರ. ನಿಮಗದು ಗೊತ್ತೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ.
ಇಫ್ ಯು ಹ್ಯಾವ್ ಸಾಟ್ ಫಾರ್ ಅಂಡ್ longed for the glory of this world and got it,
neevu lokada aa ondu vaibhavavanna huduki mattu adara visheyavagi bayake ullavaragi adanna padedukondavaragidre,
I can guarantee you got it by bowing your knee to Satan somewhere.
ನಾನು ನಿಮಗೆ ನಿಶ್ಚಯವಾಗಿ ಹೇಳಕ್ ಇಷ್ಟಪಡ್ತೇನೆ, ನೀವು ಸೈತಾನನಿಗೆ ಯಾವುದೋ ಒಂದು ವಿಧದಲ್ಲಿ ಅಡ್ಡ ಬಿದ್ದಿದ್ದಕ್ಕಾಗಿ ಅವುಗಳನ್ನು ಪಡೆದುಕೊಂಡಿದ್ದೀರಷ್ಟೇ.
Nobody else in the church may know about it.
ಸಭೆಯಲ್ಲಿ ಇತರರಿಗೆ ಅದು ತಿಳಿಯದೆ ಇರಬಹುದು.
ಯು ಕಾಂಪ್ರಮೈಸ್ ಸಮ್ ವೇರ್ ಮೇ ಬಿ,
ನೀವು ಎಲ್ಲೋ ಒಂದು ಕಡೆ ರಾಜಿಯಾಗಿರಬಹುದು.
ಯು ಟೋಲ್ಡ್ ಎ ಲಿಟಲ್ ಲೈ,
ನೀವು ಸ್ವಲ್ಪ ಸುಳ್ಳನ್ನ ಹೇಳಿರಬಹುದು.
ಯು ನೋ ಫಾರ್ ಎಕ್ಸಾಂಪಲ್ ಇನ್ ಇಂಡಿಯಾ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಲೈಕ್ ಟು ಗೆಟ್ ಅ ಜಾಬ್ ಅಬ್ರಾಡ್ ಇನ್ ಸಮ್ ಅದರ್ ಕಂಟ್ರಿ.
ಉದಾಹರಣೆಗೆ ಭಾರತದಲ್ಲಿರುವಂತಹ ಅನೇಕರು ಹೊರದೇಶದಲ್ಲಿ ಕೆಲಸವನ್ನ ಅಂದ್ರೆ ಉದ್ಯೋಗವನ್ನ ಪಡೆದುಕೊಳ್ಳಬೇಕು ಎಂಬ ಬಯಕೆಯನ್ನು ಹೊಂದಿರುತ್ತಾರೆ.
There's nothing wrong in that.
ಮತ್ತು ಅದು ತಪ್ಪು ಇಲ್ಲ ಕೂಡ.
The whole world belongs to God and you can go anywhere.
ಇಡೀ ಲೋಕವು ದೇವರಿಗೆ ಸಂಬಂಧಪಟ್ಟದ್ದಾಗಿದೆ, ನೀವು ಲೋಕದ ಪೂರ್ತಿ ಎಲ್ಲಿ ಬೇಕಾದರೂ ಹೋಗಬಹುದು.
ಬಟ್
ಆದ್ರೆ
they are so eager to get that,
ಅವರು ಅದನ್ನ ಪಡೆದುಕೊಳ್ಳಲು ಬಹಳ ಕುತೂಹಲ ಉಳ್ಳವರಾಗಿರುತ್ತಾರೆ.
That they will make false statements in their application for a visa.
ಅವರು ತಮ್ಮ ವೀಸಾದ ಅರ್ಜಿಯಲ್ಲಿ ತಪ್ಪಾದ ಹೇಳಿಕೆಗಳನ್ನ ನಮೂದು ಮಾಡಿರುತ್ತಾರೆ.
Yeah, I've seen that. The people who go to another country and live there illegally.
ನಾನು ಅದನ್ನ ನೋಡಿದ್ದೇನೆ. ಅನೇಕರು ಹೊರದೇಶಗಳಿಗೆ ಹೋಗಿ ವಾಸ ಮಾಡುತ್ತಾರೆ, ಅಲ್ಲಿ ಅಕ್ರಮವಾಗಿ ಜೀವನವನ್ನ ನಡೆಸುತ್ತಿರುತ್ತಾರೆ.
Because they're so eager to get the glory of this world.
ಯಾಕಂದ್ರೆ ಅವರು ಬಹಳ ಕುತೂಹಲ ಉಳ್ಳವರಾಗಿರುತ್ತಾರೆ, ಲೋಕದ ವೈಭವವನ್ನ ತಮ್ಮದಾಗಿಸಿಕೊಳ್ಳಬೇಕು ಎಂಬುದಾಗಿ.
And they have bowed the knee to Satan.
ಅವರು ಸೈತಾನನಿಗೆ ಅಡ್ಡ ಬಿದ್ದಿರ್ತಾರೆ ಕೂಡ ಯಾವುದೋ ಒಂದು ವಿಧದಲ್ಲಿ.
I'm talking about believers.
ನಾನು ವಿಶ್ವಾಸಿಗಳ ಕುರಿತಾಗಿ ಮಾತನಾಡ್ತಾ ಇದ್ದೇನೆ ಇಲ್ಲಿ.
You see, there's nothing wrong in that. Yeah. Their excuses, everybody does it.
ಅವ್ರು ಹೇಳ್ತಾರೆ ಓ ಇಲ್ಲ ಅದರಲ್ಲೇನಂತ ತಪ್ಪಿಲ್ಲ ಅಂತ. ಮತ್ತು ತಪ್ಪಿಸಿಕೊಳ್ಳಲು ಇನ್ನೊಂದು ಹೇಳ್ತಾರೆ, ಈ ಲೋಕದಲ್ಲಿ ಎಲ್ಲರೂ ಕೂಡ ಅದನ್ನೇ ಮಾಡ್ತಾರಲ್ವಾ ಅಂತ.
So there's a lot of compromise.
ಹಾಗಾಗಿ ಅನೇಕ ರಾಜಿ ಎಂಬಂತ ವಿಷಯ ಅಡಗಿದೆ.
And the devil sits back and says, I've got these people.
ಸೈತಾನನು ಅವರ ಹಿಂದ್ಗಡೆ ಕುತ್ಕೊಂಡು ಈ ರೀತಿಯಾಗಿ ಹೇಳ್ತಾನೆ, ನಾನು ಈ ಜನರನ್ನ ಪಡೆದುಕೊಂಡಿದ್ದೇನೆ ಎಂಬುದಾಗಿ.
What I could not make Jesus do, though I tried.
ಯೇಸು ಮಾಡುವಂತೆ ನಾನು ಪ್ರಯತ್ನ ಮಾಡಿ ವಿಫಲನಾಗಿದ್ರೂ ಕೂಡ,
I've got some of his so-called younger brothers doing now, bowing down to me.
ನಾನು ಆತನ ಕಿರಿಯ ಸಹೋದರರನ್ನ ನನಗೆ ಅಡ್ಡ ಬೀಳಿಸಿಕೊಳ್ಳುವುದರ ಮುಖಾಂತರ ನಾನು ಅವರನ್ನ ಪಡೆದುಕೊಂಡಿದ್ದೇನೆ ಎಂಬುದಾಗಿ ಹೇಳುತ್ತಾನೆ.
In order to get something of this world that they could not get in righteousness and honesty.
ಅವರು ನೀತಿವಂತಿಕೆಯ ಮಾರ್ಗದಲ್ಲಿ ಮತ್ತು ಯಥಾರ್ಥ ಅಂದ್ರೆ ಪ್ರಾಮಾಣಿಕವಾಗಿ ಪಡೆದುಕೊಳ್ಳಲಾಗದೆ ಇದ್ದದ್ದನ್ನ ಈ ಲೋಕದಲ್ಲಿ ಅದನ್ನ ಪಡೆದುಕೊಳ್ಳುವಂತೆ ಸೈತಾನನು ಅವರನ್ನ ಮಾಡಿಬಿಟ್ಟಿರ್ತಾನೆ.
I got them to tell a little lie.
ಸೈತಾನನ್ ಹೇಳ್ತಾನೆ, ನಾನು ಅವರು ಸುಳ್ಳು ಹೇಳುವಂತೆ ಮಾಡಿಬಿಟ್ಟೆ ಎಂಬುದಾಗಿ.
I got them to bow down to me a little bit. Compromise just a wee little bit.
ಸ್ವಲ್ಪ ಸ್ವಲ್ಪವಾಗಿ ರಾಜಿ ಮಾಡಿಕೊಳ್ಳುವ ಮುಖಾಂತರ ನನಗೆ ಅಡ್ಡ ಬೀಳುವಂತೆ ಮಾಡಿಕೊಂಡೆ ಅವರನ್ನ ಅಂತ ಹೇಳ್ತಾನೆ ಸೈತಾನ.
ಇಟ್ ಕುಡ್ ಬಿ ಇನ್ ಯೋರ್ ಜಾಬ್.
ಅದು ನಿಮ್ಮ ಉದ್ಯೋಗ ಅಂದ್ರೆ ಕೆಲಸ ಮಾಡುವಂತ ಸ್ಥಳದಲ್ಲಿ ಕೂಡ ಆಗಿರಬಹುದು.
ವೇರ್ ಯು ಡೂ ಸಮಥಿಂಗ್ ಸ್ಲೈಟ್ಲಿ ರಾಂಗ್.
ನೀವು ಏನೋ ಒಂದು ಸಣ್ಣ ತಪ್ಪನ್ನ ಮಾಡಿರಬಹುದಲ್ಲಿ.
ಕವರ್ ಅಪ್ ಸಮಥಿಂಗ್, ಹೈಡ್ ಸಮಥಿಂಗ್,
ಅಥವಾ ಯಾವುದನ್ನೋ ಒಂದು ಗುಪ್ತವಾಗಿ ಮಾಡಿರಬಹುದು ಅಥವಾ ಅದನ್ನ ಮುಚ್ಚಿ ಹಾಕಿರಬಹುದು ನೀವು.
ಇನ್ ಆರ್ಡರ್ ಟು ಗೆಟ್ ಸಮ್ ಅಡ್ವಾನ್ಸ್ಮೆಂಟ್ ಆರ್ ಗೇನ್.
ಅದು ಏನೋ ಒಂದು ಲಾಭ ಅಥವಾ ಹೆಚ್ಚಳವನ್ನು ಪಡೆದುಕೊಳ್ಳುವ ಸಲುವಾಗಿ ಮಾಡಿರುವ ಸಾಧ್ಯತೆ ಇರುತ್ತೆ ನೀವು.
Do you know that at that time, like Judas Iscariot, you betrayed Jesus?
ನಿಮಗೆ ಗೊತ್ತಾ, ಆ ಸಮಯದಲ್ಲಿ ನೀವು ಇಸ್ಕರಿಯೂತ ಯೂದನಂತೆ ಯೇಸು ಸ್ವಾಮಿಯನ್ನ ಹಿಡಿದುಕೊಟ್ಟಿರುತ್ತೀರಿ ಅಂತ.
For just a little earthly gain.
ಆ ಒಂದು ಸ್ವಲ್ಪ ಇಹಲೋಕದ ಲಾಭಕ್ಕಾಗಿ.
Judas Iscariot bowed the knee to Satan.
ಇಸ್ಕರಿಯೂತ ಯೂದನು ಸೈತಾನನಿಗೆ ಅಡ್ಡ ಬಿದ್ದು ಬಿಟ್ಟನು.
For the sake of a little bit of silver, he betrayed Jesus Christ.
ಸ್ವಲ್ಪ ಬೆಳ್ಳಿ ನಾಣ್ಯಗಳಿಗೋಸ್ಕರ ಯೇಸು ಸ್ವಾಮಿಯನ್ನ ಹಿಡಿದುಕೊಟ್ಟು ಬಿಟ್ಟನು ಆ ಇಸ್ಕರಿಯೂತ ಯೂದನು.
There are lots of Christians doing that today.
ಇಂದು ಅನೇಕ ಕ್ರೈಸ್ತರು ಆ ರೀತಿಯಾಗಿ ಮಾಡುತ್ತಿದ್ದಾರೆ.
Just for a little earthly gain, they will tell a lie, they'll compromise, they'll cover up something. And they got it.
ಈ ಲೋಕದ ಸ್ವಲ್ಪ ಲಾಭಕ್ಕಾಗಿ ಅವರು ಸ್ವಲ್ಪ ಸುಳ್ಳನ್ನು ಹೇಳುತ್ತಾರೆ, ಅದನ್ನು ಮುಚ್ಚಿಡ್ತಾರೆ, ರಾಜಿಯನ್ನ ಮಾಡಿಕೊಳ್ಳುತ್ತಾರೆ. ಈ ರೀತಿಯಾಗಿ ಅವರು ತಮಗೆ ಬೇಕಾದದ್ದನ್ನ ಪಡೆದುಕೊಂಡು ಬಿಟ್ಟಿರುತ್ತಾರೆ.
The devil said, I've got power to give it to you. I'll give it to you.
ಸೈತಾನನು ಹೇಳ್ತಾನೆ, ನನಗೆ ಕೊಡುವಂತ ಅಧಿಕಾರ ಇದೆ, ನಾನು ನಿನಗೆ ಕೊಡ್ತೀನಿ ಅದನ್ನ ಅಂತ.
Is there anybody saying here, you got something like that?
ಯಾರಾದರೂ ಆ ರೀತಿಯಾಗಿ ಇಲ್ಲಿ ಹೇಳುವರಿದ್ದೀರಾ, ನಾನು ಏನೋ ಒಂದನ್ನ ಆ ರೀತಿಯಾಗಿ ಪಡೆದುಕೊಂಡಿದ್ದೀನಿ ಅಂತ?
What are you going to do?
ನೀವೇನ್ ಮಾಡ್ತೀರಿ ಹಾಗಾದ್ರೆ?
Did you cheat in an examination and get a degree?
ನೀವು ಪರೀಕ್ಷೆಯಲ್ಲಿ ವಂಚನೆಯನ್ನ ಮಾಡಿ ಪದವಿಯನ್ನ ಪಡೆದುಕೊಂಡಿದ್ದೀರಾ?
Yeah, you got your degree. Nobody caught you.
ನೀವು ನಿಮ್ಮ ಪದವಿಯನ್ನ ಪಡೆದುಕೊಂಡಿದ್ದೀರಿ, ಯಾರು ನಿಮ್ಮನ್ನ ಇನ್ನ ಹಿಡಿದುಕೊಂಡಿಲ್ಲ.
But how is your spiritual life been?
ಆದ್ರೆ ನಿಮ್ಮ ಆತ್ಮಿಕ ಜೀವಿತ ಹೇಗಿದೆ ಹಾಗಾದ್ರೆ?
What are you going to say to the Lord when you stand before him?
ನೀವು ಕರ್ತನ ಎದುರುಗಡೆ ನಿಂತಾಗ ಆತನಿಗೆ ಏನಂತ ಹೇಳುತ್ತೀರಿ ಹಾಗಾದ್ರೆ?
The one life God gave you. You pursued after something earthly.
ಒಂದೇ ಒಂದು ಜೀವಿತವನ್ನ ದೇವರು ನಿಮಗೆ ಕೊಟ್ಟಿದ್ದಾರೆ, ಆದ್ರೆ ನೀವು ಇಹಲೋಕದ ಸಂಗತಿಯನ್ನ ಬೆನ್ನಟ್ಟಿದ್ದೀರಿ.
You know, in India, people even give false birth dates for their children.
ನಿಮಗೆ ಗೊತ್ತಿದೆನಾ, ಭಾರತ ದೇಶದಲ್ಲಿ ಜನರು ತಮ್ಮ ಮಕ್ಕಳಿಗೆ ಹುಟ್ಟಿದ ದಿನಾಂಕವನ್ನ ಅಂದ್ರೆ ದಿನವನ್ನ ತಪ್ಪಾಗಿ ಕೊಡುತ್ತಾರೆ.
To put them into school early so that the children can finish school early.
ಅವರನ್ನು ಶಾಲೆಗೆ ಬೇಗ ಹಾಕ್ತಾರೆ, ಯಾಕೆಂದ್ರೆ ಶಾಲೆಯನ್ನ ಮಕ್ಕಳು ಬೇಗ ಪೂರೈಸಲಿ ಎಂಬ ಉದ್ದೇಶದಿಂದ.
What type of, the world's full of people who are bowing down to the devil.
ಲೋಕದ ಪೂರ್ತಿ ಜನರು ಸೈತಾನನಿಗೆ ಅಡ್ಡ ಬೀಳುವಂತ ಸ್ಥಿತಿಯಲ್ಲಿದ್ದಾರೆ.
It's terrible when God's children do that.
ದೇವರ ಮಕ್ಕಳೇ ಅದನ್ನ ಮಾಡುವಾಗ ಅದು ನಿಜಕ್ಕೂ ಭಯಾನಕ.
What I want to say is, my brothers and sisters, there's a world system that is constantly seeking to come into the church and come into your life.
ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾನು ಏನಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಪ್ಪ ಅಂದ್ರೆ, ಈ ಒಂದು ಲೋಕದ ಪದ್ಧತಿಯು ಸಭೆಯೊಳಗೆ ಮತ್ತು ನಿಮ್ಮ ಜೀವಿತದೊಳಗೆ ಪ್ರವೇಶಿಸಲು ಸತತವಾದ ಪ್ರಯತ್ನದಲ್ಲಿ ಇದೆ.
You must remember, God's ways are heavenly.
ನೀವು ನೆನಪಿಡಬೇಕು, ದೇವರ ಮಾರ್ಗಗಳು ಪರಲೋಕದಿಂದ ಕೂಡಿದೆ.
Christians who feel, if my ultimate goal is right, it doesn't matter how I get there.
ನಿಮಗೆ ಗೊತ್ತಿದೆನ, ಕೆಲವು ಕ್ರೈಸ್ತರು ಈ ರೀತಿ ಭಾವಿಸುತ್ತಾರೆ, ನನ್ನ ಅಂತಿಮ ಗುರಿಯು ಸರಿಯಾಗಿದ್ರೆ ಸಾಕು, ಅದಕ್ಕೆ ಹೇಗೆ ತಲುಪಿದ್ರೂ ಪರವಾಗಿಲ್ಲ ಅನ್ನುವ ಭಾವನೆಯಲ್ಲಿ ಇರ್ತಾರೆ.
There's a saying that the end justifies the means.
ಒಂದು ಹೇಳಿಕೆ ಇದೆ, ಅಂತ್ಯವು ಸಾಧನೆಯನ್ನ ಸಮರ್ಥಿಸಿಕೊಳ್ಳುತ್ತದೆ ಎಂಬುದಾಗಿ.
That means if my ultimate goal is something good, how I get there doesn't matter.
ಅದರರ್ಥ ನನ್ನ ಅಂತಿಮ ಗುರಿಯು ಸರಿಯಾಗಿದ್ರೆ ಅದನ್ನ ನಾನು ಹೇಗೆ ತಲುಪುತ್ತೇನೆ ಅಥವಾ ಪಡೆದುಕೊಳ್ಳುತ್ತೇನೆ ಅದು ಮುಖ್ಯ ವಿಚಾರನೆ ಅಲ್ಲ ಅಂತ ಹೇಳಿದ ಹಾಗದು.
That means if my ultimate goal, for example, is to save souls and bring them to heaven, it doesn't matter how I bring them.
ನನ್ನ ಅಂತಿಮ ಗುರಿಯು ಆತ್ಮಗಳನ್ನು ರಕ್ಷಿಸಿ ಪರಲೋಕಕ್ಕೆ ಅವುಗಳನ್ನು ತೆಗೆದುಕೊಂಡು ಬರೋದಾಗಿದ್ರೆ ಅವುಗಳನ್ನು ಹೇಗೆ ತರುತ್ತೇನೋ ಅದು ಮುಖ್ಯ ಅಲ್ಲ ಅಂತ ಹೇಳಿದ ಹಾಗದು.
Some manipulation, some do a few wrong things in the way, ultimately get there.
ಏನೋ ಒಂದು ತಂತ್ರ ಮಾಡಿ, ಏನೋ ಒಂದು ಯೋಚನೆ ಮಾಡಿ ಕಡೆಗೆ ಅಲ್ಲಿಗೆ ತಂದು ಬಿಡೋಣ ಅನ್ನುವಂತ ಹೇಳಿಕೆ ಅದು.
That's the spirit of the world.
ಅದು ಲೋಕದ ಆತ್ಮವಾಗಿದೆ.
They do all types of wrong things in order to get some right thing done.
ಸರಿಯಾದದ್ದು ಏನಾದರೂ ಆಗಬೇಕಪ್ಪ ಅನ್ನುವ ಉದ್ದೇಶದಿಂದ ಅನೇಕ ತಪ್ಪುಗಳನ್ನು ಅನೇಕರು ಮಾಡ್ತಾರೆ.
And then we say, what is the right way?
ನಾವು ಹೇಳಬಹುದು ಹಾಗಾದ್ರೆ ಯಾವುದು ಸರಿಯಾದ ಮಾರ್ಗ ಹಾಗಾದ್ರೆ ಅಂತ.
The right way is the way Jesus did it.
ಸರಿಯಾದ ಮಾರ್ಗ ಯಾವುದಂದ್ರೆ ಯೇಸು ಸ್ವಾಮಿ ಮಾಡಿದ್ರಲ್ಲ ಆ ಮಾರ್ಗ.
There was only one perfect manifestation of someone who did everything according to God's way.
ಯೇಸು ಸ್ವಾಮಿಯು ಮಾತ್ರ ದೇವರ ಮಾರ್ಗದಲ್ಲಿ ಎಲ್ಲವನ್ನು ಸ್ಪಷ್ಟವಾಗಿ ಮಾಡಿರುವಂತದ್ದಾಗಿದೆ. ಯೇಸು ಸ್ವಾಮಿ ಮಾಡಿದ ರೀತಿಯೇ ಸ್ಪಷ್ಟ ಮತ್ತು ಪರಿಪೂರ್ಣ ಮಾದರಿಯಾಗಿದೆ.
And if you want to understand God's way, you look at Jesus.
ನೀವು ದೇವರ ಮಾರ್ಗವನ್ನು ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ಯೇಸುವನ್ನ ನೋಡುವವರಾಗಿರ್ರಿ.
How did he do it?
ಹೇಗೆ ಅದನ್ನ ಮಾಡಿದ್ರು?
He never used means which were wrong in order to get to an end that was right.
ಯೇಸು ಸ್ವಾಮಿಯು ಅಂತಿಮವಾಗಿ ಸರಿಯಾದದ್ದನ್ನ ತಲುಪಲು ಅಥವಾ ಸರಿಯಾದದ್ದನ್ನ ಮಾಡಲು ಎಂದಿಗೂ ಕೂಡ ಸಾಧನಗಳನ್ನ ಅಥವಾ ಕ್ರಿಯೆಗಳನ್ನ ತಪ್ಪಾದ ಮಾರ್ಗದಲ್ಲಿ ಉಪಯೋಗಿಸಿಕೊಳ್ಳಲಿಲ್ಲ.
How many Christians believe that the way Jesus and the apostles did it was the perfect way?
ಎಷ್ಟು ಜನ ಕ್ರೈಸ್ತರು ನಂಬುತ್ತಾರೆ ಯೇಸು ಸ್ವಾಮಿಯು ಮತ್ತು ಅಪೋಸ್ತಲರು ಮಾಡಿದಂತ ಕಾರ್ಯಗಳು ಪರಿಪೂರ್ಣ ಮಾರ್ಗದಿಂದ ಕೂಡಿವೆ ಅಂತ?
That we must not do it any other way.
ನಾವು ಇನ್ನು ಯಾವುದೇ ಬೇರೆ ರೀತಿಯ ಮಾರ್ಗದಲ್ಲಿ ಮಾಡುವವರಾಗಿರಬಾರದು.
I've been around in Christendom a long time and I find there are very few people who believe that.
ನಾನು ಬಹಳ ಸಮಯಗಳಿಂದ ಕ್ರೈಸ್ತತ್ವದಲ್ಲಿ ಕಳೆದಿದ್ದೇನೆ. ನನಗೆ ತಿಳಿದು ಬಂದಿದ್ದೇನಪ್ಪ ಅಂದ್ರೆ ಕೆಲವೇ ಕೆಲವು ಕ್ರೈಸ್ತರು ಮಾತ್ರ ಇದನ್ನ ನಂಬುವವರಾಗಿದ್ದಾರೆ.
The Bible says, Jesus said this, that the main power in this kingdom of this world is money.
ಸತ್ಯವೇದದಲ್ಲಿ ಯೇಸು ಸ್ವಾಮಿಯು ಹೇಳಿದ್ದೇನಪ್ಪ ಅಂದ್ರೆ ಈ ಲೋಕದ ಮುಖ್ಯವಾದ ಬಲ ಅಥವಾ ಅಧಿಕಾರ ಅನ್ನುವಂಥದ್ದು ಹಣವಾಗಿದೆ ಎಂಬುದಾಗಿ.
And that's why Jesus said in Luke 16 and verse 13, you cannot serve God and money.
ಅದಕ್ಕಾಗಿ ಯೇಸು ಸ್ವಾಮಿಯು ಲೂಕ 16:13 ಈ ರೀತಿಯಾಗಿ ಹೇಳಿದ್ದಾರೆ, ನೀವು ದೇವರನ್ನು ಧನವನ್ನು ಸೇವಿಸಲಾರಿರಿ ಎಂಬುದಾಗಿ.
The main power with which the devil tries to draw people is money.
ಸೈತಾನನು ಜನರನ್ನ ಸೆಳೆದುಕೊಳ್ಳಲು ಬಳಸುವಂತ ಮುಖ್ಯ ಬಲ ಅಥವಾ ಅಸ್ತ್ರ ಯಾವುದಪ್ಪ ಅಂದ್ರೆ ಅದು ಹಣವಾಗಿದೆ.
And I'll tell you something, there's nothing wrong in earning money. Any amount.
ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ಹಣವನ್ನು ಸಂಪಾದನೆ ಮಾಡುವುದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ.
But if money has a power to attract you,
ಆದರೆ ಹಣವು ನಿಮ್ಮ ಮೇಲೆ ಅಧಿಕಾರವನ್ನ ಸಾಧಿಸಿದ್ರೆ ಅಥವಾ ನಿಮ್ಮನ್ನ ಸೆಳೆದುಕೊಂಡಿದ್ರೆ,
you will never be what God wants you to be.
ದೇವರು ಬಯಸಿದ ಪ್ರಕಾರ ನೀವು ಎಂದಿಗೂ ಕೂಡ ಇರಲಾರಿರಿ.
Money must have no power to attract us.
ಹಣವು ನಮ್ಮನ್ನ ಸೆಳೆಯುವಂತ ಅಧಿಕಾರವನ್ನ ಎಂದಿಗೂ ಕೂಡ ಹೊಂದಿರಬಾರದು.
ಯು ನೋ, ಲೈಕ್ ಎ ಪವರ್ಫುಲ್ ಮ್ಯಾಗ್ನೆಟ್, ದ ಮ್ಯಾಗ್ನೆಟ್ ಕ್ಯಾನ್ ಅಟ್ರಾಕ್ಟ್ ಸ್ಟೀಲ್ ಫೈಲಿಂಗ್ಸ್ ಅಂಡ್ ಮೆಟಲ್ಸ್.
ನಿಮಗೆ ಗೊತ್ತಿದೆ ಅಲ್ವಾ, ಬಲಶಾಲಿಯಾದಂತ ಆಯಸ್ಕಾಂತವು ಸ್ಟೀಲ್ ಸಲಕರಣೆಗಳನ್ನ ಬಹಳ ಬೇಗ ಸೆಳೆದುಕೊಳ್ಳುತ್ತದೆ.
ಬಟ್ ಥಿಂಗ್ಸ್ ಲೈಕ್ ಪೇಪರ್, a book will never be attracted by a magnet.
ಹಾಳೆಗಳು ಮತ್ತು ಪುಸ್ತಕಗಳು ಆಯಸ್ಕಾಂತದಿಂದ ಸೆಳೆಯಲ್ಪಡುವುದಿಲ್ಲ ಅಷ್ಟಾಗಿ.
A magnet cannot pull this book no matter how strong it is.
ಆಯಸ್ಕಾಂತವು ಎಷ್ಟೇ ಬಲಶಾಲಿಯಾಗಿದ್ದರೂ ಕೂಡ ಪುಸ್ತಕವನ್ನ ತನ್ನ ಕಡೆಗೆ ಸೆಳೆದುಕೊಳ್ಳಲು ಆಗುವುದಿಲ್ಲ.
It can attract steel filings and other metals, but it cannot attract paper.
ಸ್ಟೀಲ್ ಅಥವಾ ಮೆಟಲ್ ಸಲಕರಣೆಗಳನ್ನ ಅದು ಸೆಳೆದುಕೊಳ್ಳಬಹುದು, ಆದರೆ ಹಾಳೆ ಮತ್ತು ಪುಸ್ತಕವನ್ನ ಅದು ಸೆಳೆದುಕೊಳ್ಳಲು ಬರುವುದಿಲ್ಲ.
ಮನಿ ಕ್ಯಾನ್ ಅಟ್ರಾಕ್ಟ್ ಸರ್ಟನ್ ಪೀಪಲ್,
ಹಣವು ಕೆಲ ಜನರನ್ನ ಆಕರ್ಷಿಸುತ್ತದೆ.
ಬಟ್ ಇಟ್ ಕೆನಾಟ್ ಅಟ್ರಾಕ್ಟ್ ಒನ್ ಹೂ ಇಸ್ ಡಿವೋಟೆಡ್ ಟು ಜೀಸಸ್ ಕ್ರೈಸ್ಟ್.
ಆದರೆ ಯೇಸು ಕ್ರಿಸ್ತನಿಗಾಗಿ ತಾನು ಏನು ಭಕ್ತಿಯನ್ನು ಹೊಂದಿರ್ತಾನಲ್ಲ ಅಂತವನನ್ನ ಎಂದಿಗೂ ಕೂಡ ಹಣವು ಸೆಳೆಯಲಾರದು.
ಹೌಎವರ್ ಸ್ಟ್ರಾಂಗ್ ದಟ್ ಪಾರ್ ಮೇ ಬಿ, ಇಟ್ಸ್ ಲೈಕ್ ಎ ಮ್ಯಾಗ್ನೆಟ್, ಕೆನಾಟ್ ಅಟ್ರಾಕ್ಟ್ ದಿಸ್ ಬುಕ್, ಇಟ್ ಕಾಂಟ್ ಅಟ್ರಾಕ್ಟ್.
ಆಯಸ್ಕಾಂತವು ಎಷ್ಟೇ ಬಲಶಾಲಿಯಾಗಿದ್ದರೂ ಕೂಡ ಹಾಳೆಯನ್ನಾಗಲಿ ಅಥವಾ ಪುಸ್ತಕವನ್ನಾಗಲಿ ಸೆಳೆದುಕೊಳ್ಳಲು ಆಗುವುದಿಲ್ಲ.
ಹ್ಯಾವ್ ಯು ಕಮ್ ದೇರ್,
ನೀವು ಅಲ್ಲಿ ಬಂದಿದ್ದೀರಾ,
ದೆನ್ ಯು ಕ್ಯಾನ್ ಸೇ ಮನಿ ಇಸ್ ಮೈ ಸರ್ವೆಂಟ್.
ಆಗ ನೀವು ಹೇಳಬಹುದು ಹಣವು ನನ್ನ ಸೇವಕ ಅಥವಾ ದಾಸ ಅಂತ.
ಅದರ್ವೈಸ್ if you find that money attracts you,
illavadalli neevu kandukolladadre hanavu nimmanna seladukolluttide anta,
you make decisions on the basis of money, it's attracted you,
hanavu nimmannu aakarshisade ennuvadara aadharada mele neevu nirdharavanna tegedukollutta hodare,
you are to some degree a slave,
neevu ondu hantakke ದಾಸರಾಗಿ ಬಿಟ್ಟಿದ್ದೀರಿ ಅಂತ ಅರ್ಥ.
ಬಿಕಾಸ್ ದಿ ಡೆವಿಲ್ ಸೇಸ್ ಕಮ್ ಐ ವಿಲ್ ಗಿವ್ ಇಟ್ ಟು ಯು,
ಸೈತಾನನ ಹೇಳ್ತಾನೆ ಬಾ ನನ್ನ ಹತ್ರ ನಾನು ನಿನಗೆ ಕೊಡ್ತೀನಿ ಅಂತ.
ಇಟ್ಸ್ ಆಲ್ ಗಿವನ್ ಟು ಮೀ, ಐ ಆಮ್ ದ ಒನ್ ಹೂ ಡಿಸೈಡ್ಸ್ ಟು ಗಿವ್ ಇಟ್ ಅಂಡ್ ಲುಕ್ ಎಟ್ ಆಲ್ ದ ಪೀಪಲ್ ಈಸ್ ಗಿವನ್ ಇಟ್ ಟು,
ನನಗೆ ಎಲ್ಲ ಕೊಡಲ್ಪಟ್ಟಿದೆ ಯಾರಿಗೆ ಕೊಡಬೇಕು ಅಂತ ನಾನು ನಿರ್ಧರಿಸುತ್ತೇನೆ ಅಂತ ಸೈತಾನ ಹೇಳ್ತಾನೆ. ಸೈತಾನನು ಎಷ್ಟೋ ಜನರಿಗೆ ಕೊಟ್ಟಿದ್ದಾನಲ್ಲ ಅದನ್ನ ನೋಡ್ರಿ ನೀವು.
ಲುಕ್ ಅಟ್ ದ ಪೀಪಲ್ ಹೂಮ್ ಈಸ್ ಗಿವನ್ ಇಟ್ ಟು, ಹೀಸ್ ಗಾಟ್ ಲಾಟ್ಸ್ ಆಫ್ ಸರ್ವೆಂಟ್ಸ್ ಇನ್ ಎವ್ರಿ ರಿಲಿಜನ್.
ಆತನು ಯಾರಿಗೆಲ್ಲ ಕೊಟ್ಟಿದ್ದಾನಲ್ಲ ಆ ಜನರನ್ನ ನೋಡ್ರಿ, ಎಲ್ಲಾ ಧರ್ಮದಲ್ಲೂ ಕೂಡ ಸೈತಾನನು ತನ್ನ ಸೇವಕರನ್ನ ಹೊಂದಿಕೊಂಡಿದ್ದಾನೆ.
ಹೂ ಗೆಟ್ ಅ ಲಾಟ್ ಆಫ್ ಇಟ್ ಬೈ ಕಾಂಪ್ರಮೈಸ್,
ರಾಜಿಯಾಗುವ ಮುಖಾಂತರ ಹೆಚ್ಚಾಗಿ ಹಣವನ್ನ ಪಡೆದುಕೊಳ್ಳುವಂತದ್ದು.
ಅಂಡ್ ಸಮ್ ಟೈಮ್ಸ್ ಇನ್ ಕ್ರಿಶ್ಚಿಯನ್ circles they say we're doing it for the Lord's work.
ಕ್ರೈಸ್ತತ್ವದಲ್ಲಿ ಅನೇಕರು ಹೇಳುತ್ತಾರೆ ನಾವು ಇದನ್ನ ಕರ್ತನ ಕೆಲಸಕ್ಕೆ ಮಾಡ್ತಾ ಇದೀವಿ ಅಂತ.
ವಾಟ್ ಇಸ್ ಗಾಡ್ಸ್ ವೇ ಇನ್ ದಿ ಏರಿಯಾ ಆಫ್ ಮನಿ,
ಹಣದ ವಿಷಯದಲ್ಲಿ ದೇವರ ಮಾರ್ಗ ಯಾವುದು? ಹಾಗಾದ್ರೆ
ದಿ ಆನ್ಸರ್ ಇಸ್ ಇನ್ ಜೀಸಸ್ ಕ್ರೈಸ್ಟ್,
ಯೇಸು ಕ್ರಿಸ್ತನಲ್ಲಿ ಉತ್ತರವು ನಮಗೆ ಇದೆ.
ಡಿಡ್ ಜೀಸಸ್ ಈವನ್ ಒನ್ಸ್ ಇನ್ ಹಿಸ್ ಲೈಫ್ ಟೇಕ್ ಅನ್ ಆಫರಿಂಗ್ ಆಫ್ಟರ್ ಹಿ ಪ್ರೀಚ್ಡ್ or before he preached?
Yesu swamiyu bodhane maadida nantara athava bodhane maaduva modalu tamma jeevitavadiyalli ondu baarinadru kuda kaanikeyanna tegedukondiddara hagadre?
Did he even once in his life after he healed the sick take an offering?
Yesu swamiyu tamma jeevitavadiyalli yaranadru swastha maadida nantara kaanikeyanna padedukondiddara?
Before he healed or after he healed?
Swastha maadida nantara athava swastha maaduva modalu.
Now the apostles followed Jesus Christ. Did the apostles ever do it?
Apostalaru Yesu Kristananne himbalisidaru. Apostalaru ee reeti endadru maadidra?
To take an offering or pass a collection bag around?
ಕಾಣಿಕೆಯನ್ನ ಏನಾದರೂ ತಗೊಂಡಿದ್ರ, ಚೀಲವನ್ನ ಜನರ ಕಡೆ ಕಳಿಸಿದ್ರ, ಕಾಣಿಕೆ ಎತ್ತಲು ಇಲ್ಲ.
ವೇರ್ ಆಫ್ ದೀಸ್ ಪ್ರಾಕ್ಟೀಸಸ್ ಕಮ್ ಫ್ರಾಮ್,
ಇವೆಲ್ಲ ಹವ್ಯಾಸಗಳು ಅಥವಾ ಅಭ್ಯಾಸಗಳು ಎಲ್ಲಿಂದ ಬಂದಿದ್ದು?
ದೇವ್ ಕಮ್ ಫ್ರಮ್ ಯುರೋಪ್ ಅಂಡ್ ಅಮೆರಿಕಾ.
ಯುರೋಪ್ ಮತ್ತು ಅಮೆರಿಕ ದೇಶಗಳಿಂದ ಬಂದದ್ದಾಗಿದೆ.
ಅಂಡ್ ಮೋಸ್ಟ್ ಇಂಡಿಯನ್ಸ್ ಬ್ಲೈಂಡ್ಲಿ ಇಮಿಟೇಟ್ ದಿ ಅಮೆರಿಕನ್ಸ್.
ಭಾರತದಲ್ಲಿನ ಹೆಚ್ಚಿನ ಅಂಶ ಜನರು ಅಮೆರಿಕದವರನ್ನ ನೋಡಿ ಕುರುಡಾಗಿ ಹಿಂಬಾಲಿಸುತ್ತಾರೆ.
ಇನ್ ಫ್ಯಾಕ್ಟ್ ಮೋಸ್ಟ್ ಆಫ್ ದ ವರ್ಲ್ಡ್ ಬ್ಲೈಂಡ್ಲಿ ಇಮಿಟೇಟ್ಸ್ ದಿ ಅಮೆರಿಕನ್ಸ್ ಅಂಡ್ ವಾಟ್ಎವರ್ ದೇ ಡೂ.
ಇಡೀ ಲೋಕವು ಕೂಡ ಕುರುಡಾಗಿ ಅಮೆರಿಕವು ಮಾಡುವಂತದ್ದನ್ನ ಹಿಂಬಾಲಿಸುತ್ತದೆ.
ದಟ್ ಮಸ್ಟ್ ಬಿ ದ ರೈಟ್ ವೇ. ದ ಮ್ಯೂಸಿಷಿಯನ್ಸ್ ಇಮಿಟೇಟ್ ಅಮೆರಿಕನ್ ಮ್ಯೂಸಿಷಿಯನ್ಸ್.
ಸಂಗೀತಗಾರರು ಅಮೆರಿಕದ ಸಂಗೀತವನ್ನ ಹಿಂಬಾಲಿಸುತ್ತಾರೆ, ಅದೇ ಸರಿ ಎಂದು ಭಾವಿಸುತ್ತಾರೆ.
ದ ಡಾನ್ಸರ್ಸ್ ಇಮಿಟೇಟ್ ಅಮೆರಿಕನ್ ಡಾನ್ಸರ್ಸ್.
ಡ್ಯಾನ್ಸ್ ಮಾಡುವವರು ಕೂಡ ಅಮೆರಿಕದ ಡ್ಯಾನ್ಸ್ ಮಾಡುವಂತವರನ್ನ ನೋಡಿ ಹಿಂಬಾಲಿಸುತ್ತಾರೆ.
ಇನ್ ಪಾಲಿಟಿಕ್ಸ್ ದೇ ಇಮಿಟೇಟ್ ದಿ ಅಮೆರಿಕನ್ ವೇ.
ರಾಜಕೀಯ ವ್ಯಕ್ತಿಗಳು ಕೂಡ ಅಮೆರಿಕದ ರಾಜಕೀಯವನ್ನ ನೋಡಿ ಹಿಂಬಾಲಿಸುತ್ತಾರೆ.
ಅಂಡ್ ಕ್ರಿಶ್ಚಿಯನ್ಸ್ ಇಮಿಟೇಟ್ ದಿ ಅಮೆರಿಕನ್ಸ್. ದೇ ಥಿಂಕ್ ದಟ್ಸ್ ದಿ ಬೆಸ್ಟ್ ವೇ.
ಕ್ರೈಸ್ತರು ಕೂಡ ಅಮೆರಿಕವನ್ನ ಹಿಂಬಾಲಿಸುತ್ತಾರೆ, ಅವರು ಅಂದುಕೊಳ್ಳುತ್ತಾರೆ ಇದೇ ಸರಿಯಾದ ಅಥವಾ ಉತ್ತಮವಾದ ಮಾರ್ಗ ಅಂತ.
ಇಂಡಿಯಾ ಇಸ್ ಫುಲ್ ಆಫ್ ಇಟ್. ಇಂಡಿಯನ್ ಕ್ರಿಶ್ಚಿಯನಿಸಂ ಇಸ್ ಫುಲ್ ಆಫ್ ಇಟ್.
ಭಾರತೀಯ ಕ್ರೈಸ್ತತ್ವ ಹೆಚ್ಚಿನ ಅಂಶದಿಂದ ಇದೇ ರೀತಿ ತುಂಬಿ ಹೋಗಿದೆ.
ವಿ ಸೇ ಬಟ್ ಇಟ್ಸ್ ಫಾರ್ ಅ ಗುಡ್ ಕಾಸ್.
ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಇದು ಒಂದು ಒಳ್ಳೆ ಉದ್ದೇಶಕ್ಕೆ ಅಂತ.
ಎಕ್ಸಾಕ್ಟ್ಲಿ, ದಿ ಎಂಡ್ ಜಸ್ಟಿಫೈಸ್ ದ ಮೀನ್ಸ್.
ಸರಿನೇ, ಅಂತ್ಯವು ತನ್ನ ಸಾಧನವನ್ನ ಸಮರ್ಥಿಸಿಕೊಳ್ಳುತ್ತದೆ, ಅಂದ್ರೆ ತಾವು ಮಾಡಿದ್ದನ್ನ ಸಮರ್ಥಿಸಿಕೊಳ್ಳುತ್ತದೆ.
ಇಟ್ ಡಸಂಟ್ ಮ್ಯಾಟರ್ ಹೌ ವಿ ಗೆಟ್ ದೇರ್.
ಅದನ್ನ ಹೇಗೆ ಸಾಧಿಸ್ತೀವಿ ಅದು ಮುಖ್ಯನೇ ಇಲ್ಲ ಅಲ್ಲಿ.
ಇಟ್ ಡಸಂಟ್ ಮ್ಯಾಟರ್ ವಿ ಡೋಂಟ್ ಡೂ ಇಟ್ ಲೈಕ್ ಜೀಸಸ್ ಅಂಡ್ ದಿ ಅಪೋಸ್ಟಲ್ಸ್ ಡಿಡ್ ಇಟ್, ಸೋ ಲಾಂಗ್ ಅಸ್ ಅವರ್ ಗೋಲ್ ಇಸ್ ಗುಡ್.
ನಮ್ಮ ಗುರಿ ಸರಿಯಾಗಿದ್ರೆ ಸಾಕು, ಅಪೋಸ್ತಲರಾಗ್ಲಿ ಅಥವಾ ಯೇಸು ಸ್ವಾಮಿ ಆಗ್ಲಿ ಅವರು ಹೇಗೆ ಮಾಡಿದ್ರು ಅದು ಮುಖ್ಯ ಅಲ್ಲ ಅಂತ ಭಾವಿಸಿಕೊಳ್ಳುತ್ತಾರೆ.
ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ದಿ ಡೆವಿಲ್ ಸೇಸ್.
ಸೈತಾನನು ಕೂಡ ಅದೇ ರೀತಿ ಹೇಳುವಂತದ್ದು.
ಡೋಂಟ್ ವರಿ ಅಬೌಟ್ ಹೌ ಯು ಗೆಟ್ ದೇರ್. The thing is to get there.
ಸೈತಾನ ಹೇಳ್ತಾನೆ ಅದನ್ನ ಹೇಗ್ ತಲುಪ್ತಿ ಅದು ಮುಖ್ಯ ಅಲ್ಲ, ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಹೋಗು ತಲುಪು ಅಷ್ಟೇ ಅಂತ ಹೇಳ್ತಾನಲ್ಲಿ.
Imagine if Jesus had adopted that method.
ಸೈತಾನನು ಆ ಒಂದು ವಿಧಾನವನ್ನ ಅಳವಡಿಸಿಕೊಂಡಿದ್ರೆ ಹೇಗಿರ್ತಿತ್ತು ಕಲ್ಪಿಸಿಕೊಳ್ಳ್ರಿ.
He had violated every law of God while trying to save souls.
ದೇವರ ಎಲ್ಲಾ ನಿಯಮಗಳನ್ನ ಮೀರಿ ಆತ್ಮಗಳನ್ನ ರಕ್ಷಿಸುವುದರಲ್ಲಿ ತೊಡಗಿದ್ರೆ ಹೇಗಿರ್ತಿತ್ತು?
ಇಸ್ ಇಟ್ ರೈಟ್ ಟು ಅಡಾಪ್ಟ್ ಎನಿ ಪಾಸಿಬಲ್ ಮೆಥಡ್ ಟು ಸೇವ್ ಸೋಲ್ಸ್?
ಆತ್ಮಗಳನ್ನ ರಕ್ಷಿಸುವಲ್ಲಿ ಯಾವುದೇ ವಿಧಾನಗಳನ್ನ ಬಳಸುವುದು ಸಾಧ್ಯತೆ ಇದೆನಾ?
ಓಹ್, ಇಫ್ ದಟ್ಸ್ ದಿ ಕೇಸ್ ದೆನ್ ಯು ಕ್ಯಾನ್ ಹೋಲ್ಡ್ ಅ ಗನ್ ಟು ದೇರ್ ಹೆಡ್ ಅಂಡ್ ಸೇ ಕಮ್ ಆನ್ ಯೀಲ್ಡ್ ಯುವರ್ ಲೈಫ್ ಟು ಕ್ರೈಸ್ಟ್.
ಹಾಗಿದ್ರೆ ನೀವು ಗನ್ನನ್ನ ತೆಗೆದುಕೊಂಡು ಅವರ ಹಣೆಗೆ ಇಟ್ಬಿಟ್ಟು ಬಂದು ಯೇಸುವನ್ನ ಹಿಂಬಾಲಿಸು ಅಥವಾ ಯೇಸುವಿಗಾಗಿ ಜೀವಿಸು ಅಂತ ಹೇಳಬೇಕಾಗಿತ್ತಂಗಂದ್ರೆ.
ಇನ್ ದಿ ಆಸ್ ಸ್ಟೂಪಿಡ್ ಇಸ್ ದಟ್ ಇನ್ ದಿ ಓಲ್ಡನ್ ಡೇಸ್ ಸಮ್ Christian missionaries of certain denominations did that.
Aneka Christa missionaryigalu hindina kaladalli aa reetiyagi kelavaru maadiddare. Adu moodatanavagide nijakku.
They converted people by the sword.
Avaru tamma kadgagalanna upayogisuva mukhena janaranna parivartanege tandubittiddare.
It wasn't a conversion.
Adu nijavaglu parivartanene alla.
I want to say that to be a witness for Christ in this age means that I must have nothing of this world's values.
ಈ ಒಂದು ಸಂತತಿಯಲ್ಲಿ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗುವುದು ಅಂದ್ರೆ ಈ ಲೋಕದ ಯಾವುದೇ ಪದ್ಧತಿಯನ್ನ ನಾನು ಹೊಂದಿಕೊಳ್ಳುವುದಿಲ್ಲ ಎಂದು ಅರ್ಥವಾಗಿದೆ. ಇದನ್ನೇ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ.
When the devil says, I'll give you this.
ಸೈತಾನನು ಹೇಳ್ತಾನೆ ನಾನು ನಿನಗೆ ಇದನ್ನ ಕೊಡ್ತೀನಿ ಅಂತ.
What do you want? You want souls? You want to build your church?
ನಿನಗೆ ಆತ್ಮಗಳು ಬೇಕಾ? ನೀನು ಸಭೆಯನ್ನು ಕಟ್ಟಬೇಕಾ?
Bow down to me, I'll tell you how to have a big church.
ನನಗೆ ಅಡ್ಡ ಬೀಳು, ಹೇಗೆ ದೊಡ್ಡ ಸಭೆಯನ್ನ ಕಟ್ಟೋದು ಅಂತ ಹೇಳ್ಕೊಡ್ತೀನಿ ಅಂತಾನೆ.
And you say no thank you, I'm not going to adopt your methods.
ನೀವು ಹೇಳಬೇಕು ಧನ್ಯವಾದ, ನನಗೆ ನಿನ್ನ ವಿಧಾನ ಬೇಕಿಲ್ಲ ಅಂತ.
I'd rather live with a small church.
ನಾನು ಸಣ್ಣ ಸಭೆಯನ್ನ ಹೊಂದ್ಕೊಂಡು ಅದರಲ್ಲಿ ಜೀವಿಸೋದು ಒಳ್ಳೇದು.
And follow the principles of God's word.
ದೇವರ ವಾಕ್ಯದ ಮೂಲ ಸೂತ್ರಗಳನ್ನ ಅಂದ್ರೆ ತತ್ವಗಳನ್ನ ಹಿಂಬಾಲಿಸುವನಾಗಿರಬೇಕು ನಾನು.
ಇನ್ ದಿ ಏರಿಯಾ ಆಫ್ ಮನಿ, ವಾಟ್ ಇಸ್ ಗಾಡ್ಸ್ ವೇ?
ಹಣದ ಕ್ಷೇತ್ರದಲ್ಲಿ ದೇವರ ಮಾರ್ಗವೇನು? ಹಾಗಾದ್ರೆ
ಜೀಸಸ್ ಟಾಟ್ ಅಸ್ ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಇಟ್ ವಾಸ್ ಡಿಫರೆಂಟ್.
ಯೇಸು ಸ್ವಾಮಿಯು ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಳೆ ಒಡಂಬಡಿಕೆಯು ಒಂದು ವ್ಯತ್ಯಾಸದಿಂದ ಕೂಡಿದೆ.
ಇಟ್ ವಾಸ್ ಅನ್ ಅರ್ಥ್ಲಿ ಕಿಂಗ್ಡಮ್.
ಅದು ಒಂದು ಯಹಲೋಕ ಅಂದ್ರೆ ಭೂಲೋಕ ರಾಜ್ಯ.
ಅಂಡ್ ದ ಲಾರ್ಡ್ ಟಾಟ್ ದೆಮ್ ದಟ್ You must come and give your 10% out there.
ಕರ್ತನು ಅವರಿಗೆ ಹೇಳಿದ್ದೇನಪ್ಪ ಅಂದ್ರೆ ನೀವು ಬಂದು ದಶಾಂಶವನ್ನ ಸಲ್ಲಿಸುವರಾಗಬೇಕು ಅಂತ.
And if you don't give the 10%, even the last prophet in the Old Testament said, Malachi, you'll be cursed.
ನೀವು ದಶಾಂಶವನ್ನ ಸಲ್ಲಿಸಲಿಲ್ಲ ಅಂದ್ರೆ ಕಡೆ ಪ್ರವಾದಿಯಾದ ಮಲಾಕಿಯನ್ನು ಕೂಡ ಈ ರೀತಿ ಹೇಳುತ್ತಾನೆ, ನೀವು ಶಾಪಗ್ರಸ್ತರಾಗ್ತೀರಿ ಅಂತ.
But the moment you come to the heavenly way from the day of Pentecost, when the kingdom of heaven came, It's entirely different.
ಪಂಚಶತಮ ದಿನದಂದು ಪರಲೋಕ ರಾಜ್ಯವು ಬಂದಾಗ, ಅಂದರೆ ನೀವು ಪರಲೋಕ ರಾಜ್ಯದ ಮಾರ್ಗಕ್ಕೆ ಬಂದಾಗ, ಅದು ಸಂಪೂರ್ಣವಾಗಿ ವ್ಯತ್ಯಾಸದಿಂದ ಕೂಡಿರುತ್ತದೆ.
Now God says, you don't have to give me anything.
ಈಗ ದೇವರು ಹೇಳುತ್ತಾರೆ, ನೀವು ನನಗೆ ಏನೂ ಕೊಡುವುದು ಬೇಡ.
ನೋ ಟೈಥ್, ನೋ 1%, ನಥಿಂಗ್.
ಶೇಕಡ ಒಂದರಷ್ಟು ಕೊಡಬೇಕು, ದಶಾಂಶ ಕೊಡಬೇಕು, ಏನೂ ಇಲ್ಲ ಅಂತ ಹೇಳುತ್ತಾರೆ ದೇವರು.
God loves a cheerful giver.
ದೇವರು ಸಂತೋಷವಾಗಿ ಕೊಡುವವರನ್ನ ಪ್ರೀತಿಸುತ್ತಾರೆ.
And if you cheerfully can give zero, that's all he wants.
ನೀವು ಸಂತೋಷವಾಗಿ ಶೂನ್ಯವನ್ನ ಕೊಡುವುದಾದರೆ ದೇವರಿಗೆ ಅಷ್ಟೇ ಸಾಕು.
He wants happiness, he wants cheerfulness.
ದೇವರಿಗೆ ಸಂತೋಷ ಮತ್ತು ಹರ್ಷಭರಿತವಾಗಿರುವಂತದ್ದು ಬೇಕಿದೆ ಅಷ್ಟೇ.
He doesn't want anything, he doesn't want your life, he doesn't want anything that you cannot give cheerfully.
ನೀವು ಸಂತೋಷವಾಗಿ ಕೊಡದಂತ ಏನನ್ನೂ, ಅದರ ಜೊತೆ ಜೀವಿತವನ್ನು ಕೂಡ ದೇವರು ಬಯಸುವುದಿಲ್ಲ.
ಬಿಕಾಸ್ ವಾಟ್ ಯು ಡೋಂಟ್ ಗಿವ್ ಚೇರ್ಫುಲಿ ಇಸ್ ಅ ಡೆಡ್ ವರ್ಕ್.
ನೀವು ಏನನ್ನು ಸಂತೋಷವಾಗಿ ಕೊಡುವುದಿಲ್ಲವಲ್ಲ, ಅದು ನಿರ್ಜೀವ ಕಾರ್ಯವಾಗಿದೆ.
ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಡೆಡ್ ವರ್ಕ್ಸ್ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಗಾಡ್ಸ್ ವೇಸ್.
ನೀವು ದೇವರ ಮಾರ್ಗಗಳನ್ನು ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ಮೊದಲು ನೀವು ನಿರ್ಜೀವ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು.
ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ದೇ ಡಿಡ್ ನಾಟ್ ಹ್ಯಾವ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್.
ಹಳೆ ಒಡಂಬಡಿಕೆಯಲ್ಲಿ ಈ ಒಂದು ಅರ್ಥ ಮಾಡಿಕೊಳ್ಳುವಿಕೆ, ಅಂದರೆ ತಿಳುವಳಿಕೆ ಇರಲಿಲ್ಲ.
ಇಫ್ ಯು ರೀಡ್ ಥ್ರೂ ದಿ ಎಂಟೈರ್ ಓಲ್ಡ್ ಟೆಸ್ಟಮೆಂಟ್ ದಿ ಫ್ರೇಸ್ ಡೆಡ್ ವರ್ಕ್ಸ್ ಇಸ್ ನಾಟ್ ಈವನ್ ಫೌಂಡ್ ದೇರ್.
ಹಳೆ ಒಡಂಬಡಿಕೆ ಪೂರ್ತಿ ನೀವು ನೋಡ್ಕೊಳ್ಳೋದಾದ್ರೆ ಆ ಒಂದು ನಿರ್ಜೀವ ಕಾರ್ಯದ ಪದವು ಎಲ್ಲೂ ಕೂಡ ಕಾಣಸಿಗುವುದಿಲ್ಲ ನಿಮಗೆ.
ದೇರ್ ವಾಸ್ ಓನ್ಲಿ ಗುಡ್ ವರ್ಕ್ಸ್ ಅಂಡ್ ಈವಿಲ್ ವರ್ಕ್ಸ್.
ಒಳ್ಳೆ ಕಾರ್ಯ, ಕೆಟ್ಟ ಕಾರ್ಯ, ಅಷ್ಟು ಮಾತ್ರ ನಮೂದಾಗಿತ್ತಲ್ಲಿ.
If you paid your tithe, that was a good work. If you didn't pay your tithe, that was an evil work.
ನೀವು ದಶಾಂಶವನ್ನ ಸಲ್ಲಿಸೋದಾದ್ರೆ ಅದು ಒಳ್ಳೆ ಕಾರ್ಯ, ದಶಾಂಶವನ್ನ ಕೊಡದೇ ಇದ್ರೆ ಅದು ಕೆಟ್ಟ ಕಾರ್ಯ, ಅಷ್ಟಿತ್ತಲ್ಲಿ.
But in the New Testament, there's another category, good works, evil works and dead works.
ಆದರೆ ಹೊಸ ಒಡಂಬಡಿಕೆಯಲ್ಲಿ ಮತ್ತೊಂದು ವರ್ಗ ಸೇರಿದೆ, ಒಳ್ಳೆ ಕಾರ್ಯ, ಕೆಟ್ಟ ಕಾರ್ಯ, ಮತ್ತೊಂದು ನಿರ್ಜೀವ ಕಾರ್ಯ.
And I'll tell you, 90% of Christians or 99% of them don't even know what dead works are.
ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಶೇಕಡ 90%ರಷ್ಟು ಜನರು, ಅಂದರೆ ಶೇಕಡ 99%ರಷ್ಟು ಮಂದಿ ನಿರ್ಜೀವ ಕಾರ್ಯಗಳ ಕುರಿತಾಗಿ ತಿಳಿದಿಲ್ಲ.
Do you know what they are?
ಆ ನಿರ್ಜೀವ ಕಾರ್ಯಗಳು ಏನು ಅಂತ ಗೊತ್ತಾ ನಿಮಗೆ?
We need to understand God's ways.
ನಾವು ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳುವವರಾಗಬೇಕು.
Dead works are works, good works, done with a wrong motive.
ಒಳ್ಳೆ ಕಾರ್ಯಗಳು ತಪ್ಪಾದ ಉದ್ದೇಶದಿಂದ ಮಾಡಿರುವಂತವುಗಳೇ ನಿರ್ಜೀವ ಕಾರ್ಯಗಳಾಗಿವೆ, ಅಂದರೆ ಸತ್ತಂತ ಕಾರ್ಯಗಳಾಗಿವೆ.
ಫಾರ್ ಎಕ್ಸಾಂಪಲ್, ಪ್ರೀಚಿಂಗ್ ಇಸ್ ಅ ವೆರಿ ಗುಡ್ ಥಿಂಗ್.
ಉದಾಹರಣೆಗೆ, ಪ್ರಸಂಗ ಮಾಡುವಂತದ್ದು ಬಹಳ ಒಳ್ಳೆಯ ಸಂಗತಿ.
ಯು ಕ್ಯಾನ್ ಪ್ರೀಚ್ ಟು ಬ್ಲೆಸ್ ಪೀಪಲ್, ಅಂಡ್ ದೇರ್ ಆರ್ ಮೆನಿ ಪೀಪಲ್ ಹೂ ಪ್ರೀಚ್ ವಂಡರ್ಫುಲ್ ಸರ್ಮನ್ಸ್ ಟು ಬ್ಲೆಸ್ ಪೀಪಲ್.
ಅನೇಕ ಜನರನ್ನು ಆಶೀರ್ವದಿಸಲು ನೀವು ಪ್ರಸಂಗ ಮಾಡಬಹುದು. ಬಹಳಷ್ಟು ಜನರನ್ನು ಆಶೀರ್ವದಿಸಲು ಬಹಳ ಅದ್ಭುತವಾದ ಪ್ರಸಂಗವನ್ನ ಮಾಡ್ತಾರೆ.
ಬಟ್ ಇಫ್ ದೇರ್ ಮೋಟಿವ್ ಇಸ್ to get money, it's a dead work.
ಆದರೆ ಅವರ ಉದ್ದೇಶ ಹಣವನ್ನು ಮಾಡುವುದಾಗಿದ್ರೆ ಅದು ನಿಜಕ್ಕೂ ನಿರ್ಜೀವ ಕಾರ್ಯವಾಗಿದೆ.
If their motive is to get honor, it's a dead work.
ಅವರ ಉದ್ದೇಶ ಗೌರವ ಸಂಪಾದನೆ ಆಗಿದ್ರೆ ಅದು ನಿರ್ಜೀವ ಕಾರ್ಯವಾಗಿದೆ.
And particularly Christian singers and musicians.
ಪ್ರತ್ಯೇಕವಾಗಿ ಕ್ರೈಸ್ತ ಸಂಗೀತಗಾರರು ಮತ್ತು ಹಾಡುಗಾರರು.
It's much easier to preach a sermon for God's glory than to sing for God's glory.
ದೇವರ ಮಹಿಮೆಗಾಗಿ ಹಾಡುವುದಕ್ಕಿಂತ ದೇವರ ಮಹಿಮೆಗಾಗಿ ಪ್ರಸಂಗ ಮಾಡುವುದು ಬಹಳ ಸುಲಭವಾಗಿದೆ.
When we sing, we are so conscious of ourselves and our voice.
ನಾವು ಹಾಡಿಕೊಳ್ಳುವಾಗ ಬಹಳ ಅರಿವಿನಿಂದ ಕೂಡಿರ್ತೇವೆ, ನಮ್ಮ ಬಗ್ಗೆ ಮತ್ತು ನಮ್ಮ ಸ್ವರದ ಬಗ್ಗೆ.
And the melodious nature of our voice.
ನಮ್ಮ ಸ್ವರವು ಬಹಳ ಮಧುರವಾಗಿರುತ್ತದೆ, ಅಂದ್ರೆ ಕಿವಿಗೆ ಇಂಪಾಗುವಂತೆ ಇರುತ್ತದೆ.
ಐ ಸಪೋಸ್ ಪ್ರೀಚರ್ಸ್ ಕ್ಯಾನ್ ಬಿ ಟೆಂಪ್ಟೆಡ್ ಟು, ಬಟ್
ಬೋಧಕರು ಕೂಡ ಶೋಧನೆಗೆ ಒಳಗಾಗುವ ಸಾಧ್ಯತೆ ಇದೆ. ಆದ್ರೆ
ಸಿಂಗರ್ಸ್ ಮಚ್ ಮೋರ್, ಮ್ಯೂಸಿಷಿಯನ್ಸ್ ಮಚ್ ಮೋರ್, ಹೌ ವೆಲ್ ದೇ ಕ್ಯಾನ್ ಪ್ಲೇ.
ಹಾಡುಗಾರರು ಮತ್ತು ಸಂಗೀತಗಾರರು ಅವರು ಎಷ್ಟೇ ಚೆನ್ನಾಗಿ ನುಡಿಸಿದ್ರು ಅಥವಾ ಹಾಡಿದ್ರು ಶೋಧನೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚಿದೆ.
ಅಂಡ್ ಇಟ್ ಮೇ ಬಿ ವಂಡರ್ಫುಲ್ ಸಿಂಗಿಂಗ್.
ಅವರು ನಿಜವಾಗ್ಲೂ ಅದ್ಭುತವಾಗಿ ಹಾಡುತ್ತಾ ಇದ್ರು ಕೂಡ.
ಬಟ್ If the glory is for oneself, it's a dead work.
ಅವರು ಹಾಡುವಂತದ್ದು ತಮಗಾಗಿ ಹಾಡ್ತಾ ಇದ್ರೆ ಅದು ನಿಜಕ್ಕೂ ನಿರ್ಜೀವ ಕಾರ್ಯವಾಗಿದೆ.
And you know what the Bible says in Hebrews? We got to repent of dead works.
ಸತ್ಯವೇದದಲ್ಲಿ, ಅಂದ್ರೆ ಇಬ್ರಿಯ ಪತ್ರಿಕೆಯಲ್ಲಿ ಏನಂತ ಹೇಳುತ್ತೆ ಗೊತ್ತಾ? ನಾವು ನಿರ್ಜೀವ ಕಾರ್ಯಗಳಿಂದ ಮಾನಸಾಂತರ ಪಡಬೇಕು ಎಂಬುದಾಗಿ.
You want to understand God's ways? Repent of dead works.
ನೀವು ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳಬೇಕಾ? ನಿರ್ಜೀವ ಕಾರ್ಯಗಳಿಂದ ಮಾನಸಾಂತರ ಪಡೀರಿ. ಹಾಗಾದ್ರೆ
motive is so important.
ಉದ್ದೇಶವು ಬಹಳ ಪ್ರಮುಖವಾದದ್ದಾಗಿದೆ.
ಯುಲ್ ಸಿ ಇನ್ ದ ಫೈನಲ್ ಡೇ ವೆನ್ ವಿ ಸ್ಟ್ಯಾಂಡ್ ಬಿಫೋರ್ ದ ಲಾರ್ಡ್ ದ ಕ್ವೆಶನ್ ವಿಲ್ ನಾಟ್ ಬಿ ವಾಟ್ ಡಿಡ್ ಯು ಡೂ.
ಕಡೇ ದಿನದಲ್ಲಿ ನಾವು ಕರ್ತನ ಮುಂದೆ ನಾವು ನಿಂತಾಗ ಪ್ರಶ್ನೆ ಇದಾಗಿರುವುದಿಲ್ಲ, ನೀನು ಏನು ಮಾಡಿದೆ ಎಂಬುದಾಗಿ.
ದ ಕ್ವೆಶನ್ ವಿಲ್ ಬಿ ವೈ ಡಿಡ್ ಯು ಡೂ ಇಟ್.
ಪ್ರಶ್ನೆ ಯಾವ ತರ ಇರತ್ತಪ್ಪ ಅಂದ್ರೆ ಯಾಕೆ ನೀನು ಅದನ್ನ ಮಾಡಿದೆ.
ಯು ನೋ ದ ಡಿಫರೆನ್ಸ್ ಬಿಟ್ವೀನ್ ವಾಟ್ ಡಿಡ್ ಯು ಡೂ ಅಂಡ್ ವೈ ಡಿಡ್ ಯು ಡೂ ಇಟ್.
ನಿಮಗೆ ವ್ಯತ್ಯಾಸ ಗೊತ್ತಿದೆ ಅಲ್ವಾ, ಏನು ಮಾಡಿದೆ ಏನಕ್ಕಾಗಿ ಮಾಡಿದೆ ಅನ್ನುವುದರ ನಡುವೆ.
In the Old Testament, there was no question of why did you do it.
ಹಳೆ ಒಡಂಬಡಿಕೆಯಲ್ಲಿ ನೀನು ಏನಕ್ಕಾಗಿ ಮಾಡಿದೆ ಅನ್ನುವಂತ ಪ್ರಶ್ನೆನೇ ಇರಲಿಲ್ಲ.
Did you do it?
ನೀನು ಅದನ್ನ ಮಾಡಿದೀಯಾ ಅಷ್ಟೇ ಇದ್ದಿದ್ದಲ್ಲಿ.
Supposing a man was coming to pay his tithe and with a long face and said to the Levite.
ಹಳೆ ಒಡಂಬಡಿಕೆಯಲ್ಲಿ ಒಂದು ವೇಳೆ ಒಬ್ಬ ವ್ಯಕ್ತಿಯು ತನ್ನ ಮುಖವನ್ನ ಕಳೆಗುಂದಿಸಿಕೊಂಡು ಲೇವಿಯರಿಗೆ ಕೊಡಲು ಬಂದು,
I don't feel like giving this 10%, but God has said I got to give it. Okay, here it is. He had obeyed the law.
ನನಗೆ ಶೇಕಡ 10% ಕೊಡಲು ಮನಸ್ಸಿಲ್ಲ, ಆದರೆ ದೇವರು ಹೇಳಿದ್ದಾರೆ ಕೊಡು ಅಂತ, ಅದಕ್ಕೆ ಕೊಡಲು ಬಂದಿದ್ದೇನೆ ಅಂತ ಹೇಳುವಾಗ ಆತನು ಧರ್ಮಶಾಸ್ತ್ರವನ್ನ ಪಾಲಿಸಿದ್ದಾನೆ.
There was no law which said you must give your tithe cheerfully.
ಹಳೆ ಒಡಂಬಡಿಕೆಯಲ್ಲಿ ಯಾವುದೇ ಧರ್ಮಶಾಸ್ತ್ರದ ನಿಯಮ ಇರಲಿಲ್ಲ, ನೀವು ದಶಾಂಶವನ್ನ ಯಥಾರ್ಥವಾಗಿ ಅಥವಾ ಸಂತೋಷದಿಂದ ಕೊಡಿರಿ ಅಂತ. ಇಲ್ಲ.
Because there was no such thing as dead works in the Old Testament.
ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನಿರ್ಜೀವ ಕಾರ್ಯಗಳ ಕುರಿತಾಗಿನ ಸಂಗತಿ ಇರಲಿಲ್ಲ.
And if you have not understood dead works, my brother, sister, you are still under the old covenant.
ನೀವು ನಿರ್ಜೀವ ಕಾರ್ಯಗಳ ಕುರಿತಾಗಿ ಅರ್ಥವನ್ನ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿ, ನೀವಿನ್ನೂ ಹಳೆ ಒಡಂಬಡಿಕೆಯಲ್ಲಿಯೇ ಇದ್ದೀರಿ ಎಂಬುದಾಗಿ ಅರ್ಥ.
They didn't have understanding about dead works there.
ನಿರ್ಜೀವ ಕಾರ್ಯಗಳ ಕುರಿತಾಗಿ ಅವರಿಗೆ ಅರ್ಥನೇ ಗೊತ್ತಿರಲಿಲ್ಲ ಅಥವಾ ತಿಳುವಳಿಕೆನೇ ಇರಲಿಲ್ಲ ಅವರಿಗಲ್ಲಿ.
They did not examine their motives in the Old Testament. And if you never examine your motives,
ಹಳೆ ಒಡಂಬಡಿಕೆಯಲ್ಲಿನ ಜನರು ತಮ್ಮ ಉದ್ದೇಶಗಳನ್ನು ಪರೀಕ್ಷಿಸಿಕೊಳ್ಳುತ್ತಿರಲಿಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರಿ, ನೀವು ನಿಮ್ಮ ಉದ್ದೇಶಗಳನ್ನು ಪರೀಕ್ಷಿಸಿಕೊಳ್ಳುತ್ತಿಲ್ಲ ಅಂದ್ರೆ
ಯು ಆರ್ ಅಂಡರ್ ದಿ ಓಲ್ಡ್ ಕವೆನೆಂಟ್.
ನೀವು ಹಳೆ ಒಡಂಬಡಿಕೆಯ ಅಡಿಯಲ್ಲಿದ್ದೀರಿ ಅಂತ ಅರ್ಥ.
ಅನದರ್ ಡೆಡ್ ವರ್ಕ್ ಇಸ್ ವೇರ್ ಯು ಡೂ ಸಮಥಿಂಗ್ ಅಂಡರ್ ಪ್ರೆಷರ್.
ಮತ್ತೊಂದು ನಿರ್ಜೀವ ಕಾರ್ಯ ಯಾವುದಪ್ಪ ಅಂದ್ರೆ ನೀವು ಒತ್ತಾಯದಿಂದ ಮಾಡುವಂತ ಕಾರ್ಯವಾಗಿದೆ.
ಸಂಬಡಿ ಫೋರ್ಸಸ್ ಯು,
ಯಾರಾದರೂ ನಿಮಗೆ ಒತ್ತಾಯ ಮಾಡೋದಾದ್ರೆ,
ಫೋರ್ಸಸ್ ಯು ಟು ಪೇ ಯೋರ್ ಟೈತ್ ಆರ್ put some type of pressure on you to do something.
Nimage dashamsha kuduvante ottaya madodadre athava yenadaru ondanna maduvante ottaya maduvaga,
come to the prayer meeting,
prarthana kootakke ba anta heluvantaddu,
go house to house evangelism,
maneinda manege hogi suvarthe saruvanta kelasa madu anta heluvaga,
come out into the streets and preach with me, and you reluctantly go with no desire to go,
nannottige raste badige bandu bodhane madu anta heluvaga nimage hogalu ishta irodilla hoguvanta ಬಯಕೆ ನಿಮ್ಮಲ್ಲಿರೋದಿಲ್ಲ.
ಯು ಮೇ ಪ್ರೀಚ್, ಯು ಮೇ ಡೂ ಹೌಸ್ ಟು ಹೌಸ್ ಎವಾಂಜಲಿಸಂ, ದ ಹೋಲ್ ಥಿಂಗ್ ಇಸ್ ಅ ಡೆಡ್ ವರ್ಕ್.
ನೀವು ಬೋಧನೆ ಮಾಡಬಹುದು, ಮನೆಯಿಂದ ಮನೆಗೆ ಸುವಾರ್ತೆ ಸಾರುವಂತ ಕೆಲಸ ಮಾಡಬಹುದು, ಆದರೆ ಅದು ಪೂರ್ತಿ ಸತ್ತಂತ ಕಾರ್ಯವಾಗಿರುತ್ತದೆ, ಅಂದ್ರೆ ನಿರ್ಜೀವ ಕಾರ್ಯವಾಗಿರುತ್ತದೆ.
ಕಮಾನ್, ಹಿಯರ್ ಆರ್ 100 ಟ್ರ್ಯಾಕ್ಸ್, ಡಿಸ್ಟ್ರಿಬ್ಯೂಟ್ ದೆಮ್ ಬಿಫೋರ್ ನೆಕ್ಸ್ಟ್ ಸಂಡೇ.
ಬಾ, ಇಲ್ಲಿ 100 ಟ್ರ್ಯಾಕ್ಸ್ ಗಳಿದೆ, ಅದನ್ನ ಮುಂದಿನ ಭಾನುವಾರ ಹಂಚೋಣ ಎಲ್ಲರಿಗೂ ಅಂತ ಹೇಳುವಂತದ್ದು.
ಅಂಡ್ ಯು ಸಮ್ಹೌ ಮ್ಯಾನೇಜ್ ಟು ಗೆಟ್ ರಿಡ್ ಆಫ್ ದ 100 ಟ್ರ್ಯಾಕ್ಸ್. ದಟ್ ವರ್ಕ್ಸ್.
ನೀವು ಹೇಗೋ ಆ 100 ಟ್ರ್ಯಾಕ್ಸ್ ಗಳನ್ನ ಹಂಚೋದ್ರಲ್ಲಿ ನಿರ್ವಹಿಸಿ ಬಿಡ್ತೀರಿ, ಅದು ನಿರ್ಜೀವ ಕಾರ್ಯವಾಗಿರುತ್ತದೆ, ಅಂದ್ರೆ ಸತ್ತಂತ ಕಾರ್ಯವಾಗಿರುತ್ತದೆ.
ಯು ಮೇ ಇಂಪ್ರೆಸ್ your leader who is stupid enough to tell you to do such things.
ನೀವು ನಿಮ್ಮ ನಾಯಕನನ್ನ ಮೆಚ್ಚಿಸಬಹುದು, ನಿಮಗೆ ಕೆಲವು ಮೂಢತನದ ಕಾರ್ಯವನ್ನ ಮಾಡುವಂತೆ ಹೇಳುವಾಗ,
you don't impress God.
ಆದರೆ ನೀವು ದೇವರನ್ನ ಮೆಚ್ಚಿಸಲು ಆಗೋದಿಲ್ಲ.
God loves a cheerful giver of anything.
ದೇವರು ಏನನ್ನಾದರೂ ಸಂತೋಷವಾಗಿ ಕೊಡುವವರನ್ನ ಪ್ರೀತಿಸುತ್ತಾರೆ.
Obedience, he wants it done cheerfully.
ವಿಧೇಯತೆಯನ್ನು ಕೂಡ ಅದು ಯಥಾರ್ಥವಾಗಿ ಅಂದರೆ ಸಂತೋಷವಾಗಿ ಮಾಡುವಂತದ್ದನ್ನ ದೇವರು ಬಯಸುತ್ತಾರೆ.
In the Old Testament, God treated people like babies, like little children.
ಹಳೆ ಒಡಂಬಡಿಕೆಯಲ್ಲಿನ ಜನರನ್ನು ದೇವರು ಶಿಶುಗಳಂತೆ ಅಂದರೆ ಚಿಕ್ಕ ಮಕ್ಕಳಂತೆ ನೋಡುತ್ತಿದ್ದರು.
In the new covenant, he treats us like adults.
ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮನ್ನು ವಯಸ್ಕರನ್ನಾಗಿ ನೋಡುತ್ತಾರೆ.
You read that in Galatians 3 and 4.
ನೀವು ಗಲಾತ್ಯದವರಿಗೆ 3 ಮತ್ತು 4 ಅಧ್ಯಾಯಗಳಲ್ಲಿ ಅದನ್ನು ನೋಡಿಕೊಳ್ಳ್ರಿ.
I don't have time to show it to you. Read it sometime.
ನಿಮಗೆ ತೋರಿಸಲು ನನ್ನ ಬಳಿ ಸಮಯವಿಲ್ಲ, ಯಾವಾಗಲಾದರೂ ಅದನ್ನು ನೋಡಿಕೊಳ್ಳ್ರಿ.
Then we were like children, now we are like sons.
ನಾವು ಶಿಶುಗಳಂತೆ ಇದ್ದೆವು, ಆದರೆ ಈಗ ನಾವು ಪುತ್ರರಾಗಿದ್ದೇವೆ.
The early part of Galatians 4, it says there, the difference between children and sons.
ಗಲಾತ್ಯ 4 ಅಧ್ಯಾಯದ ಪ್ರಾರಂಭದಲ್ಲಿ ಬಾಲಕರಿಗೂ ಮತ್ತು ಪುತ್ರರಿಗೂ ನಡುವೆ ಇರುವಂತಹ ವ್ಯತ್ಯಾಸವನ್ನ ವಿವರಿಸುತ್ತದಲ್ಲಿ.
Is the difference between old covenant and new covenant.
ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಗೆ ನಡುವೆ ಇರುವಂತಹ ವ್ಯತ್ಯಾಸ ಅಲ್ಲಿ ಹೇಳುತ್ತದೆ.
Children,
ಮಕ್ಕಳು,
We don't wait for cheerful obedience.
Avarinda yatharthavadanta andre santoshavadanta vidheyatanna naavu kayuvudilla.
If you wait for cheerful obedience, you'll never get your children to obey.
Yatharthavada athwa santoshavada vidheyatanna naavu makkalinda kayutta hodre nimma makkalu nimage vidheyaraguvantadanna padedukollalaguvudilla.
I never waited for my children to obey cheerfully.
ನನ್ನ ಮಕ್ಕಳು ನನಗೆ ಯಥಾರ್ಥವಾಗಿ ಅಥವಾ ಸಂತೋಷದಿಂದ ವಿಧೇಯರಾಗಬೇಕು ಅಂತ ನಾನು ಕಾಯ್ದುಕೊಂಡು ಕೂತಿರಲಿಲ್ಲ. ನೀನು ಸಂತೋಷದಿಂದ ಮಾಡುತ್ತಾ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ನಿನ್ನ ಅಪ್ಪ ಹೇಳುವಂತದ್ದನ್ನ ಮಾಡು ಅಷ್ಟೇ ಸಾಕು ಅಂತ ನಾನು ನನ್ನ ಮಕ್ಕಳಿಗೆ ಹೇಳುತ್ತಿದ್ದೆ. ಅದೊಂದೇ ಮಾರ್ಗ ಅವರನ್ನು ವಿಧೇಯತೆಗೆ ನಾವು ಪಡೆದುಕೊಳ್ಳುವುದಾಗಿದೆ. ಕೂಟಕ್ಕೆ ಬರುವಂತದ್ದು ಸಹ.
If one of my boys said to me one day, I don't feel like coming to the meeting, whether we feel like it or not, you're coming.
ಒಂದು ದಿನ ನನ್ನ ಮಗನು ನನಗೆ ಬಂದು ಹೇಳಿದ, ಇವತ್ತು ನನಗೆ ಕೂಟಕ್ಕೆ ಬರಬೇಕು ಅಂತ ನನಗೆ ಅನಿಸ್ತಿಲ್ಲ ಅಂತ ನಾನು ಹೇಳದೆ, ನಿನ್ಗೆ ಕೂಟಕ್ಕೆ ಬರಬೇಕು ಅನ್ಸತ್ತೋ ಅಥವಾ ಇಲ್ವೋ ನಂಗೆ ಗೊತ್ತಿಲ್ಲ, ನಿನ್ ಕೂಟಕ್ಕೆ ಬರಬೇಕು ಅಷ್ಟೇ ಅಂದ್ರೆ ಬರ್ತಾ ಇದೀಯ ಅಷ್ಟೇ ಅಂತ ಹೇಳಿದೆ.
But when they grow up and become sons, I don't talk to them like that. Do you?
ಅವರು ಬೆಳೆದಂತೆ ನನ್ನ ಪುತ್ರರಾದಂತೆ ನಾನು ಅವರೊಟ್ಟಿಗೆ ಆ ರೀತಿಯಾಗಿ ಮಾತನಾಡಲಿಲ್ಲ, ಅಂದ್ರೆ ಮಾತನಾಡಲು ಇಷ್ಟಪಡಲಿಲ್ಲ. ನೀವು ಮಾಡ್ತೀರಾ ಹಾಗಾದ್ರೆ?
Do you tell your 25 year old son whether you feel like doing it or not, do it?
ನಿಮ್ಮ 25 ವರ್ಷದ ಮಗನಿಗೆ ಅಥವಾ ಮಗಳಿಗೆ ನೀವು ಹೇಳ್ತೀರಾ, ನಿನಗೆ ಮಾಡಬೇಕು ಅನ್ಸತ್ತೋ ಅಥವಾ ಮಾಡಬಾರದು ಅನ್ಸತ್ತೋ ಗೊತ್ತಿಲ್ಲ, ಆದ್ರೆ ನೀನು ಮಾಡ್ತಾ ಇದೀಯಾ ಅಂತ ಹೇಳ್ತೀರಾ?
That's the difference between a child and a son.
ಅದೇ ವ್ಯತ್ಯಾಸ ಪುತ್ರನಿಗೂ ಮತ್ತು ಬಾಲಕನಿಗೂ ಇರುವಂತಹ ವ್ಯತ್ಯಾಸ.
And that's the difference between old covenant and new covenant.
ಹಳೆ ಒಡಂಬಡಿಕೆಗೂ ಮತ್ತು ಹೊಸ ಒಡಂಬಡಿಕೆಗೂ ನಡುವೆ ಇರುವಂತಹ ವ್ಯತ್ಯಾಸ ಅದೇ ಆಗಿದೆ.
In the old covenant was whether you feel like it or not, you got to keep the Passover.
ಹಳೆ ಒಡಂಬಡಿಕೆಯಲ್ಲಿ ನಿಮಗೆ ಅನ್ಸುತ್ತೋ ಇಲ್ವೋ ಆದ್ರೆ ಪಸ್ಕವನ್ನ ಕಾಪಾಡಿಕೊಳ್ಳಲೇಬೇಕಿತ್ತು, ಅಂದ್ರೆ ಕೈಗೊಳ್ಳಲೇಬೇಕಿತ್ತು.
Whether you feel like it or not, you have to go to Jerusalem 3 times a year.
ನಿಮಗೆ ಅನ್ಸಿದ್ರು ಸರಿ ಅನ್ಸದೇ ಇದ್ರು ಸರಿ, ವರ್ಷಕ್ಕೆ 3 ಬಾರಿ ನೀವು ಯೆರೂಸಲೇಮಿಗೆ ಹೋಗಲೇಬೇಕಾಗಿತ್ತು.
It was all like that. Whether you feel like it or not, you have to pay your tithe.
ಅದೆಲ್ಲ ಹಾಗೆ ಇತ್ತು. ನಿಮಗೆ ಅನ್ನಿಸಿದ್ರು ಸರಿ ಅನ್ನಿಸದೇ ಇದ್ರು ಸರಿ, ನೀವು ದಶಾಂಶವನ್ನ ನೀಡಲೇಬೇಕಾಗಿತ್ತು.
But you feel like it or not, you have to give a sacrifice for your sin.
ನಿಮಗೆ ಅನ್ನಿಸಿದ್ರು ಸರಿ ಅಥವಾ ಅನ್ನಿಸದೇ ಇದ್ರು ಸರಿ, ನಿಮ್ಮ ಪಾಪಕ್ಕಾಗಿ ನೀವು ಬಲಿ ತ್ಯಾಗಗಳನ್ನ ಅರ್ಪಿಸಲೇಬೇಕಾಗಿತ್ತು, ಅಂದ್ರೆ ಯಜ್ಞವನ್ನ.
There was no question of whether you feel it like it or not.
ಅಲ್ಲಿ ಪ್ರಶ್ನೆನೇ ಇರಲಿಲ್ಲ ನಿಮಗೆ ಅನ್ಸತ್ತೋ ಅಥವಾ ಅನ್ನಿಸದೇ ಇದೆಯೋ ಅಂತ.
But in the new covenant,
ಆದ್ರೆ ಹೊಸ ಒಡಂಬಡಿಕೆಯಲ್ಲಿ,
if any man will come after me, let him take up his cross.
ಒಂದು ವೇಳೆ ಯಾರಾದರೂ ನನ್ನನ್ನು ಹಿಂಬಾಲಿಸಬೇಕೆಂದಾದಲ್ಲಿ ಆತನು ತನ್ನ ಶಿಲುಬೆಯನ್ನ ಹೊರಬೇಕು ಎಂಬುದಾಗಿ ಹೇಳಿದೆ.
There's no such thing as you must take up your cross. You must give.
ನೀನು ಕೊಡಲೇಬೇಕು, ನೀನು ಶಿಲುಬೆಯನ್ನು ಹೊರಲೇಬೇಕು ಎಂಬಂತ ಸಂಗತಿಗಳು ಹೊಸ ಒಡಂಬಡಿಕೆಯಲ್ಲಿ ನಿಮಗೆ ಕಾಣಸಿಗುವುದಿಲ್ಲ.
The reason I'm asking you is,
ನಾನು ನಿಮಗೆ ಕೇಳುತ್ತಿರುವಂತ ಕಾರಣ ಯಾಕಪ್ಪ ಅಂದ್ರೆ,
Dear brothers and sisters, have you understood this as a fundamental principle of God's ways?
ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ದೇವರ ಮಾರ್ಗದ ಮೂಲ ಸೂತ್ರ ಎಂಬುದಾಗಿ ನೀವು ಅರ್ಥ ಮಾಡಿಕೊಂಡಿದ್ದೀರಾ?
You do something out of somebody manipulating you, it's a dead work.
ಯಾರಾದರೂ ತಮ್ಮ ಯುಕ್ತಿಯಿಂದ ನಿಮ್ಮನ್ನು ಬಳಸಿಕೊಂಡು ನೀವು ಅದನ್ನು ಮಾಡುವಾಗ ಅದು ನಿರ್ಜೀವ ಕಾರ್ಯವಾಗಿರುತ್ತದೆ.
I believe most of the speaking in tongues that I have heard in Pentecostal circles is all a dead work.
ನಾನು ಪೆಂಟೆಕೋಸ್ಟಲ್ ವೃತ್ತದಲ್ಲಿ ಕೇಳಿಸಿಕೊಂಡಂತ ಅನೇಕ ಅನ್ಯ ಭಾಷೆಗಳು ನಿರ್ಜೀವ ಕಾರ್ಯದಿಂದ ಕೂಡಿವೆ.
I have heard sometimes people speaking in tongues openly in the meeting and on the internet.
ಜನರು ಬಹಿರಂಗ ಕೂಟದಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಅನ್ಯ ಭಾಷೆ ಮಾತನಾಡುವುದನ್ನು ನಾನು ಕೇಳಿಸಿಕೊಳ್ಳುವಾಗ,
and it's usually the same phrases, the same 5 or 6 phrases that are repeated by everybody.
ಪ್ರತಿಯೊಬ್ಬರಿಂದನೂ ಕೂಡ ಅದೇ ಸಾಲುಗಳು ಅಥವಾ ಅದೇ ಹೇಳಿಕೆಗಳು ತುಂಬಿರುತ್ತವೆ, ಅಂದ್ರೆ ಪ್ರತಿಯೊಬ್ಬರು ಅದನ್ನೇ ಹೇಳ್ತಿರ್ತಾರೆ.
What is that? Is that a language?
ಅದು ಏನು ಹಾಗಾದ್ರೆ? ಅದು ಭಾಷೆನ ಹಾಗಾದ್ರೆ?
It's a counterfeit.
ಅದು ನಕಲಿತನ.
90% of the tongues I've heard is counterfeit.
ನಾನು ಕೇಳಿಸಿಕೊಂಡಂತ ಶೇಕಡ 90% ಅನ್ಯ ಭಾಷೆಯು ನಕಲುತನದಿಂದ ಕೂಡಿದೆ.
Because they were manipulated.
ಯಾಕಂದ್ರೆ ಅವರು ಯುಕ್ತಿಯನ್ನ ಬಳಸಿಕೊಳ್ಳುತ್ತಿರುತ್ತಾರೆ.
There is a genuine gift of tongues.
ನಿಜವಾದ ಅನ್ಯ ಭಾಷೆ ವರ ಅನ್ನುವಂಥದ್ದು ಖಂಡಿತ ಇದೆ.
ಗಾಡ್ ಗಿವ್ಸ್ ಇಟ್ ಟು ದೋಸ್ ವನ್ ಗಾಡ್ ಗೇವ್ ಮೀ ದಟ್ ಗಿಫ್ಟ್ ಐ ಡಿಡ್ನ್ಟ್ ಸೀಕ್ ಫಾರ್ ಇಟ್
ದೇವರು ನನಗೆ ಕೊಟ್ಟಿದ್ದಾರೆ ನಾನು ಅದನ್ನು ಹುಡುಕಲಿಲ್ಲ
ಬಟ್ ಫಾರ್ ಮೀ ಇಟ್ಸ್ ಅ ಲ್ಯಾಂಗ್ವೇಜ್
ಆದರೆ ಅದು ನನಗೊಂದು ಭಾಷೆಯಾಗಿದೆ
ಇಟ್ಸ್ ಅ ಲ್ಯಾಂಗ್ವೇಜ್ ನಾಟ್ ಅ ರಿಪೀಟಿಂಗ್ ಆಫ್ 2-3 ಸಿಲಬಸ್
ಅದು ಒಂದು ಭಾಷೆಯಾಗಿದೆ ಅದು ಪುನರಾವರ್ತನೆಗೊಂಡಂತ ಪಠ್ಯಕ್ರಮವಲ್ಲ
ಅ ಲ್ಯಾಂಗ್ವೇಜ್ ವಿಚ್ ಐ ಕ್ಯಾನ್ ಸ್ಪೀಕ್ ಟು ಗಾಡ್
ನಾನು ದೇವರೊಟ್ಟಿಗೆ ಆ ಒಂದು ಭಾಷೆಯನ್ನ ಆಡುವಂಥದ್ದು
ಬಿಕಾಸ್ ಐ ಡಿಡ್ನ್ಟ್ ಸೀಕ್ ಫಾರ್ ಇಟ್ ನೋಬಡಿ ಪ್ರೆಷರೈಸ್ಡ್ ಮೀ ಇಂಟು ಇಟ್
ನನಗೆ ಯಾರು ಒತ್ತಾಯ ಪಡಿಸಲಿಲ್ಲ ಅದಕ್ಕಾಗಿ ನಾನು ಅದನ್ನು ಹುಡುಕಲಿಲ್ಲ
ಡೋಂಟ್ ಲುಕ್ ಫಾರ್ ಇಟ್ ಇಫ್ ಗಾಡ್ ಗಿವ್ಸ್ ಇಟ್ ಯು ಸಾವರನ್ಲಿ ಟೇಕ್ ಇಟ್
ದೇವರು ತನ್ನ ಸಾರ್ವಭೌಮತ್ವದಲ್ಲಿ ನಿಮಗೆ ಕೊಡದಾದ್ರೆ ಅದನ್ನು ತೆಗೆದುಕೊಳ್ಳ್ರಿ ಅದಕ್ಕಾಗಿ ಎದುರು ನೋಡಬೇಡ್ರಿ
ಬಟ್ ವೇ ಯು ಆರ್ ವೇಟಿಂಗ್ ಡೆಸ್ಪರೇಟ್ಲಿ ಯು ನೋ ದೇರ್ ಆರ್ ಸಮ್ ಪೀಪಲ್ ಡೆಸ್ಪರೇಟ್ಲಿ ಓ ಐ ಗಾಟ್ ಟು ಗೆಟ್ ಇನ್ ಟು ದಿಸ್ ಟಂಗ್ಸ್ ಕ್ಲಬ್ ಸಮ್ ಹೌ ದಿ ಅದರ್
ಕೆಲವರು ಅನ್ಯ ಭಾಷೆಯ ಒಂದು ಕ್ಲಬ್ ಅನ್ನ ಸೇರಿ ನಾನು ಹೇಗಾದ್ರೂ ಮಾಡಿ ಅನ್ಯ ಭಾಷೆ ವರವನ್ನು ಪಡ್ಕೋಬೇಕು ಅನ್ನುವಂತ ಕಾತುರತೆ ಕುತೂಹಲದಿಂದ ಕಾಯುತ್ತಿರುತ್ತಾರೆ
ಅಂಡ್ ದೆನ್ ಸಂಬಡಿ ವಿಲ್ ಪ್ರೆಷರೈಸ್ ಇನ್ ಟು ಇಟ್ ಅಂಡ್ ಯು ಬ್ಯಾಬಲ್ ಸಮಥಿಂಗ್ ಐ ಗಾಟ್ ಇಟ್
ಕೆಲವರು ನಿಮಗೆ ಅದಕ್ಕಾಗಿ ಒತ್ತಾಯ ಪಡಿಸುತ್ತಾರೆ ನೀವು ಅದರಲ್ಲಿ ಏನೋ ಒಂದನ್ನು ಹೇಳ್ಬಿಡ್ತೀರಿ ನೀವು ಅಂದ್ಕೊಳ್ತೀರಿ ಓ ನಾನು ಅದನ್ನು ಪಡೆದುಕೊಂಡೆ ಅಂತ
ಯು ಗಾಟ್ ನಥಿಂಗ್ ಬ್ರದರ್ You just deceive yourself. Forget it.
ಸಹೋದರನೆ ನೀನೇನನ್ನು ಪಡೆದುಕೊಂಡಿಲ್ಲ ನಿನ್ನನ್ನು ನೀನು ಮೋಸಪಡಿಸಿಕೊಂಡಿದ್ದೀಯಷ್ಟೇ ಅದನ್ನ ಮರೆತು ಬಿಡು
Some of those people who never spoke in tongues are a million times better than you.
ಅನ್ಯ ಭಾಷೆ ಮಾತನಾಡದಂತ ಕೆಲವರು ನಿಮಗಿಂತ ಮಿಲಿಯನ್ ಗಟ್ಟಲೆ ಉತ್ತಮರಾಗಿದ್ದಾರೆ
The Lord of dead works in so many areas.
ಅನೇಕ ಕ್ಷೇತ್ರಗಳಲ್ಲಿ ನಿರ್ಜೀವ ಕಾರ್ಯಗಳು ತುಂಬಿ ಹೋಗಿವೆ
For example, when a person is somebody prays for someone and he's not healed.
ಉದಾಹರಣೆಗೆ ಯಾರಾದರೂ ಒಬ್ಬ ವ್ಯಕ್ತಿಗಾಗಿ ಪ್ರಾರ್ಥನೆ ಮಾಡುವಾಗ ಆ ವ್ಯಕ್ತಿಯು ಸ್ವಸ್ಥಗೊಳ್ಳುವುದಿಲ್ಲ ಅಂದುಕೊಳ್ಳೋಣ
ಅಂಡ್ ಈಸ್ ಟೋಲ್ಡ್ ನೋ ಯು ಮಸ್ಟ್ ಕನ್ಫೆಸ್ ದಟ್ ಯು ಆರ್ ಹೀಲ್ಡ್ ಇಟ್ಸ್ ಎ ಡೆಡ್ ವರ್ಕ್
ಆಗ ವ್ಯಕ್ತಿ ಹೇಳ್ತಾನೆ ನೀನು ಸ್ವಸ್ಥ ಹೊಂದಿದೀ ಅಂತ ಅಂದುಬಿಟ್ಟು ಅರಿಕೆ ಮಾಡುವಂತ ಅದು ನಿಜವಾಗ್ಲೂ ನಿರ್ಜೀವ ಕಾರ್ಯ
ಹೌ ಇನ್ ದ ವರ್ಲ್ಡ್ ಕ್ಯಾನ್ ಹಿ ಸೇ ಹಿ ಇಸ್ ಹೀಲ್ಡ್ ವೆನ್ ಹಿ ಇಸ್ ನಾಟ್ ಹೀಲ್ಡ್ ಡಸ್ ಗಾಡ್ ಟೆಲ್ ಅಸ್ ಟು ಟೆಲ್ ಲೈಸ್
ಲೋಕದಲ್ಲಿ ಒಬ್ಬ ಸ್ವಸ್ಥತೆಯನ್ನು ಹೊಂದದೆ ಆತನು ಸ್ವಸ್ಥತೆಯನ್ನು ಹೊಂದಿದ್ದೇನೆ ಎಂಬುವಂತದ್ದು ಹೇಗಿರುತ್ತದೆ ದೇವರು ನಮಗೆ ಸುಳ್ಳನ್ನ ಹೇಳುವಂತ ಹೇಳ್ತಾರ ಹಾಗಾದ್ರೆ
ಬಟ್ ಯೆಟ್ I've heard this numerous times in Pentecostal charismatic circles.
Pentecostal vruttadalli ee reetiyagi aneka bari nanu kelisikondiddene.
Oh brother, confess. I prayed for you. Now you're healed. Don't say you're sick. Say I'm healthy.
ಓ ಸಹೋದರನೆ ನೀನು ಅರಿಕೆ ಮಾಡು ನಾನು ನಿನಗಾಗಿ ಪ್ರಾರ್ಥಿಸಿದ್ದೇನೆ ನೀನು ಸ್ವಸ್ಥ ಹೊಂದಿದ್ದಿ ನಾನು ಅನಾರೋಗ್ಯಸ್ಥನು ಅಂತ ಹೇಳಬೇಡ ನಾನು ಆರೋಗ್ಯವಂತನು ಎಂಬುದಾಗಿ ಅರಿಕೆ ಮಾಡು ಅಂತ ಒತ್ತಾಯ ಮಾಡ್ತಾರೆ.
So much of deception.
ಅನೇಕ ವಂಚನೆಗಳು.
And so many people blindly accept it
aneka janaru tamma kurudu tanadinda adanna oppikolluttare
when jesus healed prayed for a blind man
yesu swamiyu obba kurudanigagi prarthisi swastha padisidaga
do you know that all the people jesus prayed for were healed instantly except one
yesu swamiyu yarigella prarthane madidralla avaru takshanakke swastha hondutidru obbarana horatu padisi
there was only one person in the gospels for whom jesus had to pray twice
suvarthiyalli kevala obbane obba vyaktigagi yesu swamiyu eradu bari prarthane madabekagi bantu
he never had to pray twice for anybody
aatanu yarigu kuda eradu bari prarthane maduva avashyakate biddirilla
but why was there one case in mark chapter 8 where jesus had to pray twice
ಯಾಕೆ ಅದು ಎರಡೆರಡು ಬಾರಿ ಮಾರ್ಕ 8ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯು ಎರಡೆರಡು ಬಾರಿ ಪ್ರಾರ್ಥಿಸಿದರು ಆ ಒಂದು ಪ್ರಕರಣದಲ್ಲಿ ಮಾತ್ರ
ಅಂಡ್ ದಟ್ ವಾಸ್ ನಾಟ್ ಬಿಕಾಸ್ ಹಿ ಕುಡ್ನ್ ಡೂ ಇಟ್ ಇನ್ ಒನ್ ಶಾಟ್
ಅದು ಒಂದೇ ಹಂತದಲ್ಲಿ ಮಾಡಲು ಆಗುವುದಿಲ್ಲ ಅಂತ ಅರ್ಥ ಅಲ್ಲ ಅಲ್ಲಿ
ಬಿಕಾಸ್ ಹಿ ವಾಂಟೆಡ್ ಟು ಟೀಚ್ ಅಸ್ ಅ ಲೆಸನ್ especially in the 20th century
20ನೇ ಶತಮಾನದಲ್ಲಿ ಯೇಸು ಸ್ವಾಮಿಯು ನಮಗಾಗಿ ಒಂದು ಪಾಠವನ್ನು ಕಲಿಸಬೇಕಾಗಿರುವ ಉದ್ದೇಶದಿಂದ ಹಾಗೆ ಆಯಿತಲ್ಲಿ
ಅಂಡ್ ವಾಟ್ ವಾಸ್ ದಟ್ He prayed for this blind man. He laid hands on him.
ಅದು ಏನದು ಯೇಸು ಸ್ವಾಮಿಯು ಆ ಕುರುಡನಿಗಾಗಿ ಪ್ರಾರ್ಥಿಸಿದರು ಆತನ ತಲೆಯ ಮೇಲೆ ಕೈಯನ್ನು ಇಟ್ಟರು
prayed for him. He said, can you see properly? He says, no.
ಆತನಿಗಾಗಿ ಪ್ರಾರ್ಥಿಸಿದರು ಮತ್ತು ಕೇಳಿದರು ನೀನು ಸರಿಯಾಗಿ ನೋಡ್ತಾ ಇದೀಯಾ ಅಥವಾ ನಿನಗೆ ಚೆನ್ನಾಗಿ ಕಾಣ್ತಾ ಇದ್ದಾನ ಅಂತ
Men and trees look alike.
ಮನುಷ್ಯರು ಮರಗಳ ಹಾಗೆ ನಡೆದಾಡುವುದನ್ನು ನೋಡುತ್ತೇನೆ ಅಂತ ಆ ಕುರುಡನು ಹೇಳುತ್ತಾನೆ
Can you imagine how blind a man is if he thinks A man is a tree.
ಒಬ್ಬ ಕುರುಡನು ಈ ರೀತಿಯಾಗಿ ಕಲ್ಪಿಸಿಕೊಳ್ಳುವಂತದ್ದನ್ನು ಯೋಚಿಸ್ತೀರಾ ಮನುಷ್ಯರು ಮರಗಳ ಹಾಗೆ ನಡೆದಾಡುವುದನ್ನ
And this guy says Jesus prayed for him. Jesus did pray for him.
ಈ ವ್ಯಕ್ತಿ ಹೇಳ್ತಾನೆ ಯೇಸುವಿಗೆ ನನಗಾಗಿ ಪ್ರಾರ್ಥನೆ ಮಾಡುವಂತ ಯೇಸು ಸ್ವಾಮಿಯು ಆತನಿಗಾಗಿ ಪ್ರಾರ್ಥನೆಯನ್ನ ಮಾಡುತ್ತಾರೆ
What did Jesus say? No, don't say you can't see. Say you can see.
Yesu Swami ee riti helidra illella kaanta illa anta helbada kaanta ide anta helu anta.
I mean, if he was like one of today's pastors, that's what he would have said.
Ivattina ondu pastor galu ee ritiyagi heluvante helta idru.
Don't confess. I prayed for you.
Nanu ninagagi prarthane maadiddene swasthanagilla anta arike maadbeda.
I'm Jesus, son of God. I prayed for you.
Nanu deva kumaranada Yesu ninagagi prarthisiddene.
How can you say you can't see? Say, I can see clearly.
Hege ninu helalikke sadhya kaanta illa anta kaanta ide anta helu anta helidra Yesu Swami.
Can you imagine Jesus saying that?
Yesu aa reetiyagi helutare anta neevu kalpisikoltira?
That's where I say a lot of today's Christian leaders are not like Jesus Christ.
Adakkagi nanu heluvantaddu indina aneka kristaru Yesuvina reetiyalli illa anta.
Why are so many Christians deceived by the teaching of these leaders?
ಯಾಕೆ ಅನೇಕ ಕ್ರೈಸ್ತರು ಈ ರೀತಿಯ ನಾಯಕರ ಬೋಧನೆಯಿಂದ ವಂಚನೆಗೆ ಒಳಗಾಗ್ತಾ ಇದ್ದಾರೆ?
Remember what I said yesterday? If you don't study the Bible, you deserve to be deceived.
ನಾನು ನಿಮಗೆ ನಿನ್ನೆ ಹೇಳಿದ್ದನ್ನ ನೆನಪಿಡ್ರಿ, ನೀವು ದೇವರ ವಾಕ್ಯವನ್ನ ಸರಿಯಾಗಿ ಅಧ್ಯಯನ ಮಾಡಲಿಲ್ಲ ಅಂದ್ರೆ ನೀವು ವಂಚನೆಗೆ ಒಳಗಾಗುತ್ತೀರಿ ಮತ್ತು ಅದಕ್ಕೆ ಅರ್ಹರು ಕೂಡ ಅಂತ.
If you don't follow the example of Jesus, you deserve to be deceived.
ನೀವು ಯೇಸು ಸ್ವಾಮಿಯ ಮಾದರಿಯನ್ನ ಅನುಸರಿಸಲಿಲ್ಲ ಅಂದ್ರೆ ನೀವು ವಂಚನೆಗೆ ಒಳಗಾಗಲು ಅರ್ಹರು.
The example of Jesus is so clear.
ಯೇಸು ಸ್ವಾಮಿಯ ಮಾದರಿ ಅಥವಾ ಉದಾಹರಣೆಯು ಸ್ಪಷ್ಟವಾಗಿದೆ.
Jesus said, you can't see, fine. I pray for you again.
ಯೇಸು ಸ್ವಾಮಿ ಹೇಳಿದ್ರು ನಿನಗೆ ಕಾಣ್ತಾ ಇಲ್ವಾ, ಸರಿ ಒಳ್ಳೇದು, ಮತ್ತೊಮ್ಮೆ ನಾನು ನಿನಗಾಗಿ ಪ್ರಾರ್ಥಿಸ್ತೀನಿ ಅಂತ.
Prayed for him again. Now can you see? Yeah, now I see everything clearly.
ಆತನಿಗಾಗಿ ಮತ್ತೊಮ್ಮೆ ಪ್ರಾರ್ಥಿಸಿದ್ರು, ಆಗ ಕುರುಡ ಹೇಳದ ಈಗ ನನಗೆ ಚೆನ್ನಾಗಿ ಕಾಣ್ತಾ ಇದೆ ಅಂತ.
Let me tell you this, my brothers and sisters, Jesus never wants you to tell a lie.
ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಸ್ವಾಮಿಯು ಬಯಸುವುದಿಲ್ಲ ನೀವು ಸುಳ್ಳನ್ನ ಹೇಳಬೇಕು ಅಂತ.
Jesus never wants you to say that you can see when you can't see.
ನಿಮಗೆ ಕಾಣಲು ಆಗ್ತಾ ಇಲ್ಲ ಅಂದ್ರೆ ಕಾಣ್ತಾ ಇದೆ ಅಂತ ಹೇಳು ಅಂತ ಯೇಸು ಸ್ವಾಮಿ ಎಂದಿಗೂ ಹೇಳುವುದಿಲ್ಲ.
ಯು ಡೋಂಟ್ ಹ್ಯಾವ್ ಎನಿ ಪೇನ್ ವೆನ್ ಯು ಹ್ಯಾವ್ ಪೇನ್.
ನಿಮಗೆ ನೋವಿದ್ದಾಗ ನೋವಿಲ್ಲ ಅಂತ ಹೇಳುವಂತದ್ದು.
ಆರ್ ದಟ್ ಯು ಆರ್ ಹೀಲ್ಡ್ ವೆನ್ ಯು ಆರ್ ಸಿಕ್.
ನೀವು ಅಸ್ವಸ್ಥಗೊಂಡಾಗ ಸ್ವಸ್ಥಗೊಂಡಿದ್ದೇನೆ ಅಂತ ಹೇಳುವಂತದ್ದು.
ಡೋಂಟ್ ಬಿ ಡಿಸೀವ್ಡ್ ಬೈ ಆಲ್ ದೀಸ್ ಲೈಸ್.
ಈ ಒಂದು ಎಲ್ಲಾ ರೀತಿಯ ಸುಳ್ಳುಗಳಿಂದ ಮೋಸಕ್ಕೆ ಒಳಗಾಗಬೇಡಿರಿ.
ದ ಡೆವಿಲ್ ಇಸ್ ದ ಫಾದರ್ ಆಫ್ ಲೈಸ್.
ಸೈತಾನನು ಸುಳ್ಳುಗಳಿಗೆ ತಂದೆಯಾಗಿದ್ದಾನೆ.
ಇಫ್ ಯು ಕನ್ಫೆಸ್ ದಟ್ ಯು ಆರ್ ಹೀಲ್ಡ್ ವೆನ್ ಯು ಆರ್ ನಾಟ್ ಹೀಲ್ಡ್, you're listening to the devil, the father of lies.
ನೀವು ಸ್ವಸ್ಥ ಆಗದೆ ಸ್ವಸ್ಥ ಆಗಿದ್ದೀನಿ ಅಂತ ಅರಿಕೆ ಮಾಡುವಾಗ ಸುಳ್ಳುಗಳ ತಂದೆಯಾದ ಸೈತಾನನಿಗೆ ನೀವು ಕಿವಿಯನ್ನ ಕೊಡ್ತಾ ಇದ್ದೀರಿ ಅಂತ ಅರ್ಥ ಅಷ್ಟೇ.
God never wants us to confess that we're healed when we're not healed.
ನಾವು ಸ್ವಸ್ಥ ಹೊಂದದೆ ಸ್ವಸ್ಥತೆಯನ್ನ ಹೊಂದಿದ್ದೇವೆ ಎಂಬುದು ಅರಿಕೆ ಮಾಡಬೇಕು ಅಂತ ದೇವರು ನಮ್ಮಿಂದ ಬಯಸುವುದಿಲ್ಲ.
We can confess our hope. Sure.
ನಾವು ನಿಶ್ಚಯವಾಗಿ ನಮ್ಮ ನಿರೀಕ್ಷೆಯನ್ನ ಅರಿಕೆ ಮಾಡಬೇಕು.
Hope is that which I have not yet seen.
ನಾನು ಇನ್ನೂ ನೋಡದೆ ಇರುವಂತದ್ದು ನಿರೀಕ್ಷೆಯಾಗಿದೆ.
I will be like Jesus when he comes again.
ಯೇಸು ಸ್ವಾಮಿಯು ಮತ್ತೊಮ್ಮೆ ಬಂದಾಗ ನಾನು ಯೇಸು ಸ್ವಾಮಿಯಂತೆ ಆಗುತ್ತೇನೆ ಎಂದು ಅರಿಕೆ ಮಾಡಬೇಕು.
To say that I am already like Jesus, that's a lie.
ಈಗಾಗಲೇ ನಾನು ಯೇಸುವಿನಂತೆ ಆಗಿ ಹೋಗಿದ್ದೇನೆ ಅಂತ ಹೇಳುವಂತದ್ದು ಸುಳ್ಳಾಗಿದೆ.
You can say I believe God will heal me, that's okay.
ನಾನು ನಂಬುತ್ತೇನೆ ದೇವರು ನನ್ನನ್ನು ಸ್ವಸ್ಥಪಡಿಸುತ್ತಾನೆ ಅಂತ, ಅದು ಸರಿ ಹೇಳುವಂತದ್ದು.
So these are many many examples I'm telling you of dead works.
ನಾನು ನಿಮಗೆ ಹೇಳುತ್ತಿರುವಂತ ಈ ರೀತಿಯ ಅನೇಕ ಅನೇಕ ಉದಾಹರಣೆಗಳು ನಿರ್ಜೀವ ಕಾರ್ಯಗಳಾಗಿವೆ.
Works done with no joy, works done reluctantly because some preacher pressurized you to do something.
ಇಷ್ಟವಿಲ್ಲದೆ ಮಾಡುವಂತದ್ದು, ಸಂತೋಷವಿಲ್ಲದೆ ಮಾಡುವಂತದ್ದು, ಅಥವಾ ಯಾರೋ ಒಬ್ಬ ಬೋಧಕನು ನನಗೆ ಹೇಳಿದ್ದಾನೆ ಅಂತ ಮಾಡುವಂತದ್ದು ನಿರ್ಜೀವ ಕಾರ್ಯವಾಗಿದೆ.
Get rid of it. Don't become a slave of men.
ಇದರಿಂದ ಹೊರಗೆ ಬನ್ನಿರಿ, ಮಾನವನ ಸೇವಕರಾಗಬೇಡ್ರಿ.
Understand God's ways, that God has no value for those things.
ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರು ಈ ರೀತಿಯ ಸಂಗತಿಗಳನ್ನ ಮೌಲ್ಯವೆಂದು ಎಣಿಸುತ್ತಾರೆ.
Let me give you another example.
ನಾನು ನಿಮಗೆ ಮತ್ತೊಂದು ಉದಾಹರಣೆಯನ್ನು ಕೊಡಬಯಸುತ್ತೇನೆ.
Supposing you go to God in prayer.
ನೀವು ದೇವರ ಬಳಿಗೆ ಹೋಗಿ ಪ್ರಾರ್ಥಿಸುತ್ತೀರಿ.
Or you put some money in the offering box.
ಅಥವಾ ಕಾಣಿಕೆ ಡಬ್ಬಿಗೆ ಹಣವನ್ನ ಸ್ವಲ್ಪ ಹಾಕುತ್ತೀರಿ.
And you have not settled matters with your wife.
ನಿಮ್ಮ ಹೆಂಡತಿಯೊಟ್ಟಿಗೆ ಕೆಲವು ವಿಷಯಗಳನ್ನ ಸರಿಪಡಿಸಿಕೊಂಡಿರುವುದಿಲ್ಲ.
You had a disagreement with her and you spoke rudely, or with your husband.
ಆಕೆಯೊಟ್ಟಿಗೆ ನೀವು ಭಿನ್ನಾಭಿಪ್ರಾಯವನ್ನು ಹೊಂದಿಕೊಂಡಿರುತ್ತೀರಿ, ಅಥವಾ ಆಕೆಯೊಟ್ಟಿಗೆ ಬಹಳ ಕಟುವಾಗಿ ಅಥವಾ ಅಸಭ್ಯವಾಗಿ ಮಾತನಾಡಿರುತ್ತೀರಿ.
And you go to pray. I would advise you not to open your mouth.
ನೀವು ಪ್ರಾರ್ಥನೆ ಮಾಡ್ಲಿಕ್ಕೆ ಅಂತ ಹೋಗ್ತೀರಿ, ನಾನು ನಿಮಗೆ ಸಲಹೆ ಕೊಡೋದೇನಪ್ಪ ಅಂದ್ರೆ ನಿಮ್ಮ ಬಾಯನ್ನೇ ತೆರಿಬೇಡ್ರಿ.
ಅಂಡ್ ನಾಟ್ ಟು ಪುಟ್ ಮನಿ ಇನ್ ದ ಬಾಕ್ಸ್,
ಕಾಣಿಕೆ ಡಬ್ಬದಲ್ಲಿ ಹಣವನ್ನ ಹಾಕಲೇಬೇಡಿರಿ.
ಬಿಕಾಸ್ ಗಾಡ್ ವಿಲ್ ನಾಟ್ ಅಕ್ಸೆಪ್ಟ್ ಯುವರ್ ಪ್ರೇಯರ್ ಆರ್ ಯುವರ್ ಮನಿ,
ಯಾಕಂದ್ರೆ ದೇವರು ನಿಮ್ಮ ಪ್ರಾರ್ಥನೆಯನ್ನಾಗಲಿ ಅಥವಾ ಹಣವನ್ನಾಗಲಿ ಸ್ವೀಕರಿಸಿಕೊಳ್ಳುವುದಿಲ್ಲ ಅಥವಾ ಒಪ್ಪುವುದಿಲ್ಲ.
We used to have a verse on our offering box some time ago which said,
ಕೆಲವು ಸಮಯ ಹಿಂದೆ ನಮ್ಮ ಕಾಣಿಕೆ ಡಬ್ಬದ ಮೇಲುಗಡೆ ಒಂದು ವಚನವನ್ನ ಹಾಕ್ತಿದ್ವಿ, ಅದು ಈ ರೀತಿ ಹೇಳುತ್ತೆ,
ಬಿ ರೆಕನ್ಸೈಲ್ ಟು ಯುವರ್ ಬ್ರದರ್ ಫಸ್ಟ್,
ಮೊದಲು ನಿನ್ನ ಸಹೋದರನೊಟ್ಟಿಗೆ ಸಮಾಧಾನವನ್ನ ಹೊಂದಿಕೋ ಅಂತ.
ಬಿ ರೆಕನ್ಸೈಲ್ ಟು ಯುವರ್ ಸಿಸ್ಟರ್ ಫಸ್ಟ್ ಇನ್ ಫ್ರಂಟ್ ಆಫ್ ದಿ ಆಫರಿಂಗ್ ಬಾಕ್ಸ್,
ಕಾಣಿಕೆ ಡಬ್ಬದ ಎದುರುಗಡೆ ಮೊದಲು ನಿನ್ನ ಸಹೋದರಿಯೊಟ್ಟಿಗೆ ಸಮಾಧಾನದಿಂದ ಒಂದಾಗು.
ಯು ನೋ ದಟ್ ಮೀನ್ಸ್ ಅ ಮ್ಯಾನ್ ಇಸ್ ಗೋನ್ ಟು ಪುಟ್ ಅ ಫ್ಯೂ ರುಪೀಸ್ ಇನ್ ಟು ದ ಬಾಕ್ಸ್ ಅಂಡ್ ಹಿ ಸಡನ್ಲಿ ಸೀಸ್ ದಟ್ ವರ್ಸ್ ಅಂಡ್ puts it back into his pocket. We were trying to stop people from putting money into the box.
ನಿಮಗೆ ಗೊತ್ತಾ, ಕಾಣಿಕೆ ಡಬ್ಬಕ್ಕೆ ಕೆಲವರು ಹಣವನ್ನ ಹಾಕುವಾಗ ಈ ವಚನವನ್ನ ನೋಡ್ತಾರೆ, ಆಗ ಅವರು ಹಣವನ್ನ ತೆಗೆದು ತಮ್ಮ ಜೇಬಿನೊಳಗಡೆ ವಾಪಸ್ ಇಟ್ಕೊಳ್ತಾರೆ. ನಾವು ಜನರನ್ನ ಕಾಣಿಕೆ ಡಬ್ಬಕ್ಕೆ ಹಣವನ್ನ ಹಾಕುವಂತದ್ದನ್ನ ನಿಲ್ಲಿಸುತ್ತಿದ್ದೇವೆ.
And we still are trying to do that.
ನಾವಿನ್ನೂ ಕೂಡ ಅದನ್ನ ಮಾಡಲು ಪ್ರಯತ್ನಿಸುತ್ತಿದ್ದೇವೆ.
Because we say, if you are not reconciled, there's somebody against whom you have a tension.
ನಿಮಗೆ ಯಾರದಾದರೂ ವಿರುದ್ಧವಾಗಿ ಒತ್ತಡ ಅನ್ನುವಂತದ್ದನ್ನ ಎದುರಿಸ್ತಿದ್ರಿ ಅಂದ್ರೆ ಅವರೊಟ್ಟಿಗೆ ನೀವು ಸಮಾಧಾನವನ್ನ ಹೊಂದಿಕೊಳ್ಳಲಿಲ್ಲಪ್ಪ ಅಂದ್ರೆ
ಯು ಹರ್ಟ್ ಸಂಬಡಿ,
ನೀವು ಯಾರಿಗಾದ್ರೂ ನೋವನ್ನ ಪಡಿಸಿದ್ರಿ ಅಂದ್ರೆ
ಐ ಆಮ್ ನಾಟ್ ಸೇಯಿಂಗ್ ಸಂಬಡಿ ಹಸ್ ಗಾಟ್ ಸಮಥಿಂಗ್ ಅಗೇನ್ಸ್ಟ್ ಯು,
ನಿಮ್ಮ ವಿರುದ್ಧವಾಗಿ ಯಾರಾದರೂ ಏನನ್ನ ಹೊಂದಿಕೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಮಾತನಾಡ್ತಿಲ್ಲ.
ದ ವರ್ಲ್ಡ್ ಇಸ್ ಫುಲ್ ಆಫ್ ಪೀಪಲ್ ಹೂ ಗಾಟ್ ಸಮಥಿಂಗ್ ಅಗೇನ್ಸ್ಟ್ ಕ್ರಿಶ್ಚಿಯನ್ಸ್,
ಕ್ರೈಸ್ತರ ವಿರುದ್ಧವಾಗಿ ಜನರು ಏನಾದರೂ ಒಂದು ವಿರೋಧವನ್ನ ಇಟ್ಕೊಂಡಿದ್ದಾರೆ ಈ ಲೋಕದಲ್ಲಿ.
ಐ ಮೀನ್ ಇಂಡಿಯಾ ಇಸ್ ಫುಲ್ ಆಫ್ ಕ್ರಿಶ್ಚಿಯನ್ಸ್ ಹೂ ಗಾಟ್ ಸಮಥಿಂಗ್ ಅಗೇನ್ಸ್ಟ್ ಮೀ,
ಭಾರತದಲ್ಲಿನ ಅನೇಕ ಕ್ರೈಸ್ತರು ನನ್ನ ವಿರುದ್ಧವಾಗಿ ಏನಾದರೂ ಒಂದನ್ನ ಇಟ್ಕೊಂಡಿದ್ದಾರೆ.
ಇಸ್ರೇಲ್ ವಾಸ್ ಫುಲ್ ಆಫ್ ಪೀಪಲ್ ಹೂ ಹ್ಯಾಡ್ ಸಮಥಿಂಗ್ ಅಗೇನ್ಸ್ಟ್ ಜೀಸಸ್,
ಇಸ್ರೇಲರು ಯೇಸುವಿನೊಟ್ಟಿಗೆ ವಿರೋಧವನ್ನ ಕಟ್ಟಿಕೊಂಡಿದ್ರು.
ಪೀಪಲ್ ಆರ್ ಅಗೇನ್ಸ್ಟ್ ಪಾಲ್ ಎವ್ರಿವೇರ್,
ಪೌಲನ ವಿರುದ್ಧವಾಗಿ ಜನರು ವಿರೋಧವನ್ನ ಕಟ್ಟಿಕೊಂಡಿದ್ರು ಎಲ್ಲಾ ಕಡೆ.
ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಟ್,
ನಾನು ಅದರ ಬಗ್ಗೆ ಮಾತನಾಡ್ತಿಲ್ಲ.
ಹ್ಯಾವ್ ಯು ಹರ್ಟ್ ಸಂಬಡಿ, ದಟ್ಸ್ ದ ಕ್ವೆಶ್ಚನ್.
ನೀವು ಯಾರಿಗಾದರೂ ನೋವನ್ನ ಪಡಿಸಿದ್ದೀರಾ, ಅದು ಮೊದಲ ಪ್ರಶ್ನೆ.
ನಾಟ್ ಹರ್ಟ್ ಸಂಬಡಿ ಬಿಕಾಸ್ ಯು ಪ್ರೀಚ್ ದ ವರ್ಡ್ ಆಫ್ ಗಾಡ್,
ನೀವು ದೇವರ ವಾಕ್ಯವನ್ನ ಬೋಧಿಸಿದ್ದಕ್ಕಾಗಿ ಅವರನ್ನ ನೋಯಿಸಿದಿರಿ ಅದು ಅಲ್ಲ.
ಬಟ್ in a selfish way you got angry with someone for something concerning yourself.
ಆದರೆ ನಿಮಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸ್ವಾರ್ಥತೆಯಿಂದ ಯಾರಾದರೊಟ್ಟಿಗೆ ಯಾವುದೋ ವಿಷಯಕ್ಕೆ ಕೋಪವನ್ನ ಮಾಡಿಕೊಂಡಿದ್ದೀರಿ ಅಂತ ಅಂದುಕೊಳ್ಳೋಣ.
What if you put money in the offering box? It's no better than putting it in the toilet and flushing it down.
ನೀವು ಕಾಣಿಕೆ ಡಬ್ಬಿಯಲ್ಲಿ ಆಗ ಹಣವನ್ನ ಹಾಕುವಾಗ ಅದು ಯಾವ ತರಪ್ಪ ಅಂದ್ರೆ ಶೌಚಾಲಯದಲ್ಲಿ ಹಣವನ್ನ ಹಾಕಿ ನೀರನ್ನ ಸುರಿದ ಪ್ರಕಾರ.
God will not accept it.
ದೇವರು ಅದನ್ನ ಒಪ್ಪಿಕೊಳ್ಳುವುದಿಲ್ಲ.
You pray, your prayer will not go beyond the roof.
ನೀವು ಪ್ರಾರ್ಥಿಸ್ತೀರಿ, ಆದರೆ ನಿಮ್ಮ ಪ್ರಾರ್ಥನೆಯು ಮೇಲ್ಛಾವಣಿಯನ್ನ ದಾಟಿ ಮುಂದಕ್ಕೆ ಹೋಗೋದಿಲ್ಲ.
You need to understand God's ways.
ನೀವು ದೇವರ ಮಾರ್ಗಗಳನ್ನ ಅರ್ಥ ಮಾಡಿಕೊಳ್ಳಬೇಕು.
In God's ways, God does not accept anything a person gives.
ದೇವರ ಮಾರ್ಗಗಳು ಏನಪ್ಪ ಅಂದ್ರೆ ದೇವರು ಏನನ್ನಾದರೂ ಮನುಷ್ಯನು ಕೊಡುವಾಗ
prayer, money, service, nothing,
ಪ್ರಾರ್ಥನೆ ಆಗಲಿ ಹಣವಾಗಲಿ ಅಥವಾ ಸೇವೆಯಾಗಲಿ ಅಥವಾ ಏನನ್ನೇ ಆಗಲಿ,
if his heart is not clear in his relationship with other people, that those whom he has hurt, he goes and asks forgiveness from.
ಇತರರ ವಿಷಯದೊಟ್ಟಿಗೆ ನಿಮ್ಮ ಹೃದಯವು ಶುದ್ಧತೆಯನ್ನ ಕಾಪಾಡಿಕೊಂಡಿಲ್ಲಪ್ಪ ಅಂದ್ರೆ ದೇವರು ಯಾವುದನ್ನು ಕೂಡ ನಿಮ್ಮಿಂದ ಒಪ್ಪಿಕೊಳ್ಳುವುದಿಲ್ಲ ಅಥವಾ ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ. ನೀವು ಯಾರಿಗಾದರೂ ನೋವನ್ನ ಪಡಿಸಿದ್ರೆ ಮೊದಲು ಹೋಗಿ ಅವರ ಬಳಿ ಕ್ಷಮೆಯನ್ನ ಕೇಳುವವರಾಗಬೇಕು.
Now if you go to that person and ask forgiveness and he says I'm not going to forgive you,
ನೀವು ಆ ವ್ಯಕ್ತಿ ಬಳಿಗೆ ಹೋಗಿ ಕ್ಷಮೆಯನ್ನ ಕೇಳುವಾಗ ಆ ವ್ಯಕ್ತಿ ಏನಾದರೂ ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ ಅಂತ ಹೇಳಿದ್ರೆ,
well, that's your responsibility is over.
ನಿಮ್ಮ ಜವಾಬ್ದಾರಿ ಮುಗಿತು ಅಲ್ಲಿಗೆ ಅಂತ ಅರ್ಥ.
Then it is between him and God.
ಅದು ನಂತರ ಆತನಿಗೆ ಮತ್ತು ದೇವರ ನಡುವೆ ಇರುವಂತದ್ದಷ್ಟೇ. ಈಗ
you ask forgiveness, your responsibility is over.
ನೀವು ಕ್ಷಮೆ ಕೇಳಿದ್ದೀರಿ, ನಿಮ್ಮ ಜವಾಬ್ದಾರಿ ಮುಗಿತೀಗ.
There are so much of dead works that are going on in Christendom.
ಕ್ರೈಸ್ತತ್ವದಲ್ಲಿ ಅನೇಕ ನಿರ್ಜೀವ ಕಾರ್ಯಗಳು ನಡೀತಾ ಇವೆ.
And if you want to go a higher level of dead works,
ನೀವು ನಿರ್ಜೀವ ಕಾರ್ಯಗಳ ಉನ್ನತ ಮಟ್ಟಕ್ಕೆ ಹೋಗೋದಾದ್ರೆ,
you know, this what I've explained to you of dead works is the kindergarten level.
ನಾನು ಈಗ ಏನು ನಿಮ್ಮೊಟ್ಟಿಗೆ ನಿರ್ಜೀವ ಕಾರ್ಯಗಳನ್ನು ವಿವರಿಸಿದ್ನಲ್ಲ ಅದೆಲ್ಲ ಒಂದು ಕಿಂಡರ್ ಗಾರ್ಡನ್ ಪಾಠಗಳಷ್ಟೇ.
As you go on with God, you discover dead works at a higher level and higher level and higher level. You can go all the way to PhD in the Christian life.
ನೀವು ದೇವರೊಟ್ಟಿಗೆ ನಡೆದ ಹಾಗೆಲ್ಲ ನೀವು ನಿರ್ಜೀವ ಕಾರ್ಯಗಳ ವಿಷಯವಾಗಿ ಬಹಳ ಉನ್ನತ ಮಟ್ಟದ ಅಂಶಗಳನ್ನ ಗ್ರಹಿಸಿಕೊಳ್ಳುತ್ತಾ ಹೋಗುತ್ತೀರಿ. ಅದು ಒಂದು ರೀತಿ ಕ್ರೈಸ್ತತ್ವದಲ್ಲಿ PhD ಮಟ್ಟವನ್ನ ತಲುಪಿದ ಹಾಗೆ.
Let me give you an example.
ನಾನು ನಿಮಗೆ ಉದಾಹರಣೆಯನ್ನ ಕೊಡಬಯಸುತ್ತೇನೆ.
Supposing You want to serve God unselfishly, sacrificially. You want to do something.
ಒಂದು ವೇಳೆ ನೀವು ದೇವರ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡಬೇಕೆಂದು ಬಯಸುತ್ತೀರಿ ಮತ್ತು ದೇವರಿಗಾಗಿ ಏನಾದರೂ ಒಂದನ್ನ ತ್ಯಾಗ ಪೂರ್ವಕವಾಗಿ ಮಾಡಬೇಕೆಂದು ಬಯಸುತ್ತೀರಿ.
And you don't spend time listening to God. You are busy serving him. It's a dead work.
ನೀವು ದೇವರಿಂದ ಸ್ವರವನ್ನ ಕೇಳಿಸಿಕೊಳ್ಳಲು ಸಮಯವನ್ನ ಕಳೆಯೋದಿಲ್ಲ. ದೇವರ ಸೇವೆ ಮಾಡುವುದರಲ್ಲಿ ಬಹಳ ಚಟುವಟಿಕೆಯಿಂದ ಬ್ಯುಸಿಯಿಂದ ಕೂಡಿರ್ತೀರಿ. ಆಗ ಅದು ನಿರ್ಜೀವ ಕಾರ್ಯವಾಗಿರುತ್ತದೆ.
And the classic example of that is in Luke chapter 10 verse 38 to 42 Martha.
ಅದಕ್ಕೆ ಸ್ಪಷ್ಟವಾದ ಉದಾಹರಣೆ ಯಾವುದಪ್ಪ ಅಂದ್ರೆ ಮಾರ್ಥಳ ಉದಾಹರಣೆ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನದಿಂದ 42ನೇ ವಚನದವರೆಗೆ ಅಲ್ಲಿ ಹೇಳಲ್ಪಟ್ಟಿದೆ.
ಬ್ಯುಸಿ. Who was she cooking food for? Not for herself.
ಯಾವಾಗಲೂ ಚಟುವಟಿಕೆಯಿಂದ ಕೂಡಿರುವಂತದ್ದು. ಆಕೆ ಯಾರಿಗೆ ಊಟವನ್ನು ತಯಾರಿಸುತ್ತಿದ್ದಳು? ತನಗಾಗಿ ಅಲ್ಲ.
She was sacrificing, making food for 13 people, Jesus and his 12 disciples.
ಆಕೆ ಬಹಳ ತ್ಯಾಗಪೂರ್ವಕವಾಗಿ ಮಾಡ್ತಾ ಇದ್ದಳು. ಯೇಸು ಸ್ವಾಮಿಗೆ ಮತ್ತು ಆತನ 12 ಜನ ಶಿಷ್ಯಂದರಿಗೆ ಆಕೆ ಅಡುಗೆ ತಯಾರಿಸುತ್ತಿದ್ದಳು. ಒಟ್ಟು 13 ಜನಕ್ಕೆ.
Sweating away in that hot kitchen.
ಆ ದಗೆ ಉಳ್ಳಂತ ಅಡುಗೆ ಮನೆಯಲ್ಲಿ ಬೆವರನ್ನ ಸುರಿಸಿ ಅಡುಗೆ ಮಾಡುತ್ತಿದ್ದಳು.
Working hard.
ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಳು.
Working hard, but inwardly having a complaint against Mary for not coming and helping her in the kitchen.
ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇದ್ದಳು. ಆದರೆ ಆಕೆ ಹೃದಯದಲ್ಲಿ ಅಂದ್ರೆ ಒಳಭಾಗದಲ್ಲಿ ಮರಿಯಳು ಬಂದು ಅಡುಗೆ ಮನೆಯಲ್ಲಿ ಸಹಾಯ ಮಾಡುತ್ತಿಲ್ಲ ಎಂಬ ದೂರು ಮರಿಯಳ ಮೇಲೆ ಇತ್ತು ಮಾರ್ಥಳಿಗೆ.
And she comes to Jesus and Jesus says, Martha.
ಆಕೆ ಬಂದು ಯೇಸುವಿಗೆ ಹೇಳ್ತಾಳೆ. ಆಗ ಯೇಸು ಹೇಳ್ತಾರೆ, ಮಾರ್ಥಳೆ,
let me paraphrase his words.
ಈ ಒಂದು ವಚನಗಳನ್ನ ವಿಸ್ತರಿಸಿ ಹೇಳ ಬಯಸುತ್ತೇನೆ.
ಯು ಥಿಂಕ್ ಐ ವಾಂಟ್ ಆಲ್ ಯುವರ್ ಫುಡ್?
ನೀನು ತಯಾರಿಸುವಂತ ಅಡುಗೆ ಎಲ್ಲ ನನಗೆ ಬೇಕು ಅಂತ ನೀನು ನೆನೆಸುತ್ತೀಯ?
ಯು ಥಿಂಕ್ ಐ ಆಮ್ ಇಂಪ್ರೆಸ್ ವಿತ್ ಆಲ್ ಯುವರ್ ಸ್ಯಾಕ್ರಿಫಿಷಿಯಲ್ ಸರ್ವಿಸ್? ನಾಟ್ ಅಟ್ ಆಲ್. Not at all.
ನೀನು ತ್ಯಾಗಪೂರ್ವಕವಾಗಿ ಏನು ಸೇವೆ ಮಾಡ್ತಾ ಇದೆಯಲ್ಲ ಅದು ನನ್ನ ಮೆಚ್ಚಿಸತ್ತೆ ಅಂತ ಅನ್ಕೊಂಡಿದೀಯಾ? ಖಂಡಿತವಾಗಿ ಇಲ್ಲ, ಖಂಡಿತವಾಗಿ ಇಲ್ಲ ಅಂತ ಯೇಸು ಹೇಳ್ತಾರೆ.
ಯು ಥಿಂಕ್ ಐ ಆಮ್ ಅನ್ಗ್ರೇಟ್ಫುಲ್ ಟು ಯು ಫಾರ್ ನಾಟ್ being thankful for all the work you're doing for me in the kitchen? I don't want that work.
Aduge maniyalli ninu maduva ella kelasakku nanu krutagnata nagillada karana nanu ninage agourva toruttene endu ninu bhavisuttiya? ನನಗೆ ಆ ಕೆಲಸ ಬೇಡ.
ಐ ಡೋಂಟ್ ವಾಂಟ್ ಆಲ್ ಯುವರ್ ಸರ್ವಿಸ್ ಫಾರ್ ಮೀ.
ನೀನು ನನಗಾಗಿ ಮಾಡುವಂತ ಯಾವ ಸೇವೆಯೂ ಕೂಡ ನನಗೆ ಬೇಕಾಗಿಲ್ಲ.
ಮೇರಿ,
ಮರಿಯಳು,
has known what is the one thing that is needful.
ಅವಶ್ಯವಾದದ್ದು ಒಂದೇ ಒಂದು ಎಂದು ತಿಳಿದಿದ್ದಾಳೆ.
Luke 10:42. One thing is needful.
Luka 10:42. ಅವಶ್ಯವಾದದ್ದು ಒಂದೇ.
Sit at my feet and listen to me.
ನನ್ನ ಪಾದಗಳ ಬಳಿಯಲ್ಲಿ ಕುಳಿತು ನನ್ನ ವಾಕ್ಯವನ್ನ ಕೇಳು.
And then do what I tell you.
ನಂತರ ನಾನು ನಿನಗೆ ಏನೆಲ್ಲ ಮಾಡು ಅಂತ ಹೇಳ್ತೇನಲ್ಲ ಅದನ್ನು ಮಾಡು ಸಾಕು.
That's a higher level of dead works.
ಅದು ನಿರ್ಜೀವ ಕಾರ್ಯದ ಉನ್ನತ ಮಟ್ಟವಾಗಿದೆ.
I'll give you an example.
ನಾನು ನಿಮಗೆ ಒಂದು ಉದಾಹರಣೆ ಕೊಡ ಬಯಸುತ್ತೇನೆ.
Supposing you're employed in an office and your first day you're going to work.
ನೀವು ಒಂದು ಕಚೇರಿಯಲ್ಲಿ ನೌಕರರಾಗಿರ್ತೀರಿ. ಮೊದಲ ದಿನ ಕಚೇರಿ ಕೆಲಸಕ್ಕೆ ತೆರಳುತ್ತೀರಿ.
You got a contract and you got selected for the job and you go to the office.
ನೀವು ಗುತ್ತಿಗೆ ಪಡೆದುಕೊಂಡ ನೌಕರರಾಗಿರ್ತೀರಿ. ಕಚೇರಿ ಕೆಲಸಕ್ಕೆ ನೇಮಕಗೊಂಡಿರ್ತೀರಿ. ಕೆಲಸ ಮಾಡಲು ಕಚೇರಿಗೆ ತೆರಳುತ್ತೀರಿ.
And as soon as you go to the office, you begin to do whatever you feel like doing.
ನೀವು ಕಚೇರಿಗೆ ಹೋದ ದಿನವೇ ನಿಮಗೆ ಏನೇನೆಲ್ಲ ಅನ್ಸತ್ತಲ್ಲ ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀರಾ ಕೆಲಸನ?
Go to this table and pick up some file and start dealing with that and go somewhere else and do this, that and the other.
ಆ ಫೈಲ್ ತಗೊಳ್ಳೋದು, ಈ ಫೈಲ್ ತಗೊಳ್ಳೋದು, ಎಲ್ಲೋ ಹೋಗೋದು, ಅದನ್ನ ಮಾಡೋದು, ಇದನ್ನ ಮಾಡೋದು, ಈ ರೀತಿ ಎಲ್ಲ ಮಾಡ್ತೀರಾ?
And you don't go to the boss and say, what do you want me to do?
ನೀವು ನಿಮ್ಮ ಯಜಮಾನನ ಬಳಿಗೆ ಹೋಗಿ ಕೇಳೋದಿಲ್ಲ ಏನ್ ಮಾಡ್ಬೇಕು ನಾನು ಅಂತ.
You'll be sacked in one day.
ಆ ರೀತಿ ಮಾಡುವಾಗ ನೀವು ಒಂದೇ ದಿನದಲ್ಲಿ ಕೆಲಸದಿಂದ ತೆಗೆಯಲ್ಪಡ್ತೀರಿ.
What do? You go to the office and say, what do you want me to do?
ನೀವು ಏನ್ ಮಾಡ್ತೀರಿ? ನೀವು ಕಚೇರಿಗೆ ಹೋದ ತಕ್ಷಣ ಏನ್ ಮಾಡಬೇಕು ಅಂತ ಕೇಳ್ತೀರಿ ನಿಮ್ಮ ಯಜಮಾನನ ಬಳಿ.
That's what Mary did.
ಅದನ್ನೇ ಮರಿಯಳು ಮಾಡಿದ್ದಲ್ಲಿ.
If you had a maid servant working in your house,
ನಿಮ್ಮ ಮನೆಯಲ್ಲಿ ಒಬ್ಬ ಕೆಲಸದವರು ಇರ್ತಾರೆ ಅಂತ ಅಂದ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ.
And she never asked you what she's supposed to do, just went around doing all types of things.
ಆಕೆ ಕೇಳೋದಿಲ್ಲ ನಿಮ್ಮನ್ನ ಏನ್ ಮಾಡಬೇಕು ಅಂತ. ತನಗೆ ಏನ್ ಬೇಕೋ ಅದನ್ನ ಮಾಡಿಕೊಂಡು ಹೋಗ್ತಿರ್ತಾಳೆ ಅಂತ ಅಂದ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ
you wouldn't keep her for long.
ನೀವು ಆಕೆಯನ್ನ ಬಹಳ ದಿನಗಳ ಮಟ್ಟಿಗೇನು ಇಟ್ಕೊಳ್ಳಲ್ಲ. ಆಗ
1 Corinthians 4:2 in the Living Bible says,
ಒಂದು ಕೊರಿಂಥ 4:2 ವಚನದಲ್ಲಿ ಲಿವಿಂಗ್ ಬೈಬಲ್ ಅನುವಾದ ಈ ರೀತಿ ಹೇಳುತ್ತೆ.
The most important thing about a servant is that he does just what his master tells him to.
ಸೇವಕನ ಅಂದ್ರೆ ದಾಸನ ಪ್ರಮುಖವಾದ ಸಂಗತಿ ಯಾವ್ದಪ್ಪ ಅಂದ್ರೆ ಆ ಸೇವಕನು ತನ್ನ ಯಜಮಾನನು ಹೇಳುವಂತದ್ದನ್ನು ಮಾತ್ರ ಮಾಡುತ್ತಾನಷ್ಟೇ.
That's how Jesus lived his life.
ಯೇಸು ಸ್ವಾಮಿಯು ಆ ರೀತಿಯಾಗಿ ಜೀವಿಸಿದರು.
He listened. Father, what do you want me to do?
ಯೇಸು ಸ್ವಾಮಿಯು ಕೇಳಿಸಿಕೊಂಡ್ರು, ತಂದೆಯೇ ನಾನು ಏನು ಮಾಡಬೇಕು ಅಂತ ನೀವು ಬಯಸುತ್ತೀರಿ ಅಂತ ಕೇಳಿದರು.
You read a great example of that at the end of Luke chapter 4.
ಲೂಕ ನಾಲ್ಕನೇ ಅಧ್ಯಾಯದ ಕಡೆಯ ಭಾಗದಲ್ಲಿ ನೀವು ಈ ಒಂದು ಅದ್ಭುತವಾದಂತಹ ಉದಾಹರಣೆಯನ್ನು ಓದಿಕೊಳ್ಳುತ್ತೀರಿ.
Where there was a great revival going on, so many people getting healed through his ministry.
ದೊಡ್ಡ ಉಜ್ಜೀವನ ಅಲ್ಲಿ ಆಗ್ತಾ ಇರುತ್ತೆ, ಅನೇಕರು ಆತನ ಸೇವೆಯಿಂದ ಗುಣಮುಖರಾಗ್ತಿರ್ತಾರೆ.
Everybody wanted him there.
ಪ್ರತಿಯೊಬ್ಬರಿಗೂ ಕೂಡ ಕ್ರಿಸ್ತನು ಅಲ್ಲೇ ಇರಬೇಕು ಅಂತ ಬಯಕೆಯು ಇರುತ್ತದೆ.
ಬಟ್ ಬಿಫೋರ್ ಹಿ ಮೆಟ್ ದೆಮ್ ಹಿ ಹ್ಯಾಡ್ ಆಲ್ರೆಡಿ ಮೆಟ್ ದ ಫಾದರ್ ಇನ್ ದ ಮಾರ್ನಿಂಗ್.
ಬೆಳಗಿನ ಸಮಯದಲ್ಲಿ ಯೇಸು ಸ್ವಾಮಿ ಆ ಜನರನ್ನ ಸಂಧಿಸುವ ಮೊದಲೇ ತಂದೆಯನ್ನ ಸಂಧಿಸಿ ಬಂದಿರುತ್ತಾರೆ.
ದ ಫಾದರ್ ಹ್ಯಾಡ್ ಟೋಲ್ಡ್ ಹಿಮ್ ಗೋ ಸಮ್‌ವೇರ್ ಎಲ್ಸ್.
ಆಗ ತಂದೆಯು ಯೇಸು ಸ್ವಾಮಿ ಹೇಳಿರುತ್ತಾರೆ ಬೇರೆ ಕಡೆ ಹೊರಡು ಅಂತ.
ಸೊ ವೆನ್ ದ ಪೀಪಲ್ ಪ್ರೆಷರೈಸ್ಡ್ ಹಿಮ್, ಯು ಗಾಟ್ ಟು ಸ್ಟೇ ಹಿಯರ್ ಲಾರ್ಡ್, ಇಟ್ಸ್ ಅ ಗ್ರೇಟ್ ರಿವೈವಲ್ ಗೋಯಿಂಗ್ ಆನ್.
ಜನರು ಯೇಸು ಸ್ವಾಮಿಯನ್ನ ಬಹಳ ಒತ್ತಾಯ ಪಡಿಸುತ್ತಾರೆ, ಕರ್ತರೆ ನೀವು ಇಲ್ಲೇ ಉಳಿದುಕೊಳ್ಳಿರಿ ಅಂತ, ಯಾಕಂದ್ರೆ ಅಲ್ಲಿ ದೊಡ್ಡ ಉಜ್ಜೀವನಗಳು ನಡೀತಾ ಇರುತ್ತೆ.
I have to go somewhere else.
ಕರ್ತರು ಹೇಳುತ್ತಾರೆ ಇಲ್ಲ, ನಾನು ಬೇರೆ ಕಡೆ ಹೋಗಬೇಕಾಗಿದೆ ಅಂತ.
If you can yield to the pressure of human beings without listening to the voice of God,
ನೀವು ತಂದೆಯ ಸ್ವರವನ್ನ ಕೇಳಿಸಿಕೊಳ್ಳದೆ ಜನರ ಒತ್ತಡಕ್ಕೆ ನೀವು ಮಣಿಯುವುದಾದ್ರೆ,
all that you do for God will be a dead work.
ನೀವು ಆಗ ಕರ್ತನಿಗಾಗಿ ಮಾಡುವಂತ ಅನೇಕ ಕಾರ್ಯಗಳು ನಿರ್ಜೀವ ಕಾರ್ಯಗಳಾಗ್ಬಿಡ್ತವೆ, ಅಂದ್ರೆ ಸತ್ತಂತ ಕಾರ್ಯಗಳಾಗ್ಬಿಡ್ತವೆ.
I faced a lot of that in my life.
ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ಅನೇಕ ಎದುರಿಸಿದ್ದೇನೆ.
Lot of people pressurize me to go here, do this, do that, do the other thing. Well, I say sorry.
ಅನೇಕರು ನನಗೆ ಒತ್ತಾಯ ಪಡಿಸಿದ್ರು, ಇದನ್ ಮಾಡು, ಅದನ್ ಮಾಡು, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು ಅಂತ. ನಾನು ಹೇಳದೆ ಇಲ್ಲ, ನನ್ನ ಕ್ಷಮಿಸಿರಿ ಅಂತಂದೆ.
I'll do what God tells me to do.
ದೇವರು ನನಗೆ ಏನನ್ನ ಮಾಡು ಅಂತ ಹೇಳ್ತಾರಲ್ಲ, ಅಷ್ಟನ್ನ ನಾನು ಮಾಡ್ತೀನಿ ಅಂತಂದೆ.
I mean, you can think I'm unreasonable or proud, or you can think whatever you like.
ನೀವು ಅಂದ್ಕೋಬಹುದು ನಾನು ಗರ್ವಿ ಅಥವಾ ಬಹಳ ತರ್ಕಬದ್ಧ ಮನುಷ್ಯ ಅಂತೆಲ್ಲ, ನಿಮಗೆ ಏನ್ ಬೇಕೋ ಅದನ್ನ ಅಂದುಕೊಳ್ಳ್ರಿ ಅಂತ ನಾನು ಹೇಳಿದೆ. ದೇವರು ನನಗೆ ಏನನ್ನು ಮಾಡಲು ಹೇಳ್ತಾರಲ್ಲ ಅಷ್ಟನ್ನ ನಾನು ಮಾಡ್ತೇನೆ ಅಂತ ಹೇಳಿದೆ ಅವರಿಗೆ. ದೇವರು ಎಲ್ಲಿಗೆ ಹೋಗು ಅಂತ ಹೇಳ್ತಾರಲ್ಲ ಅಲ್ಲಿ ಹೋಗ್ತೇನೆ ನಾನು.
And I've seen the result of that in the last 35 years.
ಕಳೆದ 35 ವರ್ಷದಲ್ಲಿ ನಾನು ಅದರ ಫಲಿತಾಂಶವನ್ನ ನೋಡ್ತೇನೆ ನಾನು.
ಆಫ್ ನಾಟ್ ಲಿಸ್ನಿಂಗ್ ಟು ದಿ ಅಡ್ವೈಸ್ ಆಫ್ ಮೆನ್ ಆಸ್ ಟು ವೇರ್ ಟು ಗೋ ಅಂಡ್ ವೇರ್ ನಾಟ್ ಟು ಗೋ.
ಮನುಷ್ಯನಿಂದ ನಾನು ಸಲಹೆ ಪಡೆದುಕೊಳ್ಳಲಿಲ್ಲ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬಾರದು ಅನ್ನುವಂತ ವಿಷಯದಲ್ಲಿ.
ಅಂಡ್ ಐ ಹ್ಯಾವ್ ಸೀನ್ ದಿ ಬ್ಲೆಸ್ಡ್ನೆಸ್ ಇನ್ ದಿ ಲಾಸ್ಟ್ 35 ಇಯರ್ಸ್ ಆಫ್ ಗೋಯಿಂಗ್ ಓನ್ಲಿ ವೇರ್ ಗಾಡ್ ಟೆಲ್ಸ್ ಮೀ ಟು ಗೋ.
ದೇವರು ನನಗೆ ಎಲ್ಲಿ ಹೋಗು ಅಂತ ಹೇಳಿದ್ರಲ್ಲ ಅಲ್ಲಿಗೆ ಹೋಗುವಂತದ್ದರಲ್ಲಿ ಬಹಳ ಆಶೀರ್ವಾದದಾಯಕ ಫಲಿತಾಂಶವನ್ನ ನಾನು ನೋಡಿದೆ.
ಐ ವಿಲ್ ಟೆಲ್ ಯು ದಿಸ್. That's how Jesus lived.
ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ಯೇಸು ಸ್ವಾಮಿಯು ಆ ರೀತಿಯಾಗಿಯೇ ಜೀವಿಸಿದರು.
These are God's ways.
ಇದು ದೇವರ ಮಾರ್ಗಗಳು.
God's ways are not just run around doing something for God.
ದೇವರಿಗಾಗಿ ಏನಾದರೂ ಒಂದು ತುರ್ತಾಗಿ ಹೋಗಿ ಮಾಡುವಂತದ್ದು ದೇವರ ಮಾರ್ಗವಲ್ಲ.
Jesus taught us to pray, Father, thy will be done on earth as it is done in heaven.
ಯೇಸು ಸ್ವಾಮಿಯು ನಮಗೆ ಈ ರೀತಿ ಪ್ರಾರ್ಥನೆ ಮಾಡುವಂತೆ ಕಲಿಸಿದ್ರು, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿದ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಅಂತ.
How is God's work done in heaven?
ಪರಲೋಕದಲ್ಲಿ ದೇವರ ಕಾರ್ಯಗಳು ಹೇಗೆ ನೆರವೇರಿದವು?
The angels don't go around doing something for God.
ದೂತರು ಏನೋ ಒಂದನ್ನ ಹೋಗಿ ದೇವರಿಗಾಗಿ ತಮಗೆ ಅನಿಸಿದ್ದನ್ನ ಮಾಡಿಕೊಂಡು ಕೊಡೋದಿಲ್ಲ ಅಲ್ಲಿ.
You know, people sometimes tell others, new people, why don't you do something for God?
ಜನರು ಕೆಲವೊಮ್ಮೆ ಇತರರಿಗೆ ಈ ರೀತಿ ಹೇಳ್ತಾರೆ, ಯಾಕೆ ನೀವು ದೇವರಿಗಾಗಿ ಹೋಗಿ ಈ ರೀತಿಯಾಗಿ ಏನಾದರೂ ಮಾಡಬಾರದು ಅಂತ.
Can you imagine Michael telling Gabriel, why don't you go and do something for God?
ಮೀಕನು ಗಬ್ರಿಯೇಲನಿಗೆ ಈ ರೀತಿ ಹೇಳಿರುವಂತದ್ದನ್ನ ಕಲ್ಪಿಸಿಕೊಳ್ತೀರಾ, ಯಾಕೆ ನೀನು ಹೋಗಿ ದೇವರಿಗಾಗಿ ಏನಾದರೂ ಮಾಡಬಹುದಲ್ಲ ಅಂತ.
No, heaven is not like that.
ಇಲ್ಲ, ಪರಲೋಕವು ಆ ರೀತಿಯಾಗಿಲ್ಲ.
They wait on God.
ಅವರು ಕರ್ತನನ್ನ ನಿರೀಕ್ಷಿಸುವರಾಗಿರ್ತಾರೆ, ಅಂದ್ರೆ ಆತನಿಗಾಗಿ ಕಾಯ್ದುಕೊಳ್ಳುತ್ತಾರೆ.
They do what many Christians don't do.
ಅನೇಕ ಕ್ರೈಸ್ತರು ಏನು ಮಾಡೋದಿಲ್ವಲ್ಲ ಅದನ್ನ ಮಾಡ್ತಾರೆ ಅವರು.
Waiting on the Lord.
ಅವರು ಕರ್ತನನ್ನ ನಿರೀಕ್ಷಿಸುತ್ತಾರೆ, ಅಂದ್ರೆ ಕರ್ತನು ಏನು ಹೇಳುತ್ತಾನೋ ಅದಕ್ಕೆ ಕಾಯುತ್ತಾರೆ.
Those who wait upon the Lord shall exchange their strength, Isaiah 40:31.
ಕರ್ತನನ್ನು ನಿರೀಕ್ಷಿಸುವವರು ಅಂದರೆ ಕರ್ತನಿಗಾಗಿ ಕಾಯುವವರು ತಮ್ಮ ಬಲವನ್ನ ವಿನಿಮಯ ಮಾಡಿಕೊಳ್ಳುತ್ತಾರೆ. ಯೆಶಾಯ 40:31.
They shall mount up with wings like eagles.
ಅವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನ ಏರುವರು.
ವೈಲ್ ಅದರ್ ಪೀಪಲ್ ಆರ್ ಜಸ್ಟ್ ಟ್ರೈಂಗ್ ಟು ಕ್ಲೈಂಬ್ ದಟ್ ಮೌಂಟೇನ್,
ಬೇರೆ ಇತರರು ಬೆಟ್ಟವನ್ನ ಏರಲು ಪ್ರಯತ್ನ ಮಾಡ್ತಿರ್ತಾರೆ.
ದೋಸ್ ವೇಟ್ ಆನ್ ದ ಲಾರ್ಡ್ ಫ್ಲೈ ಓವರ್ ದ ಮೌಂಟೇನ್ ಲೈಕ್ ಅನ್ ಈಗಲ್ ಅಂಡ್ ಗೋ ಟು ದೇರ್ ಡೆಸ್ಟಿನೇಷನ್.
ಕರ್ತನನ್ನ ನಿರೀಕ್ಷಿಸುವವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನ ಹತ್ತುತ್ತಾರೆ ಮತ್ತು ತಲುಪಬೇಕಾದ ಸ್ಥಳವನ್ನ ಬಹಳ ಬೇಗ ಸುಲಭವಾಗಿ ತಲುಪುತ್ತಾರೆ.
100 times quicker than these people who are climbing up the mountain.
ಯಾರು ಈ ಬೆಟ್ಟವನ್ನ ಏರ್ತಿರ್ತಾರಲ್ಲ ಅವರಿಗಿಂತ 100 times ವೇಗವಾಗಿ ಹೋಗಿ ಬೆಟ್ಟವನ್ನ ಏರುತ್ತಾರೆ.
It's much better to wait on the Lord and listen to what he has to say. They shall mount up with wings like eagles.
ಕರ್ತನು ಹೇಳುವಂತದ್ದಕ್ಕೆ ನಿರೀಕ್ಷಿಸಿ ಕಾಯುವುದು ಒಳ್ಳೆಯದು. ಅಂತವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನ ಏರಿಬಿಡುತ್ತಾರೆ.
Are you mounting up with wings like eagles and crossing mountains, or are you walking over that mountain?
ನೀವು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನ ದಾಟಿ ಹೋಗ್ತಾ ಇದ್ದೀರಾ ಅಥವಾ ಬೆಟ್ಟದ ಮೇಲೆ ಕೇವಲ ನಡೆದುಕೊಂಡು ಹೋಗುವರಾಗಿದ್ದೀರಾ?
When you wait on the Lord and listen to him, that's how Jesus was.
ನೀವು ಕರ್ತನಿಗಾಗಿ ಕಾಯ್ದುಕೊಂಡು ಆತನಿಂದ ಕೇಳಿಸಿಕೊಳ್ಳುವುದಾದ್ರೆ ಯೇಸು ಸ್ವಾಮಿಯು ಕೂಡ ಅದೇ ರೀತಿ ಮಾಡಿದರು.
I mean, see a classic example of that.
ಇದರ ಒಂದು ಬಹಳ ಸ್ಪಷ್ಟವಾದಂತ ಉದಾಹರಣೆಯನ್ನ ನೋಡ್ರಿ ನೀವು.
The devil tells him, turn the stones into bread.
ಸೈತಾನನು ಯೇಸುವಿಗೆ ಹೇಳ್ತಾನೆ ಆ ಒಂದು ಕಲ್ಲನ್ನ ರೊಟ್ಟಿಯನ್ನಾಗಿ ಮಾರ್ಪಡಿಸಿ ತಿನ್ನುವಂತ.
And he says, I mean, if he had used his reason.
ಒಂದು ವೇಳೆ ಯೇಸು ಸ್ವಾಮಿಯು ತಮ್ಮ ತರ್ಕವನ್ನ ಉಪಯೋಗಿಸಿ ಬಿಟ್ಟಿದ್ರೆ,
he would have said, yeah, reason says I'm hungry.
ತರ್ಕ ಹೇಳುತ್ತೆ ಹೌದು ನಾನು ಹಸಿವೆಗೊಂಡಿದ್ದೇನೆ.
I haven't eaten for 40 days.
ನಾನು 40 days ಊಟ ಕೂಡ ಮಾಡಿಲ್ಲ.
There's no sin in eating bread.
ರೊಟ್ಟಿಯನ್ನ ತಿನ್ನುವಂತದರಲ್ಲಿ ಪಾಪವೇನೂ ಇಲ್ಲ.
God has given me power.
ದೇವರು ನನಗೆ ಬಲವನ್ನ ಕೊಟ್ಟಿದ್ದಾರೆ ಅಥವಾ ಅಧಿಕಾರವನ್ನ ಕೊಟ್ಟಿದ್ದಾರೆ.
I've been anointed 40 days ago.
40 days ಹಿಂದೆ ನಾನು ಅಭಿಷೇಕಗೊಂಡೆ.
I have the power to turn stones into bread.
ಆ ಕಲ್ಲನ್ನ ರೊಟ್ಟಿಯನ್ನಾಗಿ ಮಾರ್ಪಡಿಸುವಂತ ಬಲ ಮತ್ತು ಅಧಿಕಾರ ನನಗಿದೆ.
I'm not cheating anybody. I'm not stealing anybody else's bread.
ನಾನು ಯಾರದೋ ರೊಟ್ಟಿಯನ್ನ ಕದಿತಾ ಇಲ್ಲ, ನಾನು ವಂಚಿಸುತ್ತಿಲ್ಲ ಕೂಡ.
These are just rocks. There are hundreds of rocks here. One rock disappearing and becoming bread won't make any difference.
ಇದು ಕೇವಲ ಕಲ್ಲು ಅಥವಾ ಬಂಡೆ. ಇಲ್ಲಿ 100 ಕಲ್ಲು ಬಂಡೆಗಳಿವೆ, ಅದರಲ್ಲಿ ಒಂದು ಕಾಣದೆ ಹೋಗ್ಬಿಟ್ರೆ ಏನು ಅಂತ ವ್ಯತ್ಯಾಸ ತರೋದಿಲ್ಲ.
Let me turn these stones into bread and satisfy me.
ಈ ಕಲ್ಲನ್ನ ರೊಟ್ಟಿಯನ್ನಾಗಿ ಮಾರ್ಪಡಿಸಿಕೊಂಡು ನನ್ನ ಹಸುವೆಯನ್ನ ತೃಪ್ತಿಗೊಳಿಸೋಣ ಅಂತ ತರ್ಕ ಹೇಳುತ್ತದೆ.
I'm sure my father will be quite happy with my using my power like that.
ನನ್ನ ಅಧಿಕಾರ ಅಥವಾ ಬಲವನ್ನ ಈ ರೀತಿಯಾಗಿ ಉಪಯೋಗಿಸಿಕೊಳ್ಳುವಾಗ ನನ್ನ ತಂದೆಯು ನಿಶ್ಚಯವಾಗಿ ಸಂತೋಷ ಪಡುತ್ತಾರೆ ಎಂದು ತರ್ಕ ಹೇಳುತ್ತದೆ.
ಜೀಸಸ್ ಡಿಡ್ ನಾಟ್ ಡೂ ಇಟ್.
ಯೇಸು ಸ್ವಾಮಿ ಅದನ್ನು ಮಾಡಲಿಲ್ಲ.
ಹಿ ಡಿಡ್ ನಾಟ್ ಲಿವ್ ಬೈ ರೀಸನ್.
ಅವರು ತರ್ಕದ ಆಧಾರದ ಮೇಲೆ ಜೀವಿಸಲಿಲ್ಲ.
ಹಿ ಟೋಲ್ಡ್ ದಿ ಡೆವಿಲ್.
ಯೇಸು ಸೈತಾನನಿಗೆ ಈ ರೀತಿ ಹೇಳ್ತಾರೆ,
ಸಾರಿ, ಐ ಹ್ಯಾವಂಟ್ ಹರ್ಡ್ ಎನಿ ವರ್ಡ್ ಫ್ರಮ್ ಮೈ ಫಾದರ್ to turn the stones into bread.
ಕಲ್ಲನ್ನ ರೊಟ್ಟಿಯನ್ನಾಗಿ ಮಾರ್ಪಡಿಸುವಂತೆ ನನ್ನ ತಂದೆ ನನಗೇನು ಹೇಳಲಿಲ್ಲ ಅಂತ ಹೇಳ್ತಾರೆ.
He tells me I'll do it, but I haven't heard any word from him.
ನನ್ನ ತಂದೆ ನನಗೆ ಹೇಳಿದ್ರೆ ನಾನು ಖಂಡಿತ ಮಾಡ್ತೇನೆ, ಆದರೆ ನಾನು ನನ್ನ ತಂದೆಯಿಂದ ಆ ರೀತಿಯ ಕೇಳಿಸಿಕೊಂಡಿಲ್ಲ ಅಂತ ಯೇಸು ಸೈತಾನನಿಗೆ ಹೇಳಿದರು.
So even though my reason says it's okay, I'm not cheating anybody, I'm not deceiving anyone.
ನನ್ನ ತರ್ಕ ಈ ರೀತಿ ಹೇಳುವಾಗ ಪರವಾಗಿಲ್ಲ, ನಾನೇನು ವಂಚಿಸುತ್ತಿಲ್ಲ ಅಥವಾ ಮೋಸಪಡಿಸುತ್ತಿಲ್ಲ ಯಾರನ್ನು.
I'm not stealing and I need it. All these things are true, but my father has not told me to do it.
ನಾನು ಕದಿಯುತ್ತಿಲ್ಲ, ಇದು ನನಗೆ ಅವಶ್ಯಕವಾಗಿದೆ, ಇವೆಲ್ಲ ಸತ್ಯ ಇದ್ದರೂ ಕೂಡ ನನ್ನ ತಂದೆ ನನಗೆ ಹೇಳಲಿಲ್ಲ ಈ ರೀತಿ ಮಾಡುವಂತೆ.
How many Christians live like that?
ಎಷ್ಟು ಜನ ಕ್ರೈಸ್ತರು ಈ ರೀತಿಯಾಗಿ ಜೀವಿಸುತ್ತಾರೆ?
Most Christians live by I need it and if I don't cheat anybody I'm not stealing, I go ahead and do it. I don't need to wait for God to tell me.
ಅನೇಕ ಕ್ರೈಸ್ತರು ಈ ರೀತಿಯಾಗಿ ಹೇಳಿ ಜೀವಿಸುತ್ತಾರೆ, ನನಗೆ ಇದರ ಅವಶ್ಯಕತೆ ಇದೆ, ನಾನೇನು ಕದಿಯುತ್ತಿಲ್ಲ, ನಾನೇನು ಯಾರನ್ನು ವಂಚಿಸುತ್ತಿಲ್ಲ, ಕರ್ತನು ನನಗಾಗಿ ಹೇಳುವಂತದ್ದನ್ನ ನಾನು ಕಾಯೋ ಅವಶ್ಯಕತೆ ಇಲ್ಲ, ನಾನು ಹೋಗಿ ಮುಂದಾಗಿ ಮಾಡ್ತೀನಿ ಅಂತ ಹೇಳುವವರಾಗಿರ್ತಾರೆ.
Well, I agree. That is the kindergarten level. When you're in kindergarten, you don't wait for such things.
ನಾನು ಒಪ್ಪುತ್ತೇನೆ, ಇವೆಲ್ಲ ಒಂದು ರೀತಿ ಕಿಂಡರ್ ಗಾರ್ಡನ್ ಮಟ್ಟದ್ದಾಗಿದೆ. ನೀವು ಕಿಂಡರ್ ಗಾರ್ಡನ್ ಅಥವಾ ನರ್ಸರಿ ಆಗಿದ್ರೆ ಇಂತಹ ಸಂಗತಿಗಳಿಗೆ ಕಾಯೋ ಅವಶ್ಯಕತೆ ಇಲ್ಲ.
But when you go on with the Lord, you do come to the place where you really want God to lead you in everything.
ನೀವು ದೇವರೊಟ್ಟಿಗೆ ನಡೆದ ಹಾಗೆ ನೀವು ಈ ರೀತಿಯ ಒಂದು ಸ್ಥಾನಕ್ಕೆ ಬರ್ತೀರಿ, ಕರ್ತನೇ ಪ್ರತಿಯೊಂದಕ್ಕೂ ನನಗೆ ಮುನ್ನಡೆಸಬೇಕು ಎಂಬಂತ ಸ್ಥಿತಿಗೆ.
Why didn't Jesus go for a vacation to Rome?
ಯಾಕೆ ಯೇಸು ಸ್ವಾಮಿಯು ವಿರಾಮಕ್ಕಾಗಿ ರೋಮ್ಗೆ ತೆರಳಲಿಲ್ಲ?
Is there anything wrong in a believer having a vacation?
ವಿಶ್ವಾಸಿಯು ವಿರಾಮಕ್ಕಾಗಿ ಅಲ್ಲಿ ಇಲ್ಲಿ ತೆರಳುವಂತದ್ದು ತಪ್ಪ ಹಾಗಾದ್ರೆ?
I mean, Jesus could have used a reason why I've been slogging away for one whole year.
Yesu Swamiyu tamma swanta tarkavanna upayogisi ee reeti helabodagittu nanu ondu varsha avishrantateyinda bahalashtu dudugu bittiddene.
Day and night, many sleepless nights, serving. I need a little break.
Hagalu ratri nidre illade kaledu bittiddene, seve madiddene, nanagiga swalpa vishranti athava virama bekagide.
I think I'll take a break and go to Rome.
Nanu swalpa viramavanna tegedukondu Rome ge hogona.
I won't sin. Do you think Jesus would have sinned if he had gone to Rome?
Neevu nenastira Yesu Swami ondu vele enadru Rome ge hogidre papa aagtittu anta?
No, never. He wouldn't have sinned anywhere in the world.
Illa kandita illa Yesu Swami ee lokadalli elle iddru kuda athava elle hodru papa anta aagtirilla adu.
Why didn't he go to Rome for a vacation just to relax as a servant of God who's exhausted?
Obba devara sevakanagi avishrantateyinda dudidu bahalashtu sustadaga yaaki Yesu Swami vishranti gendu Rome ge teralalilla?
I'll tell you why. The father never told him.
ನಾನು ನಿಮಗೆ ಹೇಳ್ತೀನಿ ಯಾಕೆ ಅಂತ ತಂದೆಯು ಯೇಸು ಸ್ವಾಮಿಗೆ ಆ ರೀತಿ ಹೋಗು ಅಂತ ಹೇಳಿರಲಿಲ್ಲ ಅದಕ್ಕಾಗಿ.
He would not have sinned by going to Rome, but he'd have missed God's will.
ಒಂದು ವೇಳೆ ಯೇಸು ರೋಮ್ಗೆ ಹೋಗಿದ್ರೆ ಅದು ಪಾಪ ಮಾಡಿದಂಗೆ ಆಗ್ತಿರಲಿಲ್ಲ ಆದರೆ ದೇವರ ಚಿತ್ತವನ್ನ ಯೇಸು ತಪ್ಪಿಸಿಕೊಂಡು ಬಿಡುತ್ತಿದ್ರು.
And perhaps instead of staying 3.5 years on earth, he'd have had to stay 4 years to complete the job.
ಅವರು ತಮ್ಮ ಕೆಲಸವನ್ನ ಪೂರೈಸಲು ಇಹಲೋಕದಲ್ಲಿ 3.5 ವರ್ಷ ಇರುವ ಬದಲಾಗಿ 4 ವರ್ಷಗಳ ಕಾಲ ಇರಬೇಕಾಗಿರಬೇಕಿತ್ತೇನು ಆಗ.
How long does it take to go through school? 12 years?
ಶಾಲೆಗಳ ಮುಖಾಂತರ ಹೋಗಲು ಎಷ್ಟು ವರ್ಷ ಹಿಡಿತಿತ್ತು? 12 ವರ್ಷನ?
It can take 15 years also, you know that.
ನಿಮಗೆ ಗೊತ್ತಿದೆ 15 ವರ್ಷ ಬೇಕಾದ್ರೂ ಹಿಡಿಯಬಹುದಾಗಿರುತ್ತೆ.
ಇಟ್ ಕ್ಯಾನ್ ಟೇಕ್ 20 ಇಯರ್ಸ್.
ಅದು 20 ವರ್ಷ ಬೇಕಾದ್ರೂ ಹಿಡಿಯಬಹುದಾಗಿರುತ್ತೆ.
ಐ ನೋ ಪೀಪಲ್ ಹೂ ಗಾನ್ ಟು ಮೆಡಿಕಲ್ ಸ್ಕೂಲ್ ವಿಚ್ ಶುಡ್ ಫಿನಿಶ್ ಇನ್ 5 ಇಯರ್ಸ್ ಅಂಡ್ ಟೇಕ್ 10 ಇಯರ್ಸ್ ಟು ಗೋ ಥ್ರೂ ಮೆಡಿಕಲ್ ಸ್ಕೂಲ್.
ವೈದ್ಯಕೀಯ ಪಾಠಶಾಲೆಯನ್ನ ಹಾದು ಹೋಗಲು 5 ವರ್ಷ ಬೇಕಾಗಿರುತ್ತೆ ಆದ್ರೆ ಕಾರಣಾಂತರಗಳಿಂದ 10 ವರ್ಷಕ್ಕೆ ಎಳೆದುಕೊಂಡು ಹೋಗ್ಬಿಡುತ್ತದೆ.
ಗಾಡ್ ಇಸ್ ಅಲಾಟೆಡ್ ಅ ಜಾಬ್ ಫಾರ್ ಯು ಇನ್ ಅ ಸರ್ಟನ್ ಅಮೌಂಟ್ ಆಫ್ ಟೈಮ್ ಯು ಕ್ಯಾನ್ ಟೇಕ್ 10 ಟೈಮ್ಸ್ ದಟ್ ಟೈಮ್.
ದೇವರು ನಿಮಗೆ ಒಂದು ಕೆಲಸವನ್ನ ಪೂರೈಸಲು ಒಂದು ನಿಶ್ಚಿತ ಸಮಯ ನಿಗದಿ ಮಾಡಿರ್ತಾರೆ ಆದರೆ ಅದಕ್ಕಿಂತ 10 ಪಟ್ಟು ನೀವು ಸಮಯ ತೆಗೆದುಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ.
ಬಿಕಾಸ್ Sometimes you just do a lot of other things which are not sinful.
ಯಾಕಂದ್ರೆ ಪಾಪ ವಿಲ್ಲದಂತ ಇನ್ನು ಕೆಲವು ಅನೇಕ ಸಂಗತಿಗಳನ್ನ ನೀವು ಮಾಡುವವರಾಗ್ಬಿಡ್ತೀರಿ.
But you feel like doing it.
ಆದರೆ ನಿಮಗೆ ಅನ್ಸುತ್ತೆ ಮಾಡಬೇಕು ಅಂತ.
There are a lot of dead works in Christendom.
ಕ್ರೈಸ್ತತ್ವದಲ್ಲಿ ಅನೇಕ ನಿರ್ಜೀವ ಕಾರ್ಯಗಳು ತುಂಬಿ ಹೋಗಿವೆ.
But you may say, oh boy, then my life will be full of tension.
ಆಗ ನೀವು ಹೇಳಬಹುದು, ಓ ನನ್ನ ಜೀವಿತ ಪೂರ್ತಿ ಒತ್ತಡದಿಂದ ಕೂಡಿರುತ್ತೆ ಹಾಗಾದ್ರೆ ಅಂತ.
No, it won't.
ಇಲ್ಲ, ಆ ರೀತಿಯಾಗಿರಲ್ಲ.
Do you think Jesus' life was full of tension? That was the most relaxed life any human being ever lived on this earth.
ನೀವು ನೆನೆಸ್ತೀರ ಯೇಸು ಸ್ವಾಮಿಯ ಜೀವಿತವು ಬಹಳ ಒತ್ತಡದಿಂದ ತುಂಬಿತ್ತು ಅಂತ? ಖಂಡಿತ ಇಲ್ಲ. ಯಾವುದೇ ವ್ಯಕ್ತಿಯು ಅನುಭವಿಸದೆ ಇರುವಂತ ಒಂದು ವಿಶ್ರಾಂತಿದಾಯಕ ಜೀವಿತವಾಗಿತ್ತು.
ಟೆನ್ಷನ್ ಕಮ್ಸ್ ಟು ಯು ಬಿಕಾಸ್ ಯು ಡೂ ಯುವರ್ ಓನ್ ಥಿಂಗ್.
ನಿಮಗೆ ಬೇಕಾದ ಸಂಗತಿಗಳನ್ನ ನೀವು ಮಾಡ್ತಿರಲ್ಲ ಅದಕ್ಕಾಗಿ ನಿಮಗೆ ಒತ್ತಡವು ಹೇರಿ ಬರುತ್ತದೆ.
ಐ ಕ್ಯಾನ್ ಟೆಲ್ ಯು ಮೈ ಲೈಫ್ ಇಸ್ ನಾಟ್ ಟೆನ್ಸ್.
ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ನನ್ನ ಜೀವಿತವು ಒತ್ತಡದಿಂದ ತುಂಬಿಲ್ಲ.
ನೋ,
ಖಂಡಿತ ಇಲ್ಲ.
ಇಫ್ ಯು ಲಿಸನ್ ಟು ಗಾಡ್ ಯುವರ್ ಲೈಫ್ ವಿಲ್ ನಾಟ್ ಬಿ ಟೆನ್ಸ್.
ನೀವು ದೇವರಿಂದ ಕೇಳಿಸಿಕೊಳ್ಳುವವರಾದ್ರೆ ನಿಮ್ಮ ಜೀವಿತವು ಒತ್ತಡದಿಂದ ತುಂಬಿರುವುದಿಲ್ಲ.
When you listen to God, you come to rest.
ನೀವು ದೇವರಿಂದ ಕೇಳಿಸಿಕೊಳ್ಳುವಾಗ ನೀವು ಒಂದು ವಿಶ್ರಾಂತಿದಾಯಕ ಜೀವಿತಕ್ಕೆ ಬರ್ತೀರಿ.
God's voice always brings rest, not tension.
ದೇವರ ಸ್ವರವು ಯಾವಾಗಲೂ ನಮಗೆ ವಿಶ್ರಾಂತಿಯನ್ನ ತರುತ್ತದೆ ಹೊರತು ಒತ್ತಡವನ್ನಲ್ಲ.
The reason I'm mentioning all this is In Jesus I see God's ways, the way he did it.
ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಯೇಸುವಿನಲ್ಲಿ ನಾನು ದೇವರ ಮಾರ್ಗವನ್ನ ನೋಡಿದ್ದೇನೆ, ಆತನು ಮಾಡಿದಂತ ರೀತಿಗಳು.
But for that to happen in us, he has to break us.
ನಮ್ಮಲ್ಲಿ ಅದು ಆಗಬೇಕಪ್ಪ ಅಂದ್ರೆ ಆತನು ನಮ್ಮನ್ನ ಮೊದಲು ಮುರಿಯಬೇಕು.
You know, one of the first things that you read about Jesus after he grew to the age of 30 was his going to the baptism.
Yesu Swami 30ne vayasige baruvaga modala sangati neevu oduvudenappa andre avaru deeksha snanakke terulutiddru.
And we heard about it yesterday too.
Navu adana ninne kuda kelisukondvi.
Jesus could have reasoned and said, I don't need to be baptized.
Yesu Swami tamma tarkavanna upayogisi helabodagittu, nanage deeksha snanada avashyakate illa anta.
John the Baptist publicly saying, I preach a baptism of repentance.
ನಾನೇಕನಾದ ಯೋಹಾನನು ಬಹಿರಂಗವಾಗಿ ಹೇಳುತ್ತಿದ್ದನು, ನಾನು ಮಾನಸಾಂತರದ ದೀಕ್ಷಾಸ್ಥಾನದ ಕುರಿತಾಗಿ ಬೋಧಿಸುತ್ತಿದ್ದೇನೆ ಅಂತ.
He called it a baptism of repentance.
ಆತನು ಮಾನಸಾಂತರದ ದೀಕ್ಷಾ ಸ್ನಾನ ಎಂಬುದಾಗಿ ಕರೆದನು.
What did Jesus have to repent of in 30 years? Not a single sin.
ಯೇಸು ಸ್ವಾಮಿ ಯಾವುದರಿಂದ ಹಾಗಾದ್ರೆ ಮಾನಸಾಂತರ ಪಡಬೇಕಾಗಿತ್ತು? ತಮ್ಮ 30 ವರ್ಷದ ಜೀವಿತಾವಧಿಯಲ್ಲಿ ಪಾಪನೇ ಇರಲಿಲ್ಲ.
He had nothing to repent of. Why did he need that baptism?
ಯೇಸು ಸ್ವಾಮಿಯು ಮಾನಸಾಂತರ ಪಡಬೇಕಾಗಿ ಇರಲಿಲ್ಲ, ಯಾವುದೂ ಕೂಡ ಇರಲಿಲ್ಲ. ಹಾಗಾದ್ರೆ ಏನಕ್ಕಾಗಿ ದೀಕ್ಷಾ ಸ್ನಾನ ಪಡೆದುಕೊಳ್ಳಲು ಹೋಗಿದ್ರಲ್ಲಿ?
There was no need. He could have used his reason and said, if I stand in that line.
ಅವರಿಗೆ ಅವಶ್ಯಕತೆ ಇರಲಿಲ್ಲ. ಅವರ ತರ್ಕ ಈ ರೀತಿಯ ಕೆಲಸ ಮಾಡಬಹುದಾಗಿತ್ತು, ನಾನೇನಾದ್ರೂ ಹೋಗಿ ಆ ಜನರ ಸಾಲಿನಲ್ಲಿ ನಿಂತ್ಕೊಂಡಾಗ
people waiting to get baptized, people will think, So perhaps there is some secret sin in his life also.
ಜನರು ಆ ಒಂದು ದೀಕ್ಷಾ ಸ್ನಾನಕ್ಕಾಗಿ ಕಾಯ್ದುಕೊಂಡು ನಿಂತಿರುವಾಗ ಯೋಚಿಸಬಹುದಾಗಿತ್ತು ಯೇಸು ಸ್ವಾಮಿ ಕುರಿತಾಗಿ, ಓ ಯೇಸುವಿನಲ್ಲಿ ಒಂದು ರಹಸ್ಯ ಪಾಪವಿರಬಹುದು, ಅದಕ್ಕಾಗಿ ಬಂದಿದ್ದಾರೆ ಅಂತ.
ಐ ಡೋಂಟ್ ವಾಂಟ್ ಪೀಪಲ್ ಟು ಮಿಸ್ ಅಂಡರ್ಸ್ಟ್ಯಾಂಡ್ ಮೀ, ಸೊ ಐ ವಿಲ್ ನಾಟ್ ಸ್ಟ್ಯಾಂಡ್ ಇನ್ ದಟ್ ಲೈನ್.
ಜನರು ನನ್ನ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಜನರ ಸಾಲಿನಲ್ಲಿ ನಿಲ್ಲೋದಿಲ್ಲ ಅಂತ ಯೇಸು ಸ್ವಾಮಿಯ ತರ್ಕ ಹೇಳುತ್ತಿತ್ತು.
ಹಿ ನೆವರ್ ಯೂಸ್ಡ್ ಹಿಸ್ ರೀಸನ್.
ಯೇಸು ಸ್ವಾಮಿಯು ಎಂದಿಗೂ ತಮ್ಮ ತರ್ಕವನ್ನು ಉಪಯೋಗಿಸಲಿಲ್ಲ.
ದ ಫಾದರ್ ಸೆಡ್, Go and get baptized.
ತಂದೆಯು ಹೇಳಿದ್ರು, ಹೋಗಿ ದೀಕ್ಷಾ ಸ್ನಾನ ಪಡಿಸಿಕೋ ಅಂತ.
ಫಾದರ್, ಹೂ ಶಾಲ್ ಐ ಬಿ ಬ್ಯಾಪ್ಟೈಸ್ಡ್ ಬೈ?
ತಂದೆಯೇ, ನಾನು ಯಾರಿಂದ ದೀಕ್ಷಾ ಸ್ನಾನ ಪಡೆದುಕೊಳ್ಳಬೇಕು?
ಸಂಬಡಿ ಲೆಸ್ ಹೋಲಿಯರ್ ದನ್ ಯು, ಜಾನ್ ದ ಬ್ಯಾಪ್ಟಿಸ್ಟ್.
ನಿನಗಿಂತ ಕಡಿಮೆ ಪವಿತ್ರತೆಯನ್ನ ಹೊಂದಿದಂತ ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು ಅಂತ ತಂದೆಯು ಯೇಸುವಿಗೆ ಹೇಳಿದರು.
ಲೆಸ್ ಹೋಲಿಯರ್ ದನ್ ಮೀ? He's going to baptize me?
ನನಗಿಂತ ಕಡಿಮೆ ಪವಿತ್ರತೆ ಉಳ್ಳವನು ನನಗೆ ದೀಕ್ಷಾ ಸ್ನಾನ ಕೊಡುತ್ತಾನ?
Why not I just go into a tub or something and baptize myself, because there's nobody holier than me on the earth.
ಯಾಕೆ ನಾನಾಗೆ ಒಂದು ಟಬ್ ಅಲ್ಲಿ ಹೋಗಿ ದೀಕ್ಷಾ ಸ್ನಾನ ನನಗೆ ನಾನು ತೆಗೆದುಕೊಳ್ಳಬಾರದು? ನನಗಿಂತ ಪವಿತ್ರರು ಈ ಲೋಕದಲ್ಲಿ ಯಾರೂ ಇಲ್ಲ.
No. Humble yourself.
ಇಲ್ಲ, ನಿನ್ನನ್ನ ನೀನು ತಗ್ಗಿಸಿಕೋ.
Go and be baptized by somebody who is Not even 1% as holy as you.
ನೀನು ಇದ್ದ ಪವಿತ್ರತೆಗೆ ಶೇಕಡ 1% ಪವಿತ್ರತೆ ಇಲ್ಲದೆ ಇರುವವನ ಕಡೆಯಿಂದ ದೀಕ್ಷಾ ಸ್ನಾನ ತೆಗೆದುಕೋ ಅಂತ ತಂದೆಯು ಹೇಳಿದ್ರು ಯೇಸುವಿಗೆ.
And he comes to John the Baptist. John the Baptist says, Boy, I need to be baptized from you. No, Jesus says.
ಯೇಸು ಸ್ವಾಮಿಯು ಸ್ನಾನಿಕನಾದ ಯೋಹಾನನ ಬಳಿಗೆ ಬರ್ತಾರೆ. ಸ್ನಾನಿಕನಾದ ಯೋಹಾನನ್ ಹೇಳ್ತಾನೆ, ನಾನು ನಿಮ್ಮಿಂದ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು ಅಂತ. ಯೇಸು ಹೇಳ್ತಾರೆ, ಇಲ್ಲ ಇಲ್ಲ, ಹಾಗಲ್ಲ.
I have to fulfill all righteousness.
ನಾನು ಎಲ್ಲ ನೀತಿಯನ್ನ ಪೂರೈಸಬೇಕಾಗಿದೆ, ಅಂದರೆ ನೆರವೇರಿಸಬೇಕಾಗಿದೆ.
For him, righteousness was obeying the Father, not his reason.
ಯೇಸು ಸ್ವಾಮಿಗೆ ನೀತಿ ಪೂರೈಸೋದು ಅಂತಂದ್ರೆ ತನ್ನ ತಂದೆಗೆ ವಿಧೇಯನಾಗುವಂತದ್ದಾಗಿತ್ತೆ ಹೊರತು ತರ್ಕವನ್ನ ಉಪಯೋಗಿಸುವಂತದ್ದು ಅಲ್ಲ.
He never lived by reason.
ಯೇಸು ಸ್ವಾಮಿಯು ತಮ್ಮ ತರ್ಕದಿಂದ ಬದುಕಲಿಲ್ಲ ಅಥವಾ ಜೀವಿಸಲಿಲ್ಲ.
You know, from the time of our childhood, We've been taught to live by reason.
Nama chikkandina samayadindalo kuda naavu nama tarkadinda jeevisabeku emba bhavaneyalli bandiruttave.
And in many matters that is right.
Aneka vishayagalalli adu sarine.
Many earthly things it's right to use our reason.
Nama tarkavanna upayogisalu aneka bhautika sangatigalu sarine irtave.
I'm not saying we shouldn't.
Nan helta illa adirbarada riti anta.
But when we get born again and are filled with the Holy Spirit, you want to understand God's ways?
Navu hosadagi huttidaga mattu pavitraatmaninda tumbisalpattaga neevu devara margagalannu artha madikollabekagutade.
The Holy Spirit must now guide our reason.
ಪವಿತ್ರಾತ್ಮನು ಈಗ ನಮ್ಮ ತರ್ಕವನ್ನ ಮಾರ್ಗದರ್ಶಿಸಬೇಕು, ಅಂದರೆ ಮುನ್ನಡೆಸಬೇಕು.
Till now, reason was the lord of the house.
ಇಲ್ಲಿವರೆಗೂ ತರ್ಕವು ಈ ಮನೆಯ ಕರ್ತನಾಗಿತ್ತು.
But when we are filled with the Holy Spirit, the Holy Spirit becomes lord.
ನಾವು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ ಪವಿತ್ರಾತ್ಮನು ಕರ್ತನಾಗುತ್ತಾನೆ.
And reason, we don't eliminate reason. Reason becomes like the wife.
ತರ್ಕವು ತರ್ಕವನ್ನ ನಾವು ಒಂದೇ ಸಲಕ್ಕೆ ತೆಗೆದು ಹಾಕುವುದಿಲ್ಲ, ಆದರೆ ತರ್ಕವು ಹೆಂಡತಿ ರೀತಿಯಲ್ಲಿ ಆಗುತ್ತದೆ.
And the Holy Spirit is like the husband.
ಪವಿತ್ರಾತ್ಮನು ಗಂಡನ ರೀತಿಯಲ್ಲಿ ಆಗುತ್ತಾನೆ.
Is a wife a very useful person to have?
ಹೆಂಡತಿಯು ಬಹಳ ಉಪಯುಕ್ತ ವ್ಯಕ್ತಿ.
Yes or no? I say yes.
ಹೌದು ಇಲ್ವೋ? ನಾನ್ ಹೇಳ್ತೀನಿ ಹೌದು ಅಂತ.
But not if she becomes the head of the house. No.
ಆದ್ರೆ ಆ ಒಂದು ಮನೆಯ ಕುಟುಂಬದ ತಲೆಯಾಗಿರುವುದಿಲ್ಲ. ಇಲ್ಲ.
Then you have a problem.
ಇಲ್ಲ ಅಂದ್ರೆ ಸಮಸ್ಯೆ ಎದುರಾಗ್ಬಿಡುತ್ತೆ.
Because God never made a woman to be a head.
ದೇವರು ಯಾವತ್ತೂ ಸ್ತ್ರೀಯನ್ನ ತಲೆಯನ್ನಾಗಿ ನೇಮಕ ಮಾಡಿಲ್ಲ.
And God never made our reason and our mind to be the head.
ದೇವರು ನಮ್ಮ ತರ್ಕವನ್ನಾಗಲಿ ಅಥವಾ ನಮ್ಮ ಮನಸ್ಸನ್ನಾಗಲಿ ತಲೆಯನ್ನಾಗಿ ಮಾಡಿಲ್ಲ.
Doesn't mean we shoot the wife.
ಅದರ ಅರ್ಥ ಹೆಂಡತಿಯನ್ನ ಎಸೆಯುವಂತದ್ದು ಅಲ್ಲ.
We don't shoot our reason. There are some people who say, leave your mind blank.
ನಮ್ಮ ತರ್ಕವನ್ನ ನಾವು ಆ ರೀತಿಯಾಗಿ ಎಸೆಯುವಂತಾಗಿರಬಾರದು. ಕೆಲವರು ಹೇಳುತ್ತಾರೆ, ನಿಮ್ಮ ಮನಸ್ಸನ್ನ ಬಹಳ ಖಾಲಿಯನ್ನಾಗಿ ಇಟ್ಕೋ ಅಂತ.
That's not Christianity.
ಅದು ಕ್ರೈಸ್ತತ್ವ ಅಲ್ಲ.
That's yoga. Meditation. Leave your mind blank.
ಅದು ಯೋಗ, ಧ್ಯಾನ ಮಾಡುವಂತದ್ದು, ನಮ್ಮ ಮನಸ್ಸನ್ನ ಖಾಲಿಯನ್ನಾಗಿ ಇಟ್ಕೊಳ್ಳುವಂತದ್ದು.
I don't leave my mind blank when I meditate. The devil will come in.
ನಾನು ಧ್ಯಾನ ಮಾಡುವಾಗ ಮನಸ್ಸನ್ನ ಖಾಲಿಯನ್ನಾಗಿ ಇಟ್ಕೊಳ್ಳೋದಿಲ್ಲ, ಇಲ್ಲ ಅಂದ್ರೆ ಸೈತಾನನು ಬಂದು ಬಿಡ್ತಾನೆ.
I meditate on God's word.
ನಾನು ದೇವರ ವಾಕ್ಯವನ್ನ ಧ್ಯಾನಿಸುವನಾಗ್ತೇನೆ.
I use my reason, but under the guidance of the Holy Spirit.
ನಾನು ತರ್ಕವನ್ನ ಉಪಯೋಗಿಸುತ್ತೇನೆ, ಆದರೆ ಪವಿತ್ರಾತ್ಮನ ಆ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಮಾತ್ರ.
That's the wonderful thing about the new covenant. They could not have it in the Old Testament.
ಹೊಸ ಒಡಂಬಡಿಕೆಯಲ್ಲಿ ಇದೊಂದು ಅದ್ಭುತಕರವಾದಂತಹ ಸಂಗತಿ. ಹಳೆ ಒಡಂಬಡಿಕೆಯಲ್ಲಿನ ಜನರು ಇದನ್ನು ಹೊಂದಿಕೊಂಡಿರಲಿಲ್ಲ ಈ ರೀತಿಯಾಗಿ.
You see, the mistakes that people made in the Old Testament was all because of reason.
ಹಳೆ ಒಡಂಬಡಿಕೆಯಲ್ಲಿ ಜನರು ಏನೆಲ್ಲ ತಪ್ಪು ಮಾಡಿದ್ರಲ್ಲ, ಅದಕ್ಕೆಲ್ಲ ಮೂಲ ಕಾರಣ ಅವರು ತರ್ಕವನ್ನ ಉಪಯೋಗಿಸಿದ್ದೇ ಆಗಿದೆ.
I told you about Abraham.
ನಾನು ಅಬ್ರಹಾಮನ ಕುರಿತಾಗಿ ನಿಮಗೆ ಹೇಳಿದೆ.
He came to Canaan. And there was a famine there. He used his reason and said, what shall I do? I heard there's food in Egypt. Let me go there.
Atanu kananige bartane alli bargala eduragirutte. Atanu tana tarkavana upayogisi ee riti yochana martane. Egyptadalli oota siguvudarinda nanu allige hogtane anta tirmana martane.
And he goes there and brings Hagar.
Atanu allige hogi Hagaralanna kare tartane.
And that's the cause of sin and problems right until today.
Ade moola karana illiyevaregu papa mattu samasyegalige.
Because of the son he got through Hagar.
Hagarala mukantara atanu magananu padedukondiddakkagi.
But that's because he used his reason.
Adu yakandre atanu tana tarkavanna upayogisiddakkagi.
It was a small step just going to Egypt.
Adu atanu ondu sanna hejje ittiddakkagi adu Egyptakke teralliddu.
But look at the consequences that have lasted for 4000 years.
4000 varshagaligagi edurisidanta parinamagalanna nodri neevu.
Do you know how many people you can mess up when you try to live by reason when God tells you to do something else?
Devaru nimage eno ondanna maduvanta helidaga neevu nimma tarkavanna upayogisuvudarinda eshto janaranna haalu maduttiri anta nimge gottidena?
Now God has not told you anything. Okay.
Devaru nimage eno helilla andre ಸರಿ ಪರವಾಗಿಲ್ಲ.
But here God had told him, go to Canaan.
ಆದರೆ ದೇವರು ಆತನಿಗೆ ಹೇಳಿದರೆ ಕಾನಾನಿಗೆ ಹೋಗು ಅಂತ.
As if God did not know that there was going to be a famine there.
ಒಂದು ವೇಳೆ ಅಲ್ಲಿ ಬರಗಾಲ ಇರುತ್ತೆ ಅಂತ ದೇವರಿಗೆ ತಿಳಿದು ಬಂದಿಲ್ಲ ಅಂತ ಅಂದ್ಕೊಳ್ಳೋಣ.
We can't blame Abraham because he didn't have a Bible, he didn't have the Holy Spirit. We've got much more and we do the same thing.
ಆಗ ನಾವು ಅಬ್ರಹಾಮನಿಗೆ ದೂಷಿಸಲಿಕ್ಕೆ ಆಗ್ತಿರಲಿಲ್ಲ, ಯಾಕಂದ್ರೆ ಆತನ ಬಳಿ ಬೈಬಲ್ ಇರಲಿಲ್ಲ, ಪವಿತ್ರಾತ್ಮನು ಇರಲಿಲ್ಲ. ಆದರೆ ನಾವು ಹೆಚ್ಚಾಗಿ ಹೊಂದಿದ್ದೇವೆ, ಆದರೂ ಅದನ್ನೇ ಮಾಡ್ತೀವಿ.
When these things are written for our instruction.
ಇವೆಲ್ಲ ನಮ್ಮ ಕಲಿಕೆಗಾಗಿ ಬರೆಯಲ್ಪಟ್ಟಿವೆ.
Why did Jesus say words like this?
ಯಾಕೆ ಯೇಸು ಸ್ವಾಮಿಯು ಈ ರೀತಿಯ ಮಾತನ್ನ ಹೇಳಿದ್ದಾರೆ?
This is God's ways, John chapter 5.
ಇದು ದೇವರ ಮಾರ್ಗಗಳು, ಯೋಹಾನ 5ನೇ ಅಧ್ಯಾಯ.
See what he said in John chapter 5.
ಯೇಸು ಯೋಹಾನ 5ನೇ ಅಧ್ಯಾಯದಲ್ಲಿ ಏನಂತ ಹೇಳಿದ್ದಾರೆ ನೋಡ್ರಿ ಇಲ್ಲಿ.
He says in verse 19, truly I say to you.
ಹತ್ತೊಂಬತ್ತನೇ ವಚನದಲ್ಲಿ ಯೇಸು ಈ ರೀತಿಯಾಗಿ ಹೇಳುತ್ತಾರೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ.
The meaning is the son cannot independently do anything.
ಇದರ ಅರ್ಥ ಏನಪ್ಪ ಅಂದ್ರೆ ಮಗನು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲಾರನು ಎಂಬುದಾಗಿ.
Only what he sees the father doing.
ತಂದೆಯು ಮಾಡುವುದನ್ನ ಕಂಡು ಮಗನೂ ಸಹ ಹಾಗೆಯೇ ಮಾಡುತ್ತಾನೆ ಎಂಬುದಾಗಿ ಇಲ್ಲಿ ಹೇಳುತ್ತೆ.
Whatever the father does, I do.
ತಂದೆಯು ಮಾಡುವುದನ್ನೆಲ್ಲ ನಾನು ಮಾಡುತ್ತೇನೆ.
So he is listening to his father all the time and whatever the father tells him to do, I do.
Yesu swamiyu tandeyinda satatavagi kelisukolta idru, tandeyu enennella heltaro adanella nanu martini endu yesu helidaru.
And he goes on to say that in verse 30, I do nothing on my own initiative.
30ನೇ ವಚನ, ನನ್ನಷ್ಟಕ್ಕೆ ನಾನೇ ಏನನ್ನು ಮಾಡಲಾರೆನು ಎಂಬುದಾಗಿ ಯೇಸು ಹೇಳುತ್ತಾರಲ್ಲಿ.
That means when I'm thinking of doing something, I wait on the Lord.
ಅದರರ್ಥ ನಾನು ಏನನ್ನಾದರೂ ಮಾಡುವಂತೆ ಯೋಚಿಸುವಾಗ ಕರ್ತನಿಗಾಗಿ ಕಾದುಕೊಂಡಿರುತ್ತೇನೆ ಅಥವಾ ನಿರೀಕ್ಷಿಸುತ್ತೇನೆ ಎಂದು ಅರ್ಥ ಅಲ್ಲಿ.
I wait on the Father. Father, shall I do this?
ತಂದೆಗಾಗಿ ನಾನು ಕಾದುಕೊಂಡಿರುತ್ತೇನೆ, ತಂದೆಯೇ ನಾನು ಇದನ್ನು ಮಾಡಬಹುದಾ?
And you feel in your spirit, okay.
ನಿಮ್ಮ ಆತ್ಮದಲ್ಲಿ ಅದು ಸರಿ ಅಂತ ಅನ್ಸುತ್ತೆ.
That's why clever people pray very little.
ಅದಕ್ಕಾಗಿ ಬುದ್ಧಿವಂತ ಜನರು ಬಹಳ ಕಡಿಮೆ ಪ್ರಾರ್ಥನೆ ಮಾಡ್ತಾರೆ.
I've noticed something as I've observed Christians. I mean, God has given me the privilege of working among very educated PhDs and doctors and engineers.
ಕ್ರೈಸ್ತತ್ವದಲ್ಲಿ ನಾನು ಒಂದು ಗಮನಿಸಿದ್ದೇನೆ, ದೇವರು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿದಂತವರು ಮತ್ತು PhD ಮಾಡಿದಂತವರೊಟ್ಟಿಗೆ ಕೆಲಸವನ್ನ ನಿರ್ವಹಿಸುವಂತ ಅವಕಾಶವನ್ನು ದೇವರು ಮಾಡಿಕೊಟ್ಟಿದ್ದಾರೆ.
And also among totally illiterate people who can't even read the Bible.
ಸತ್ಯವೇದವನ್ನು ಓದಲು ಅಶಕ್ತರಾದಂತಹ ಅವಿದ್ಯಾವಂತರೊಟ್ಟಿಗೂ ಕೂಡ ಕಾರ್ಯನಿರ್ವಹಿಸಲು ದೇವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
God has given me the privilege of working among the whole range of highly educated to totally uneducated, and I've seen one thing.
ದೇವರು ನನಗೆ ಅವಿದ್ಯಾವಂತರೊಟ್ಟಿಗೆ ಮತ್ತು ಉನ್ನತ ಮಟ್ಟದ ವಿದ್ಯಾವಂತರೊಟ್ಟಿಗೆ ಕೆಲಸ ಮಾಡುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ನಾನು ಒಂದು ಸಂಗತಿಯನ್ನ ಗಮನಿಸಿದ್ದೇನೆ.
The cleverer you are, the less you pray.
ನೀವು ಎಷ್ಟು ಬುದ್ಧಿವಂತರಾಗಿರುತ್ತೀರೋ ಅಷ್ಟು ಕಡಿಮೆ ಪ್ರಾರ್ಥನೆಯನ್ನ ಮಾಡುವವರಾಗಿರ್ತೀರಿ.
Because you don't need, you're so clever, why do you need to ask God about everything?
ಯಾಕಂದ್ರೆ ನೀವು ಬುದ್ಧಿವಂತರಾಗಿರುವುದರಿಂದ ದೇವರ ಬಳಿ ಎಲ್ಲವನ್ನೂ ಕೇಳುವ ಅವಶ್ಯಕತೆ ಇಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಇರ್ತೀರಿ ನೀವು.
Whereas the people are not so clever, they don't argue about why should you pray, what will happen if I pray. They don't have any so many arguments.
ಬುದ್ಧಿವಂತರಲ್ಲದೆ ಇರುವಂತವರು ನೀನು ಯಾಕೆ ಪ್ರಾರ್ಥನೆ ಮಾಡ್ತೀಯ, ಪ್ರಾರ್ಥನೆ ಮಾಡೋದ್ರಿಂದ ಏನಾಗುತ್ತೆ ಅನ್ನುವಂತ ವಿಷಯದಲ್ಲಿ ವಾಗ್ವಾದಕ್ಕೆ ಇಳಿಯುವುದಿಲ್ಲ ಅವರು.
They just read that Jesus said pray, so they pray.
ಅವರು ಯೇಸು ಸ್ವಾಮಿ ಹೇಳಿದಂತೆ ಮಾಡ್ತಾರೆ, ಪ್ರಾರ್ಥನೆ ಮಾಡುವಂತ ಯೇಸು ಹೇಳಿದರೆ ಅವರು ಅಷ್ಟನ್ನು ಮಾಡ್ತಾರಷ್ಟೇ.
And they get answers.
ಅವರು ಉತ್ತರಗಳನ್ನ ಪಡೆದುಕೊಳ್ಳುತ್ತಾರೆ.
They get revelation on scripture which PhDs don't get.
PhD ಮಾಡಿದಂತವರು ಏನು ಪಡೆದುಕೊಳ್ಳಲು ಆಗೋದಿಲ್ಲಲ್ಲ, ಇವರುಗಳು ವಚನದ ಮುಖಾಂತರ ಪ್ರಕಟಣೆಗಳನ್ನು ದೊರಕಿಸಿಕೊಳ್ಳುತ್ತಾರೆ.
Why is that?
ಯಾಕದು?
I mean, I've been amazed as I've observed people in our churches.
ನಮ್ಮ ಸಭೆಗಳಲ್ಲಿ ಜನರನ್ನು ನಾನು ಗಮನಿಸುವಾಗ ನನಗೆ ಬಹಳ ಆಶ್ಚರ್ಯ ಅನಿಸುತ್ತೆ.
How is it so many extremely intelligent, clever people don't seem to get any revelation from scripture?
ಎಷ್ಟೋ ಜನ ಬುದ್ಧಿವಂತರು ಮತ್ತು ಚಾಣಾಕ್ಷರು ಸತ್ಯವೇದದ ವಚನಗಳ ವಿಷಯದಲ್ಲಿ ಪ್ರಕಟಣೆಗಳನ್ನು ದೊರಕಿಸಿಕೊಳ್ಳುವುದಿಲ್ಲ.
When I hear them share their as boring as anything,
ನಾನು ಅವರಿಂದ ಕೇಳಿಸಿಕೊಳ್ಳುವಾಗ, ಅವರು ಹಂಚಿಕೊಳ್ಳುವಾಗ ಬಹಳಷ್ಟು ಬೇಸರ ಅನಿಸುತ್ತಿರುತ್ತದೆ ನನಗೆ.
And then I hear some guy who can't even speak English properly, who doesn't know a word of English, he gets up and there's a revelation in it. How is that?
English ಮಾತನಾಡಲು ಬರದಂತ ವ್ಯಕ್ತಿ ಹಂಚಿಕೊಳ್ಳಲು ಪ್ರಾರಂಭಿಸಿದಾಗ ಅದರಲ್ಲಿ ಪ್ರಕಟಣೆ ಇರುವಂತದ್ದನ್ನ ನಾನು ಗಮನಿಸಿದ್ದೇನೆ. ಅದು ಹೇಗದು?
Does God have partiality? No.
ಹಾಗಾದ್ರೆ ದೇವರು ಪಕ್ಷಪಾತಿನ? ಖಂಡಿತ ಇಲ್ಲ.
One is more aware of his weakness. That's why.
ಆತನು ತನ್ನ ಬಲಹೀನತೆಯ ವಿಷಯವಾಗಿ ಅರಿವನ್ನ ಹೊಂದಿರ್ತಾನೆ. ಅದಕ್ಕಾಗಿ
Moses, the Bible says, was one of a brilliant man at the age of 40.
ಸತ್ಯವೇದದಲ್ಲಿ ಮೋಶೆಯ ಕುರಿತಾಗಿ ಈ ರೀತಿ ಹೇಳುತ್ತೆ, ಆತನು 40ನೇ ವಯಸ್ಸಿನಲ್ಲಿರುವಾಗ ಬಹಳಷ್ಟು ಬುದ್ಧಿವಂತನು ಮತ್ತು ಚಾಣಾಕ್ಷನು ಆಗಿದ್ದನು ಅಂತ.
He was trained in the best academies of Egypt.
ಆತನು ಐಗುಪ್ತದ ಉತ್ತಮ ಅಕಾಡೆಮಿಯಲ್ಲಿ ತರಬೇತಿ ಹೊಂದಿದ್ದನು.
And in those days when people made pyramids, which even today's engineers are wondering, how in the world did they make those pyramids?
ಆ ದಿನಗಳಲ್ಲಿ ಮಾಡಿದಂತ ಪಿರಮಿಡ್ಗಳು ಈ ದಿನ ಇಂಜಿನಿಯರ್ ಗಳಿಗೆ ಅದು ಹೇಗ್ ಮಾಡಿದ್ರಪ್ಪ ಅನ್ನುವಂತ ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ.
Moses was there learning how to make pyramids.
ಮೋಶೆಯು ಅಲ್ಲಿದ್ದನು, ಕಲಿಯುತ್ತಿದ್ದನು ಹೇಗೆ ಪಿರಮಿಡ್ ಗಳನ್ನ ನಿರ್ಮಿಸುವುದು ಅಂತ.
And if God had told Moses to make a tabernacle for him at the age of 40, and God had given him the pattern,
ದೇವರು ಆತನಿಗೆ 40ನೇ ವಯಸ್ಸಿನಲ್ಲಿರುವಾಗ ಅಂದರೆ ಮೋಶೆಗೆ ಗುಡಾರವನ್ನ ನಿರ್ಮಿಸುವಂತ ಹೇಳಿದಾಗ ದೇವರು ಆತನಿಗೆ ಮಾದರಿಯನ್ನ ಕೊಟ್ಟರು.
And if you've seen a picture of a tabernacle, it's one of the most unimpressive structures you can think of.
ನೀವು ಗುಡಾರದ ಚಿತ್ರಣವನ್ನ ನೀವು ಗಮನಿಸುವಾಗ ಅದು ಅಷ್ಟು ಮೆಚ್ಚುಗೆಯಾಗಿ ಮತ್ತು ಆಕರ್ಷಿತವಾಗಿ ಕಾಣದೇ ಇರುವಂತದ್ದಾಗಿತ್ತು.
Even that tent, it doesn't look like a decent tent.
ಆ ಡೇರೆ ಅಥವಾ ಗುಡಿಸಲುಗಳು ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಾದ್ರೂ ಅನಿಸ್ತಿತ್ತು.
And if God had given him the pattern, Moses would have said, Lord, just leave it to me. Don't you know who I am?
ದೇವರು ಆತನಿಗೆ ಗುಡಾರ ಕಟ್ಟಲು ಮಾದರಿಯನ್ನ ಕೊಟ್ಟಾಗ ಮೋಶೆ ಏನಾದ್ರೂ ಈ ರೀತಿ ಹೇಳಿದ್ರೆ, ಕರ್ತರೆ ನನಗೆ ಇದನ್ನು ಬಿಟ್ಬಿಡ್ರಿ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿದ್ರೆ,
I built pyramids.
ನಾನು ಪಿರಮಿಡ್ ಗಳನ್ನ ಕಟ್ಟಿದ್ದೇನೆ.
I'll make a fantastic structure for you.
ನಾನು ನಿನಗಾಗಿ ಒಂದು ಅದ್ಭುತವಾದಂತ ಮಾದರಿಯ ಕಟ್ಟಡವನ್ನ ಕಟ್ಟಿಕೊಡ್ತೇನೆ.
And he would have made it.
ಆತನು ಮಾಡುತ್ತಿದ್ದ ಕೂಡ.
The only thing would have been missing is that the fire of God would not have come on it.
ಒಂದು ಸಂಗತಿ ಅಲ್ಲಿ ಏನು ಇಲ್ಲವಾಗ್ತಿತ್ತಪ್ಪ ಅಂದ್ರೆ ದೇವರ ಅಗ್ನಿಯು ಅದರೊಳಗಡೆ ಬರಲಿಕ್ಕೆ ಆಗ್ತಿರಲಿಲ್ಲ. ಆಗ
the glory of God would not have come on it.
ದೇವರ ಮಹಿಮೆಯು ಅಂದ್ರೆ ಪ್ರಭಾವವು ಅದರ ಒಳಗಡೆ ಬರಲಿಕ್ಕೆ ಆಗ್ತಿರಲಿಲ್ಲ.
That's how people build churches today.
ಆ ರೀತಿಯಾಗಿ ಜನರು ಇಂದು ಸಭೆಯನ್ನ ಕಟ್ಟುತ್ತಿರುತ್ತಾರೆ.
We don't have to follow the pattern of Jesus and the apostles and all. We are in the 20th century.
ನಾವು ಯೇಸುವಿನ ಮತ್ತು ಅಪೋಸ್ತಲರ ಮಾದರಿಯನ್ನ ಅನುಸರಿಸುವ ಅವಶ್ಯಕತೆ ಇಲ್ಲ. ಇಂದು ನಾವು 20ನೇ ಶತಮಾನದಲ್ಲಿದ್ದೇವೆ ಅಂತ ಹೇಳ್ತಾರೆ.
We can modify 21st century. We can do it in a better way. Where's the glory?
ನಾವು 21ನೇ ಶತಮಾನದಲ್ಲಿ ಸ್ವಲ್ಪ ಆಧುನೀಕರಿಸಿ ಸ್ವಲ್ಪ ಉತ್ತಮವಾದ ಮಾದರಿಯಲ್ಲಿ ಕಟ್ಟುತ್ತೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಮಹಿಮೆ ಅಂದ್ರೆ ದೇವರ ಪ್ರಭಾವ ಎಲ್ಲಿ?
It's not there.
ಅಲ್ಲಿ ಇಲ್ಲ. ಅಲ್ಲಿ
It's a fantastic structure.
ಅದು ಅದ್ಭುತವಾಗಿ ರಚನೆಗೊಂಡಿತ್ತಷ್ಟೇ.
So what did God have to do? God had to break that man.
ದೇವರು ಏನ್ ಮಾಡಬೇಕಾಗಿತ್ತು ಹಾಗಾದ್ರೆ ಅಲ್ಲಿ ಅಂದ್ರೆ ದೇವರು ಮೋಶೆಯನ್ನ ಮುರಿಯಬೇಕಾಗಿತ್ತು.
Break him and it took a long time, 40 years.
ದೇವರು ಆತನನ್ನ ಮುರಿದರು ಎಷ್ಟರ ಮಟ್ಟಿಗೆ ಅಂದ್ರೆ 40 ವರ್ಷಗಳ ಅವಧಿ ಹಿಡಿತು.
And when God succeeded in breaking him,
ದೇವರು ಆತನನ್ನ ಮುರಿಯುವುದರಲ್ಲಿ ಯಶಸ್ಸು ಕಂಡಾಗ,
He said, "Now Moses, I want you to build my tabernacle like this. It's going to be a very simple tent."
ಆಗ ದೇವರು ಮೋಶೆಗೆ ಈ ರೀತಿ ಹೇಳುತ್ತಾರೆ, ಈಗ ನೀನು ನನ್ನ ಗುಡಾರವನ್ನ ಕಟ್ಟಬಹುದು, ಇದು ಒಂದು ಬಹಳ ಸರಳವಾದಂತ ಡೇರೆ ಅಥವಾ ಗುಡಿಸಲು ಅಂತ ಹೇಳ್ತಾರೆ ದೇವರು.
And you read that beautiful expression in Exodus 39 and 40.
ವಿಮೋಚನಕಾಂಡ 39 ಮತ್ತು 40ನೇ ಅಧ್ಯಾಯದಲ್ಲಿ ಅದ್ಭುತವಾಗಿ ವಿವರಿಸಲ್ಪಟ್ಟಿದೆ ಅದರ ಬಗ್ಗೆ, ಅದನ್ನ ನೀವು ಓದಿಕೊಳ್ಳಬಹುದು.
18 times it says,
ಅಲ್ಲಿ ಹೇಳುತ್ತೆ 18 ಬಾರಿ
Moses did exactly as the Lord commanded him.
ದೇವರು ಆತನಿಗೆ ಆಜ್ಞಾಪಿಸಿದ ಪ್ರಕಾರವೇ ಮೋಶೆಯು ಅದನ್ನ ಕಟ್ಟಿದನು ಅಥವಾ ಮಾಡಿದನು ಅಂತ.
And at the end of the 18th time it says, the glory of the Lord came upon it.
18ನೇ ಸಾರಿ ಕೊನೆಯಲ್ಲಿ ಹೇಳಿದಾಗ ಅಲ್ಲಿ ಹೇಳಲ್ಪಟ್ಟಿದೆ, ದೇವರ ಅಂದ್ರೆ ಕರ್ತನ ಮಹಿಮೆಯು ಅದರ ಮೇಲೆ ಬಂತು ಅಂತ.
It's been a great encouragement to me.
ಇದು ನನಗೆ ಬಹಳ ದೊಡ್ಡ ಪ್ರೋತ್ಸಾಹದಾಯಕ ಸಂಗತಿ.
I say, Lord, if I do it exactly like Jesus and the apostles did it, there will be a glory in my life.
ನಾನ್ ಹೇಳಿದೆ, ಕರ್ತರೆ ನಾನು ಯೇಸು ಮತ್ತು ಅಪೋಸ್ತಲರು ಮಾಡಿದಂತೆ ಮಾಡಿಬಿಟ್ರೆ ನನ್ನ ಜೀವಿತದಲ್ಲಿ ದೇವರ ಮಹಿಮೆಯು ಇರುತ್ತದೆ ಎಂಬುದಾಗಿ.
There will be a glory in what I do.
ನಾನು ಮಾಡುವಂತದ್ದರಲ್ಲಿ ಮಹಿಮೆಯು ಅಥವಾ ಪ್ರಭಾವವು ತುಂಬಿರುತ್ತದೆ.
There will be a glory in the church that I build.
ನಾನು ಕಟ್ಟುವಂತ ಸಭೆಯಲ್ಲಿ ದೇವರ ಮಹಿಮೆ ಅಥವಾ ಪ್ರಭಾವವು ತುಂಬಿರುತ್ತದೆ.
If I follow exactly the way Jesus did it,
Yesu Swami maadidante nanu ade prakara maaduvaga,
not the way the Americans did it, the way Jesus did it,
Americanaru maadidante alla Yesu Swami maadida reetiyalli,
the way the apostles did it,
apostalaru maadidanta reetiyalli,
not the way today's great preachers are doing it, the way it is in scripture.
Indu dodda bodhakaru maartaralla aa riti alla vachanadalli tilisi kotta prakara maadidare,
so that it can be written about me at the end of my life that I did it exactly as the Lord commanded, there will be a glory.
Nana jeevitada koneyalli ee riti bariyalpadate devaru aagnaapisida prakara nanu maadidenu anta aaga devara mahimeyu adaralli tumbiruttade.
And that's why I say you need to study the scriptures.
Adakkagi neevu vachanagalanna adhyayana maaduvaragirbeku.
You need to understand God's ways. How does God do his work?
ನೀವು ದೇವರ ಮಾರ್ಗಗಳನ್ನ ಅರಿತವರಾಗಿರಬೇಕು ಮತ್ತು ದೇವರು ತನ್ನ ಕಾರ್ಯಗಳನ್ನ ಹೇಗೆ ಮಾಡ್ತಾನೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳುವರಾಗಿರಬೇಕು.
How did Jesus do his work?
ಹೇಗೆ ಯೇಸು ತನ್ನ ಕಾರ್ಯವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ.
You know, one of the great conflicts and questions people have about us is,
ಜನರು ನಮ್ಮ ಕುರಿತಾಗಿ ದೊಡ್ಡ ಘರ್ಷಣೆ ಮತ್ತು ಪ್ರಶ್ನೆ ಹೊಂದಿರುವಂಥದ್ದು ಏನಪ್ಪಾ ಅಂದ್ರೆ,
ವೈ ಡು ಯು say that we shouldn't make our needs known to anybody?
ಯಾಕೆ ನೀವು ನಿಮ್ಮ ಅವಶ್ಯಕತೆಗಳನ್ನ ಯಾರಿಗೂ ತಿಳಿಸಲು ಇಚ್ಛಿಸುವುದಿಲ್ಲ ಅನ್ನುವಂತ ವಿಚಾರದಲ್ಲಿ.
Financial needs in God's work.
ಹಣಕಾಸಿನ ಅಗತ್ಯತೆಗಳು ದೇವರ ಕೆಲಸಕ್ಕಾಗಿ.
I say because Jesus never made his needs known to anybody.
ನಾನು ಹೇಳ್ತೀನಿ, ಯೇಸು ಸ್ವಾಮಿಯು ತಮ್ಮ ಅಗತ್ಯತೆಗಳನ್ನ ಯಾರಿಗೂ ತಿಳಿಸಲಿಲ್ಲ.
He say, how did Jesus live?
ಹೇಗೆ ಯೇಸು ಸ್ವಾಮಿ ಜೀವಿಸಿದ್ರು?
Well, certain people gave him gifts. You read that in Luke chapter 8 verse 2 and 3. Some rich women gave Jesus money. He received money.
Luka 8ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ನೀವು ಓದುತ್ತೀರಿ, ಒಬ್ಬ ಐಶ್ವರ್ಯವಂತ ಸ್ತ್ರೀ ಹಣವನ್ನ ಯೇಸು ಸ್ವಾಮಿ ಕೊಡ್ತಾರೆ, ಯೇಸು ಹಣವನ್ನ ಸ್ವೀಕಾರ ಮಾಡ್ತಾರೆ ಕೂಡ. ಅದೇ ರೀತಿ ಕೆಲವು ಜನರು ಯೇಸುವಿಗೆ ಉಡುಗೊರೆಗಳನ್ನ ಕೊಡ್ತಾ ಇದ್ರು.
There's nothing wrong in that. Jesus did it.
ಅದರಲ್ಲಿ ತಪ್ಪೇನಿಲ್ಲ, ಯೇಸು ಸ್ವಾಮಿ ಕೂಡ ಅದನ್ನ ಮಾಡಿದ್ದಾರೆ.
He used money, but he never asked anybody for it.
ಆತನು ಹಣವನ್ನ ಉಪಯೋಗಿಸಿದನು, ಆದ್ರೆ ಯಾರ ಬಳಿನೂ ಕೂಡ ಹಣವನ್ನ ಕೇಳಲಿಲ್ಲ.
He never told his needs to anybody.
ಯಾರಿಗೂ ತಮ್ಮ ಅಗತ್ಯತೆ ಕುರಿತಾಗಿ ತಿಳಿಸಲಿಲ್ಲ.
Like I said the other day, even when he didn't have a place to stay the night,
ಅವರಿಗೆ ರಾತ್ರಿ ಮಲಗಲು ಕೂಡ ಸ್ಥಳ ಇರಲಿಲ್ಲ ಎಂಬುದಾಗಿ ನಾನು ಹಿಂದೆ ಹೇಳಿದ್ನಲ್ಲ.
He didn't tell anybody, hey, can I come and stay in your house? He just went and slept under the trees.
ಯಾರು ಕೂಡ ನಮ್ಮ ಮನೆಗೆ ಬಂದು ಉಳುಕು ಅಂತ ಹೇಳಲಿಲ್ಲ, ಅವರು ಮರದ ಕೆಳಗೆ ಹೋಗಿ ಒಂದು ಕಡೆ ಆರಾಮಾಗಿ ಮಲಗಿಕೊಂಡು ಬಿಟ್ರು ರಾತ್ರಿ.
He would never make his needs known to anyone.
ಅವರು ಯಾರಿಗೂ ಕೂಡ ತಮ್ಮ ಅವಶ್ಯಕತೆಗಳ ಕುರಿತಾಗಿ ತಿಳಿಸಿ ಕೊಡಲಿಲ್ಲ.
I thank God he taught me that when I left my job in the Navy 44 years ago.
ನಾನು 44 ವರ್ಷಗಳ ಹಿಂದೆ ನನ್ನ ನೌಕಾದಳದ ಉದ್ಯೋಗವನ್ನು ಬಿಟ್ಟಾಗ ದೇವರು ನನಗೆ ಈ ಒಂದು ಮಾದರಿಯನ್ನು ತೋರಿಸಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ.
Never, never make your needs known to anyone. And even when you have nothing,
ನಿಮ್ಮ ಬಳಿ ಏನು ಇಲ್ಲ ಅಂದ್ರೂ ಕೂಡ ಎಂದಿಗೂ ಎಂದಿಗೂ ನಿಮ್ಮ ಅಗತ್ಯತೆಗಳ ಕುರಿತಾಗಿ ಯಾರಿಗೂ ಕೂಡ ತಿಳಿಯಪಡಿಸಬೇಡಿರಿ.
Let people think you have plenty.
ನಿಮ್ಮ ಹತ್ರ ಬಹಳಷ್ಟು ಇದೆ ಅಂತ ಜನರು ಯೋಚಿಸಲಿ ನಿಮ್ಮ ಬಗ್ಗೆ.
Then they won't treat you like a beggar and give you out of charity.
ಆಗ ಅವರು ನಿಮ್ಮನ್ನ ಭಿಕ್ಷುಕನಂತೆ ಸ್ವೀಕಾರ ಮಾಡಿಕೊಂಡು ಆಗ ಗೌರವಧನದ ರೂಪದಲ್ಲಿ ನಿಮಗೆ ಏನನ್ನು ಕೊಡುವುದಿಲ್ಲ.
The Christian world is full of full-time workers who are just dignified beggars.
ಕ್ರೈಸ್ತ ಲೋಕದಲ್ಲಿ ಪೂರ್ಣಾವಧಿ ಸೇವಕರು ಅಂತ ಏನ್ ಕರೆಯಲ್ಪಡ್ತಾರಲ್ಲ ಅವರು ಪ್ರತಿಷ್ಠಿತ ಭಿಕ್ಷುಕರಾಗಿದ್ದಾರೆ.
They are not representatives of Jesus Christ.
ಅವರು ಯೇಸುವನ್ನ ಪ್ರತಿನಿಧಿಸುತ್ತಿರುವವರು ಆಗಿಲ್ಲ.
Which way did God do it? Through Jesus is the example. Those are God's ways.
ಯಾವ ಮಾರ್ಗದಲ್ಲಿ ದೇವರು ಮಾಡ್ತಾರೆ? ಯೇಸು ಸ್ವಾಮಿ ನಮಗೆ ದೊಡ್ಡ ಮಾದರಿಯಾಗಿದ್ದಾರೆ. ಇವೇ ದೇವರ ಮಾರ್ಗಗಳಾಗಿವೆ.
This is so important, and I say that's why we never make our needs known to anyone.
ಇದು ಬಹಳ ಮುಖ್ಯ. ಅದಕ್ಕಾಗಿ ನಾವು ನಮ್ಮ ಅವಶ್ಯಕತೆಗಳನ್ನು ಇತರರಿಗೆ ತಿಳಿಯಪಡಿಸಲು ಇಚ್ಛೆ ಪಡುವುದಿಲ್ಲ.
That's why in our churches we have never sent a prayer letter or photographs to show people in any other country to give us money.
ಅದಕ್ಕಾಗಿ ನಾವು ಎಂದಿಗೂ ಯಾರಿಗೂ ಪ್ರಾರ್ಥನಾ ಪತ್ರಗಳನ್ನಾಗಲಿ ಛಾಯಾಚಿತ್ರಗಳನ್ನಾಗಲಿ ಕಳುಹಿಸಿಕೊಡುವುದಿಲ್ಲ. ಯಾಕಂದ್ರೆ ಜನರು ಅದನ್ನು ನೋಡಿ ಹೊರದೇಶದಿಂದ ನಮಗೆ ಹಣವನ್ನು ಕಳುಹಿಸಿಕೊಡಲಿ ಅನ್ನುವಂತ ಉದ್ದೇಶದಿಂದ ನಾವೇನು ಮಾಡೋದಿಲ್ಲ.
For you know, like letters people send, dear brother, we have completed the walls of our building. We still need to put the roof, please pray for us.
ಕೆಲವು ಜನರು ಈ ರೀತಿಯಾಗಿ ಬರೀತಾರೆ, ಪ್ರಿಯ ಸಹೋದರನೇ, ನಾವು ಸಭೆಯ ಗೋಡೆಯನ್ನ ಕಟ್ಟಿಯಾಗಿದೆ, ಈಗ ಮೇಲ್ಚಾವಣಿಯನ್ನ ಕಟ್ಟಬೇಕಾಗಿದೆ, ಅದಕ್ಕಾಗಿ ದಯಮಾಡಿ ಪ್ರಾರ್ಥಿಸಿರಿ ಎಂಬುದಾಗಿ ಬರೀತಾರೆ.
What do you think that means? It means send us some money.
ಅದರ ಅರ್ಥ ಏನು? ಹಾಗಾದ್ರೆ ಸ್ವಲ್ಪ ಹಣವನ್ನ ಕಳುಹಿಸಿಕೊಡ್ರಿ ಎಂಬಂತ ಅರ್ಥ ಅದು.
Beggars, disgrace to the name of Jesus Christ.
ಭಿಕ್ಷುಕರಾಗಿದ್ದಾರೆ, ಯೇಸು ಕ್ರಿಸ್ತನ ನಾಮಕ್ಕೆ ಅಗೌರವವನ್ನ ಅಂದ್ರೆ ಅವಮಾನವನ್ನ ತಂದಿಡುವಂತವರಾಗಿದ್ದಾರೆ ಇವರು.
Can you imagine Jesus writing a letter like that?
ಯೇಸು ಸ್ವಾಮಿಯು ಆ ರೀತಿಯಾಗಿ ಪತ್ರ ಬರೆಯುತ್ತಿದ್ದರು ಅಂತ ನೀವು ಕಲ್ಪಿಸಿಕೊಳ್ಳುತ್ತೀರಾ?
The amount of things that go on today in Christendom, and it's all done in the name of Jesus. It's not at all in the spirit of Christ.
ಇಂದು ಕ್ರೈಸ್ತತ್ವದಲ್ಲಿ ಏನೆಲ್ಲ ಹೋಗ್ತಾ ಇದೆಯಲ್ಲ, ಯೇಸು ಸ್ವಾಮಿಯ ನಾಮದಲ್ಲಿ ಮಾಡುವಂತ ಪ್ರತಿಯೊಂದು ಕೂಡ ಕ್ರಿಸ್ತನ ಆತ್ಮದಿಂದ ಮಾಡಲ್ಪಟ್ಟಿಲ್ಲ.
These are the reasons why we have to understand God's ways.
ಈ ಕಾರಣಕ್ಕಾಗಿ ನಾವು ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ.
And a little bit of gold is better than a pile of wood, hay and straw.
ಸ್ವಲ್ಪ ಚಿನ್ನ ಅಥವಾ ಬಂಗಾರವು ಕಲ್ಲು ಕಟ್ಟಿಗೆ ಹುಲ್ಲಿಗಿಂತ ಉತ್ತಮವಾಗಿದೆ.
If you understand God's ways, you will do that which you do in your place exactly like Jesus and the apostles did it.
ನೀವು ದೇವರ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳೋದಾದ್ರೆ ಯೇಸು ಸ್ವಾಮಿ ಮತ್ತು ಅಪೋಸ್ತಲರು ಮಾಡಿದ ಪ್ರಕಾರವೇ ನೀವು ಕೂಡ ಪ್ರತಿಯೊಂದನ್ನ ಮಾಡುವವರಾಗಿರ್ತೀರಿ.
Why is it we don't call anybody a pastor in a church? I'm not against it.
ಯಾಕೆ ನಾವು ನಮ್ಮ ಸಭೆಯಲ್ಲಿ ಯಾರನ್ನು ಕೂಡ ಪಾಸ್ಟರ್ ಎಂಬ ಪದದಿಂದ ಕರೆಯುವುದಿಲ್ಲ? ನಾನು ಅದರ ವಿರುದ್ಧವಾಗಿಲ್ಲ.
But I say I don't see any of the apostles calling anybody. It was a gift that God gave, but it was not an office.
ದೇವರು ವರವನ್ನ ಕೊಟ್ಟಿದ್ದಾರೆ ಹೊರತು ಅದು ಒಂದು ಕಚೇರಿಯಲ್ಲ. ಅಪೋಸ್ತಲರು ಯಾರನ್ನು ಕೂಡ ಆ ರೀತಿಯಾಗಿ ಕರೆದದ್ದನ್ನ ನಾನು ನೋಡಲಿಲ್ಲ.
Oh, we say that doesn't matter. For you it may not matter, but I want to do it exactly as God showed it in Scripture.
ನೀವ್ ಹೇಳಬಹುದು ಏ ಅದು ಮುಖ್ಯ ವಿಷಯ ಅಲ್ಲ ಅಂತ, ಆದ್ರೆ ನಾನು ಹೇಳ್ತೀನಿ ದೇವರು ತನ್ನ ವಚನದ ಮುಖಾಂತರ ಏನೆಲ್ಲ ತೋರಿಸಿಕೊಡ್ತಾರಲ್ಲ ಅದ್ರ ಪ್ರಕಾರನೇ ಮಾಡುವನಾಗಿರ್ತೀನಿ ಅಂತ.
This is how people ignore small things. I say you can do it, but not for me.
ಈ ರೀತಿಯಾಗಿ ಜನರು ಸಣ್ಣ ಸಂಗತಿಗಳನ್ನ ನಿರ್ಲಕ್ಷಿಸಿ ಬಿಡ್ತಾರೆ. ನೀವು ಅದನ್ನ ಮಾಡ್ಕೊಳ್ರಿ, ನಾನು ಆ ರೀತಿ ಮಾಡೋದಿಲ್ಲ.
Today we have Jesus said, don't take any titles like rabbi, this, that and the other, father and all that.
ಯೇಸು ಸ್ವಾಮಿ ಇಂದು ಹೇಳಿದ್ದಾರೆ ಯಾವುದೇ ರೀತಿಯ ನಾಮವನ್ನ ತೆಗೆದುಕೊಳ್ಳಬೇಡ್ರಿ, ರಬ್ಬಾಯಿ, ಫಾದರ್, ಅದು ಇದು ಅನ್ನುವಂತ ನಾಮಗಳನ್ನ ಉಪಯೋಗಿಸಬೇಡ್ರಿ ಅಂತ ಹೇಳಿದ್ದಾರೆ.
And yet Christendom is full of people who call themselves bishop and archbishop and reverend and right reverend and metropolitan and pope and all types of things.
ಇಂದು ಕ್ರೈಸ್ತತ್ವದಲ್ಲಿ ಅನೇಕರು ತಮ್ಮನ್ನು ತಾವು ಈ ರೀತಿಯಾಗಿ ಕರೆದುಕೊಳ್ಳುತ್ತಾರೆ, ಬಿಷಪ್ ಮತ್ತು ಆರ್ಚ್ ಬಿಷಪ್, ರೆವರೆಂಡ್, ರೈಟ್ ರೆವರೆಂಡ್ ಮತ್ತು ಮೆಟ್ರೋಪಾಲಿಟನ್ ಮತ್ತು ಪೋಪ್ ಎಂಬುದಾಗೆಲ್ಲ ತಮ್ಮನ್ನು ತಾವು ಕರೆದುಕೊಳ್ಳುತ್ತಾರೆ.
We say, what does it matter? Well, it does matter for somebody who wants to do it exactly like Jesus taught it.
ಯಾರಾದರೂ ಹೇಳಬಹುದು ಅದರಲ್ಲೇನಿದೆ ಅಂತ. ಆದರೆ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾರು ಯೇಸು ಸ್ವಾಮಿಯು ತನ್ನ ವಚನದಲ್ಲಿ ತಿಳಿಸಿಕೊಟ್ಟ ಪ್ರಕಾರ ಮಾಡಲು ಬಯಸುತ್ತಾರಲ್ಲ ಅವರಿಗೆ ಅದು ಮುಖ್ಯ ವಿಷಯವಾಗಿದೆ.
Dear brothers and sisters, there are many, many areas like that. I've just given you a few examples.
ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅನೇಕ ಅನೇಕ ಕ್ಷೇತ್ರಗಳಲ್ಲಿ ನಾನು ನಿಮಗೆ ಕೆಲವು ಉದಾಹರಣೆಗಳನ್ನು ಮಾತ್ರ ತೋರಿಸಿದ್ದೇನೆ.
If you want to understand God's ways, look at Jesus and follow him.
ನೀವು ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ಯೇಸು ಸ್ವಾಮಿಯನ್ನ ನೋಡ್ರಿ ಮತ್ತು ಆತನನ್ನ ಹಿಂಬಾಲಿಸುವರಾಗಿರ್ರಿ.
Put your feet exactly in his footsteps.
ಆತನ ಹೆಜ್ಜೆ ಜಾಡಿನಲ್ಲಿ ನಿಮ್ಮ ಕಾಲು ಪಾದಗಳನ್ನ ಇಡುವರಾಗಿರ್ರಿ.
And your work may not be a great work.
ಆಗ ನಿಮ್ಮ ಕಾರ್ಯಗಳು ದೊಡ್ಡ ಮಹತ್ ಕಾರ್ಯ ಆಗದೇ ಇರಬಹುದು.
But it'll be a work that God puts his approval on and sends his glory upon.
ಆದರೆ ದೇವರು ಮೆಚ್ಚುವಂತ ಕಾರ್ಯ ಅದಾಗತ್ತೆ ಮತ್ತು ದೇವರು ತನ್ನ ಮಹಿಮೆಯನ್ನು ಆ ಕಾರ್ಯಗಳಿಗೆ ಕಳುಹಿಸಿಕೊಡ್ತಾರೆ.
And his anointing will be upon your life even if you live to be 100 years old.
ನೀವು 100 ವರ್ಷ ಹಿರಿಯರಾಗಿ ಬದುಕಿದರೂ ಕೂಡ ಆತನ ಅಭಿಷೇಕವು ನಿಮ್ಮ ಜೀವಿತದ ಮೇಲೆ ಇರುತ್ತದೆ.
That's what I want. Let's pray.
ಅದೇ ನನಗೆ ಬೇಕಾಗಿರುವಂತದ್ದು. ಪ್ರಾರ್ಥಿಸೋಣ.
Remember what Jesus said. One thing is needful. Every day of your life.
ಯೇಸು ಸ್ವಾಮಿ ಏನಂತ ಹೇಳಿದರಲ್ಲ ಅದನ್ನ ನೆನಪಿಡ್ರಿ. ನಿಮ್ಮ ಜೀವಿತದಲ್ಲಿ ಪ್ರತಿದಿನ ಒಂದೇ ಒಂದು ಅವಶ್ಯಕವಾಗಿರುವಂತದ್ದು.
To sit at my feet and listen to my word like Mary did.
ಮರಿಯಳು ಮಾಡಿದಂತೆ ನನ್ನ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡು ನನ್ನ ವಾಕ್ಯವನ್ನ ಕೇಳಿಸಿಕೋ.
Take Jesus' advice. Be different from the Christians around you.
ಯೇಸು ಸ್ವಾಮಿಯ ಸಲಹೆಯನ್ನು ತೆಗೆದುಕೊಳ್ಳಿರಿ. ನಿಮ್ಮ ಸುತ್ತ ಇರುವಂತ ಕ್ರೈಸ್ತರಿಗಿಂತ ವ್ಯತ್ಯಾಸದಿಂದ ಇರ್ರಿ.
And I tell you, your life will accomplish more.
ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಜೀವಿತ ಹೆಚ್ಚು ಸಾಧಿಸುತ್ತೆ.
Than you have ever accomplished so far in your life.
ನಿಮ್ಮ ಜೀವಿತದಲ್ಲಿ ಇದುವರೆಗೂ ಏನು ಪೂರೈಸಿಲ್ಲಲ್ಲ ಅಂದ್ರೆ ಸಾಧಿಸಿಲ್ಲಲ್ಲ ಅಷ್ಟನ್ನ ಪೂರೈಸುವರಾಗ್ತೀರಿ.
You will please God. There'll be a glory upon your life.
ನಿಮ್ಮ ಜೀವಿತದ ಮೇಲೆ ದೇವರ ಮಹಿಮೆ ಇರುತ್ತೆ. ನೀವು ದೇವರನ್ನ ಮೆಚ್ಚಿಸುವವರಾಗಿರ್ತೀರಿ.
Heavenly Father, help us each one.
ಪರಲೋಕದ ತಂದೆಯೇ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ.
To take these things seriously.
ಈ ಸಂಗತಿಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳಲು ಸಹಾಯ ಮಾಡಿರಿ.
Not just to understand them, but to live the way Jesus lived.
ಇದನ್ನ ಕೇವಲ ಅರ್ಥ ಮಾಡಿಕೊಳ್ಳೋದು ಅಷ್ಟೇ ಅಲ್ಲ, ಯೇಸು ಸ್ವಾಮಿ ಜೀವಿಸಿದಂತೆ ಜೀವಿಸಲು ಸಹಾಯ ಮಾಡಿರಿ.
ಥ್ಯಾಂಕ್ ಯು ಇನ್ ಜೀಸಸ್ ನೇಮ್. ಆಮೆನ್.
ಕೃತಜ್ಞತೆಗಳು ಕರ್ತರೆ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್.